పాపం ప్రాపయతి శ్రమాపహృతయే కల్పావసానే చ యః తం దేవం పితరం పతిం గురుతమం వందే రమావల్లభం. వసతు శ్రీమదానందతీర్థేంద్రుణో హృదంబరే యత్వచంద్రికా స్వాంత సంతాపం వినిగృంతతి. పదవాక్య ప్రమాణ జ్ఞాన ప్రణమ్య శిరసా గురూన్ వ్యాకరిష్యే యథాబోధం విష్ణుతత్వ వినిర్ణయం. ఓం సదాగమైక విజ్ఞేయం సమతీతక్షరాక్షరం నారాయణం సదా వందే నిర్దోషాశేష సద్గుణం. తథా సతి అభ్యాసాదేరపి అప్రామాణ్యహేతుత్వం స్యాత్. ಹೇಳಿದ್ದನ್ನ ಗೊತ್ತಿರೋದನ್ನ ಹೇಳೋದ್ರಿಂದ ಸಂವಾದ ಅಂತ ಹೇಳಿ ಅದಕ್ಕೆ ಮಹತ್ವ ಇದೆ ಹೊರತು ಅದು ಅನುವಾದಕ್ಕೆ ಆಗೋದಿಲ್ಲ ಅಂತ ತಿಳಿಸಿ, ಅಭ್ಯಾಸ ಅಂತ ಒಂದು ತಾತ್ಪರ್ಯ ನಿರ್ಣಾಯಕ ಲಿಂಗ ಅದಿದೆ, ಅದರ ಪ್ರಕಾರ ಹೇಳಿದ್ದನ್ನು ಹೇಳಿದರೆ ಮಹತ್ವ ಜಾಸ್ತಿ ಅಂತಿರೋದ್ರಿಂದ ನೀನು ಹೇಳಿದ್ದನ್ನು ಹೇಳೋದು ಅನುವಾದ ಅಂತ ಕರೆಯೋ ಸರಿಯಲ್ಲ ಅಂತೇಳಿ ತಿಳಿಸಿದರು. ಅಭ್ಯಾಸಸ್ಯ ತಾತ್ಪರ್ಯ ಲಿಂಗತ್ವಂ ಸರ್ವೇಷಾಂ ಸಿದ್ಧಂ ಏನಕ್ಕೆ ಕೇಳಿದ್ರಲ್ಲ ಅದಕ್ಕೆ ಉತ್ತರ. ಅಭ್ಯಾಸ ಅವ್ರು ಒಪ್ತಾರೆ ಅಂತ ಕೇಳಿದ್ರೆ ಒಪ್ಲೇಬೇಕಾದ್ರೆ, ವಾದಕ್ಕೂತವರೆಲ್ಲ ಈ ಕಾನೂನು ಒಪ್ತಾರೆ ಅಂತ ಕೇಳಿದ್ರೆ ಆಗೋ ಹಾಗೆ ಅದೇನದು ಎಲ್ಲರಿಗೂ ಕೂಡ ಒಪ್ಲೆ ಕಳ್ಳನೂ ಒಪ್ಪಬೇಕಂತ, ಕಳ್ಳನೂ ಒಪ್ಪಬೇಕು ಇವರು ಒಪ್ಪಬೇಕು. ಅದಕ್ಕೆ ಅಭ್ಯಾಸಸ್ಯ ಚ ತಾತ್ಪರ್ಯ ಲಿಂಗತ್ವಂ ಸರ್ವೇಷಾಂ ಸಿದ್ಧಂ. ತಾತ್ಪರ್ಯ ಲಿಂಗ ಅಂದ್ರೇನು? ಒಂದು ವಾಕ್ಯಕ್ಕೆ ಏನು ತಾತ್ಪರ್ಯ ಅಂತ ಹೇಳಿ ಕಂಡುಹಿಡಲಿಕ್ಕಿರ್ತಕ್ಕಂಥ ಮಾರ್ಗವನ್ನು ಏನಂತ ಕರೀತಾರೆ? ತಾತ್ಪರ್ಯ ನಿರ್ಣಾಯಕ ಲಿಂಗ. ಒಂದು ಯಾವುದೋ ಒಂದು ಲೆಟರ್ ಬಂದಿದೆ, ತಾತ್ಪರ್ಯ ಏನಪ್ಪ, ಉಪಕ್ರಮ ಏನು, ಉಪಸಂಹಾರ ಏನು, ಉಪಕ್ರಮದಲ್ಲಿ ಗೌರವ ನಮಸ್ಕಾರಗಳು ಅಂತ ಬರೆದಿದ್ರೆ ಗೌರವ ಏನಿದೆ ಅರ್ಥ, ತಿರಸ್ಕಾರಗಳು ಅಂತ ಬರೀತಿ ಆಗುತ್ತೆ. ಅದು ಬರೀ ಬರೋದು ಅಂತ ಪರಿಸ್ಥಿತಿ ನಮಸ್ಕಾರ ಅಂತ ಬರೀ ಅವ್ರು ಬರೀದೇ ಹೋಗ್ಬಿಟ್ರೆ ಏನಾಗಿದೆ ಈಗ, ಏನು ಆಗಿದೆ ಅಂತ ಅರ್ಥ. ಉಪಕ್ರಮ ತೋರಿಸಿ ಇಂಡೆಂಟ್ ಮಾಡ್ತಾ ಇದೆ, ಕೊನೆಗೆ ಕೊನೆಗೆ ಇತಿ ನಮಸ್ಕಾರ ಆದರೂ ಬರೆಯೋದಿಲ್ಲ, ಏನು ತೋರಿಸುತ್ತೆ ಅದು, ಏನೋ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಅರ್ಥ. ಉಪಕ್ರಮ ಉಪಸಂಹಾರ ಮಧ್ಯದಲ್ಲಿ ಏನಾಗಿದೆ, ಈ ರೀತಿ ಮಾಡಿದ್ದಕ್ಕೆ ನನಗೆ ಬೇಜಾರಾಗಿದೆ ಬರೀತಾರೆ. ಇವೆಲ್ಲ ಏನು ತೋರಿಸ್ತಾ ಹೋಗುತ್ತೆ? ಒಂದು ಲೆಟರ್ನ ತಾತ್ಪರ್ಯ ಏನು, ಅದು ಹೇಗೋ ಒಂದು ವಾಕ್ಯದ ತಾತ್ಪರ್ಯ ಏನು. ಇಲ್ಲಿ ಯಾವ ವಾಕ್ಯ ಮುಖ್ಯವಾಗಿ? ವೇದವಾಕ್ಯ. ವೇದವಾಕ್ಯದ ತಾತ್ಪರ್ಯ ಏನು? ಭೇದವಾಕ್ಯಗಳಿವೆ, ಅಭೇದ ವಾಕ್ಯಗಳು ಇವೆ. ಯಾವುದ್ರಲ್ಲಿ ತಾತ್ಪರ್ಯ ಅಂತ ಕೇಳಿದರೆ ಆರನ್ನು ಉಪಯೋಗಿಸ್ಬೇಕು. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಇಷ್ಟನ್ನು ಉಪಯೋಗಿಸ್ಬೇಕು. ಅದರಲ್ಲಿ ಅಭ್ಯಾಸ ಎಂಬುದೇನು ಒಂದು ಮೇನ್ ತಾತ್ಪರ್ಯ ನಾಯಕ ಲಿಂಗ, ಅದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಅಭ್ಯಾಸಸ್ಯ ತಾತ್ಪರ್ಯ ಲಿಂಗತ್ವಂ ಸರ್ವೇಷಾಂ ಸಿದ್ಧಂ ತದನಂಗೀಕಾರೇ ತತ್ಪಕ್ಷೇಪಿ ನವಕೃತ್ವ ತತ್ವಮಸಿ ಇತಿ ಅಭ್ಯಾಸಸ್ಯ ಅನುವಾದಕತ್ವೇನ ಅಪ್ರಾಮಾಣ್ಯಂ ಸ್ಯಾತ್. ಇದಕ್ಕೊಂದು ರೀತಿ ಹಿಂದೆ ಉತ್ತರ ಕೊಟ್ಟರು ನೆನ್ಪಿದೆಯಾ? ಯಾರು ಧರ್ಮಾಧರ್ಮ ಒಪ್ಪೋದಿಲ್ಲೋ ಅವ್ರೇನಂತ ಕರೆದ್ರು ಅವ್ರನ್ನ, ಏನಲ್ಲ ಅವರು ನಾಸೋ ಸಮಯ, ಅವರು ಸಿದ್ಧಾಂತಿನೇ ಅಲ್ಲ ಅಂತ ಕರೆದ್ರು. ಅದೇ ರೀತಿ ಇವನು ಮಾಡಿದ್ರೆ ವೇದ ವೈದಿಕ ವಾದಿನೇ ಅಲ್ಲ ಇವರು. ಯಾತಕ್ಕೆ ನೀವೇನೋ ಒಪ್ಪೋದಿಲ್ಲ ಅಂತ ಕೇಳಿದರೆ ವಾದಿನೇ ಅಲ್ಲ, ಅರ್ಥ ಆಯ್ತಾ? ಒಪ್ಪಬೇಕು, ಒಪ್ಪಲೇಬೇಕು. ಇನ್ನೊಂದು ಕಾರಣ, ಅದು ಅಲ್ಲಿ ಗೊತ್ತಿರೋ ಕಾರಣ, ಹೊಸ ಕಾರಣ ಕೊಡ್ತಾರೆ. ಏನು ಕಾರಣ ಅಂದರೆ ತದನ ಅಂಗೀಕಾರಿ ತತ್ಪಕ್ಷೇಪಿ. ಆಯಿತು, ನಿನ್ನ ಪ್ರಕಾರ ವಿಚಾರಣೆ ಮಾಡೋಣ. ತತ್ವಮಸಿ ಎಂಬ ದೊಡ್ಡ ವಾಕ್ಯ ಹೌದಲ್ಲೋ, ಮಹಾವಾಕ್ಯ ಹೌದಲ್ಲೋ, ಓ ಹೌದು ಅಂತ ಹೇಳ್ಕೊಂಡ್ಬಿಡ್ತಾನೆ ಗೌರಾಗಿ. ಹೌದಲ್ಲೋ, ಎಷ್ಟು ಸರ್ತಿ ಬಂದಿದೆ ಗೊತ್ತಾ? ಅದು 9 ಸರ್ತಿ ಬಂದಿದೆ, ಗೊತ್ತಾಯ್ತಾ? 9 ಸರ್ತಿ ಬಂದಿದೆ ತತ್ವಮಸಿ ಶ್ವೇತಕೇತು, ತತ್ವಮಸಿ ಶ್ವೇತಕೋತೆ. ಅಪ್ಪ ನಿನ್ನ ಪ್ರಕಾರ ಏನಾಯ್ತದೆ ಈಗ? ಇನ್ವ್ಯಾಲಿಡ್ ಆಯ್ತಲ್ಲ ಆಗಿದೆ. ಅದನ್ನು ಹೇಳ್ತಾರೆ, ತದಂಗೀಕಾರಿ ತತ್ಪಕ್ಷೇಪಿ ನವಕೃತ್ವ. ನವಕೃತ್ವ ಅಂದ್ರೇನು? 9 ಟೈಮ್ಸ್ ನಮೋ ನಮಸ್ತೆಸ್ತು ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಎಲ್ಲಿದದು? ಎಲ್ಲಿ ವಾಕ್ಯ ಅದು? ಎಲ್ಲಿದದು? ಗೀತಾವಾಕ್ಯ. ನಮೋ ನಮಸ್ತೆಸ್ತು ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ವಾಯುರ್ಯಮೋಗ್ನಿ ವರುಣಸ್ಯ ಶಾಂಕ ಪ್ರಜಾಪತಿಸ್ವಂ ಪ್ರಪಿತಾಮಹಸ್ಯ. ಗೀತಾವಾಕ್ಯ ಅದು. ನಮೋ ನಮಸ್ತೆಸ್ತು ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನಮಃ ಪುರಸ್ತಾ ತಥಾ ಪೃಷ್ಠತಸ್ತೆ ನಮೋಸ್ತುತೇ ಸರ್ವತ ಏವ ಸರ್ವ. ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಅರ್ಜುನ ವಿಶ್ವರೂಪವನ್ನು ಕಂಡು ಹೇಳ್ತಾರೆ. ನಮೋ ನಮಸ್ತೆಸ್ತು ಸಹಸ್ರ ನಮೋಸ್ತನಂತ ಸಹಸ್ರಮೂರ್ತೇ ಬೇರೆ, ಸಹಸ್ರಕೃತ್ವ ಬೇರೆ. ಕೃತ್ವ ಅಂದ್ರೆ ಏನಲ್ಲಿ 1000 ಟೈಮ್ಸ್ ಅಂತ. ನವಕೃತ್ವ ಅಂದ್ರೇನು? 9 ಟೈಮ್ಸ್, 9 ಸರ್ತಿ ಬಂದಿದೆ. ತತ್ ಇಲ್ಲಿ ಕೃತ್ವ ಅಂತ ಯಾವ್ದು ಅರ್ಥ ಮಾಡ್ಕೋರು? ಕೃತ್ವ ಕೃತ್ವ ಅದಲ್ಲ, ನವಕೃತ್ವ ತತ್ವಮಸಿ ಇತ್ಯಾದಿ ಅಭ್ಯಾಸಸ್ಯ ಅನುವಾದಕತ್ವೇನ ಅಪ್ರಾಮಾಣ್ಯಂ ಸ್ಯಾತ್. ಅಂದಮೇಲೆ ನಿನ್ನ ಪ್ರಕಾರ ಅಪ್ರಮಾಣ ಆಯ್ತು ಅದು, ಅರ್ಥ ಆಯ್ತಾ? ಅದರಿಂದ ಏನಾಯ್ತು? ಏನು ತೊಪ್ಪಬೇಕು ಅವನಿಗೆ ಅಭ್ಯಾಸ? ಅದು ನಿನ್ನ ಪ್ರಕಾರ ಏನಾದೀಗ? 9 ಸರ್ತಿ ಹೇಳಿದಾರಲ್ಲ ತತ್ವಮಸಿ ಅಂತಾನೆ ಅರ್ಥ ಅಂತ ಹೇಳ್ತಿದ್ದಾನೆ. ಅದಕ್ಕೇನೆ ತತ್ವಸಿ 9 ಸರ್ತಿ ಹೇಳಿದ್ದಕ್ಕೆ ಅರ್ಥ ಆಗೋದಾದ್ರೆ ಭೇದವಾಕ್ಯ ಇನ್ಫೈನೈಟ್ ಟೈಮ್ಸ್ ಇದೆ. ದೇರ್ಫೋರ್ ಯಾವ್ದು ಬೆಟರ್ ಆಗ? ವೇದವಾಕ್ಯನೇ ಒಪ್ಪಬೇಕು. ಇದೆಲ್ಲ ಸರಿಯಾಗಿ ತಿಳ್ಕೊಂಡು ವಾದ ಹೇಗೆ ಮಾಡಬೇಕು ಗೊತ್ತಾಗುತ್ತೆ. ಈಗ ಏವಂ ನಿಗಮನಸ್ಯಾಪಿ ಬುದ್ಧೆಯು ಬುದ್ಧಾರೋಹಾಜ್ಯರ್ಥತ್ವಂ ಸರ್ವಂ ಸರ್ವಸಮ್ಮತಮಿ ಮಯಾ ನಾಂಗೀಕ್ರಿಯತೆ ಕೋ ದೋಷ ನಹಿ ಪ್ರತಿತಂತ್ರ ಸಿದ್ಧಾಂತೋ ನಾಮ ನಾಸ್ತಿ ಇತ್ಯತ ಆಹಾ. ಮೊದಲೇನು ಹೇಳಿದ್ರೀಗ ಅಭ್ಯಾಸಾದ ರಿಪಿಟೇಷನ್ನು ತಾತ್ಪರ್ಯ ಲಿಂಗ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ, ಆದ್ದರಿಂದ ಭೇದವಾಕ್ಯಗಳು ಪ್ರಬಲ ಅಂತ ಹೇಳಿದರು. ಒಪ್ಪೋದಿಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಒಪ್ಪೋದಿಲ್ಲರಿ ಅಂತಾನು ಅದಕ್ಕೆ ಹೇಳ್ತಾರೆ. ನಹಿ ಪ್ರತಿತ ಸಮ್ಮತಮಿ, ಆಗ ಅವನಿಗೇನಾಗುತ್ತೆ, ನವಕೃತ್ವ ಅನ್ನೋ ಮಾತು ಇದೆಯಲ್ಲ, ನಿನಗೆ ಪ್ರಾಬ್ಲಮ್ ಬರುತ್ತಾಗ ಒಪ್ಪದೆ ಹೋಗ್ಬಿಟ್ರೆ, ಒಪ್ಪಲೇಬೇಕಾಗತ್ತೆ ಅಂತ ತೋರಿಸಿದ್ರು. ಅದಕ್ಕೇನಂತ ಕರೀತಾರೆ, ವಿಪಕ್ಷೆ ಬಾಧಕ. ಒಪ್ಪಿದರೆ ಇದು, ಒಪ್ಪದೆ ಹೋದ್ರೆ ಆ ರೀತಿ ಬಾಧಕ ಬರುತ್ತೆ. ಅಂಗೀಕಾರ ಐತಿ ಅಪ್ರಾಮಾಣ್ಯಂ ಸ್ಯಾ ತದ್ ಇವತ್ತು ಕೋರ್ಟ್ಗೆ ಹೋಗ್ಬಿಟ್ಟು ನಾನು ನಿಯಮ ಕಾನೂನು ಒಪ್ಪೋದಿಲ್ಲ ಅಂದರೆ ಕೋರ್ಟ್ಗೆ ಹೋಗೋ ಉದ್ದೇಶ ಏನು, ಕಾನೂನು ಪಲ್ಯ ಮಾಡ್ಬೇಕಂತಾರೆ ಹೋಗಿರು. ಕೋರ್ಟ್ಗೆ ಹೋಗಿ ಕಾನೂನು ಕೇಳೋದಿಲ್ಲ ಅಂತ ಕೇಳಿದ್ರೆ ಕೋರ್ಟ್ಗೆ ಯಾತಕ್ಕೆ ಹೋಗಿದ್ರು, ಕೋರ್ಟಿನ ಒಪ್ಪಿದೆ ಅಂತ ಆಯ್ತಲ್ಲ ನಿನಗೆ. ಆ ರೀತಿ ಅಪ್ರಾಮಾಣ್ಯಂ ಸ್ಯಾ ತತ್ವಮಸ್ಯಾದಿ ವಾಕ್ಯ ಸೇತಿ ಶೇಷ ವೈಷಮ್ಯಮಾಶಂಕ್ಯಾ ಪರಿಹರತಿ ಪ್ರಥಮೇತಿ ಅಸಿದ್ಧಂ ಜೀವೇಶ್ವರೈಕ್ಯಂ. ಪ್ರಥಮ ವಾಕ್ಯೇನ ಯಸ್ಯ ಅಸಿದ್ಧಂ ತದರ್ಥಂ ಅಪರಮಿತ್ಯುಕ್ತೆ ಪ್ರತ್ಯಕ್ಷಾದಿನ ಭೇದೋ ಏನ ಅನಿಶ್ಚಿತ ತದರ್ಥಮ ಅಪರಂ ವಾಕ್ಯಮಿತ್ಯುತ್ತರಂ. ಏನು ಹೇಳ್ಬೇಕು ನೀನೀಗ ನೋಡಿ, ತತ್ವಮಸಿದ್ಧ ಒಂದು ಸರ್ತಿ ಹೇಳಿದ, ಅವನಿನ್ನೂ ಪೂರ್ತಿ ಅರ್ಥ ಆಗಲಿಲ್ಲ. ಅದಕ್ಕೆ ಎರಡನೇ ಸರ್ತಿ ಹೇಳಿದ, ಆಗಲೂ ಅರ್ಥ ಆಗಲಿಲ್ಲ. ಮೂರನೇ ಸರ್ತಿ ನಾಲ್ಕನೇ ಸರ್ತಿ ಅಂತೇಳಿ ಒಂಬತ್ತು ಸರ್ತಿ ಹೇಳಿದ ಅಂತ ಹೇಳ್ತೀರಲ್ಲ, ಪ್ರಥಮ ವಾಕ್ಯೇನೈವ ಯಸ್ಯ ಸಿದ್ಧಂ, ಮೊದಲ ವಾಕ್ಯದಿಂದ ಯಾರಿಗೆ ವಿಷಯ ಅರ್ಥ ಆಗಲಿಲ್ವೋ ತದರ್ಥಂ ಅಪರಮಿತ್ಯುಕ್ತೆ, ಅದಕ್ಕೋಸ್ಕರ ಎರಡನೇ ಬರುತ್ತೆ ಮೂರನೇ ಸರ್ತಿ ಬರುತ್ತೆ ಅಂತ ಹೇಳಿದರೆ ನಾವು ಹಾಗೆ ಹೇಳ್ತೇವೆ. ಪ್ರತ್ಯಕ್ಷಾದಿನ ಭೇದೋ ಏನ ಅನಿಶ್ಚಿತ, ಪ್ರತ್ಯಕ್ಷ ಪ್ರಮಾಣದಿಂದ ಆದಿಶಬ್ದದಿಂದ ಅನುಮಾನ ಪ್ರಮಾಣದಿಂದ ಇನ್ನೂ ಭೇದ ಕನ್ಫರ್ಮ್ ಆಗದೆ ಹೋಗಿದ್ರೆ ಅವರಿಗೆ ಯಾವಾದ ವೇದವಾಕ್ಯ ಬಂತೀಗ, ದಾಸುಪರ್ಣ ಸೈಜ ಅವೆಲ್ಲ ಬಂದ್ಬಿಟ್ಟು ಕನ್ಫರ್ಮ್ ಮಾಡ್ತಾ ಇದೆ. ನೀನೇನು ಉತ್ತರ ಕೊಡ್ತೀವಿ ಆ ಉತ್ತರ ಕೊಡ್ತೀನಿ ನಮಗೆ. ತದರ್ಥಂ ಅಪರಂ ವಾಕ್ಯಮಿತಿ ಉತ್ತರ, ತಸ್ಮಾತ್ ಆದ್ದರಿಂದ ಬಹು ಪ್ರಮಾಣ ಸಂವ್ಯ ಸಂವಾದಿತ್ವೇ ಪ್ರಾಬಲ್ಯಮೇವಾ. ಆದ್ದರಿಂದ ಹೆಚ್ಚು ಪ್ರಮಾಣಗಳು ಸೇರ್ತಾ ಹೋದಂತೆ ಏನಾಗುತ್ತಲ್ಲಿ ಪ್ರಾಬಲ್ಯ ಬರುತ್ತೆ, ದೌರ್ಬಲ್ಯ ಬರೋದಿಲ್ಲ. ವೈಷಮ್ಯಮ ಆಶಂಕ್ಯ ಪರಿಹರತಿ, ಅದು ಬಹಳ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಇವೆ, ನೆನಪಿಕೊಂಡಿರಬೇಕು. ಪ್ರಥಮ ವಾಕ್ಯೇನ ಇವ ನಾ ಅಸಿದ್ಧಂ ಜೀವೇಶ್ವರ ಐಕ್ಯಂ, ಐಕ್ಯಶ್ಚ ದುರ್ಬೋಧತ್ವ ಎಂದ್ರೆ ಐಕ್ಯ ಅಂತ ಏನು ತಿಳ್ಕೊಂಡಿದ್ದೀರಿ ನೀವು, ಭಾರಿ ದೊಡ್ಡ ವಿಷಯ. ಅದು ಒಂಬತ್ತರ್ತಿ ಹೇಳಿದ್ದಾರೆ ಅಂತ ಹೇಳಿದೆ, ಗೊತ್ತೆ ದೊಡ್ಡ ವಿಷಯ ಒಂಬತ್ತು ಆದ್ರೆ ಭೇದ ಭಾರಿ ದೊಡ್ಡ ವಿಷಯ. ಆದ್ರಿಂದ ಸಾವಿರ ಸರ್ತಿ ಹೇಳ್ತಾರೆ, ಲಕ್ಷ ಸರ್ತಿ ಹೇಳ್ತಾರೆ, ತುಂಬಾ ಇಂಪಾರ್ಟೆಂಟ್. ಏನ್ ಮಾಡ್ತಾರೆ, ಮತ್ತೆ ಮತ್ತೆ ಹೇಳ್ತಾರೆ. ಕೆಲವೇ ಅಂದ್ರೆ ತರಕಾರಿ ತಲೆ ಹೇಳ್ತಾರೆ, ಔಷಧಿ ಹೇಳ್ತಾರೆ ಮರಿಬೇಡ ಅಂತ ಹೇಳ್ತಾರೆ. ಅದಕ್ಕೆ ತರಕಾರಿ ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡೋದು, ಔಷಧಿ ಅದೇ ಬೇಕೀಗ, ಅದು ಒತ್ತು ಹೇಳ್ತಾರೆ, ಅದು ಬಿಡಿಬೇಡ ಅಂತ ಹೇಳ್ಬಿಟ್ಟು. ಅದು ಭೇದವಾಕ್ಯ ಎಂಬುದೇನದು ಅತ್ಯಂತ ಮುಖ್ಯವಾದದ್ದು. ಅದಕ್ಕೋಸ್ಕರನೇ ಅದನ್ನು ಸತ್ಯಕ್ಕೆ ಸತ್ಯ ಹೇಳಿದ್ದಾರೆ. ಐಕ್ಯಶ್ಚ ದುರ್ಬೋಧತ್ವ ಪುರುಷಾಣಾಂಚ ಮೃದು ಮಧ್ಯ ಅಧಿಮಾತ್ರ ಅಧಿಮಾತ್ರ ತರತ್ವಾದಿ ಭೇದ ಭಿನ್ನತ್ವಾದಿತಿ ಭಾವ. ಪುರುಷರು ಹೇಗಿರ್ತಾರೆ ಗೊತ್ತಾ, ಕೆಲವರು ಮೃದು ಭಾರಿ ಮೃದು ಹೇಳ್ತಲೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಕೆಲವರು ಸ್ವಲ್ಪ ಮಧ್ಯ ಎರಡು ಮೂರು ಸತ್ಯ ಹೇಳಬೇಕು ಅವರಿಗೆ, ಇನ್ನು ಕೆಲವರು ಅಧಿಮಧ್ಯ ಭಾರಿ ದೊಡ್ಡ ಹೇಳಬೇಕು, ಒಡೆದೇ ಹೇಳಬೇಕಲ್ಲ, ಇಲ್ಲ ಅರ್ಥನೇ ಆಗಲ್ಲ ಅವರಿಗೆ. ಅಧಿಮಾತ್ರ ಅವರ ಅತ್ಯಧಿ ಮಾತ್ರ, ಪುರುಷ ಎಷ್ಟು ವೆರೈಟಿ ಇರ್ತಾರೆ ಅಂತ ಕೇಳಿ ಭಾರಿ ಮೃದು. ಒಂದು ಸರ್ತಿ ಏನಾದ್ರು ಬೇಜಾರು ಮಾಡ್ಕೊಂಡು ನೋಡ್ಬಿಟ್ರೆ ಸಾಕು ಅವರಿಗೆ ಪ್ರಾಣ ಹೋದಾಗಬಿಡುತ್ತೆ, ಅದು ಮಾತು ಮಾತಾಡೇ ಇಲ್ಲ. ಸ್ವಲ್ಪ ಅನ್ವಾಂಟೆಡ್ ಥಿಂಗ್ ಅದು ನೋಡಿಬಿಟ್ರೆ ಅಷ್ಟು ಸಂಕಟ ಆಗಿಬಿಡುತ್ತೆ. ಕೆಲವರಿಗೆ ಬಾಯಲ್ಲಿ ಹೇಳಬೇಕಂತ, ಬಾಯಲ್ಲಿ ಹಿಡಿದು ನಕ್ಕುಬಿಡ್ತಾರೆ ಕೇಳೋ, ಅದು ಸಮಾಷೆ. ಬಾಯಲ್ಲಿ ಹಿಡಿದುಕೊಳ್ಳಿರಂತಾರೆ, ತರೋದು ವರ್ಷ ಹೋಗ್ತಾರಲ್ಲ ಆ ಥರ ಅಂಥದ್ದೇನೇ ಇರ್ತಾರೆ. ಕೆಲವರಿಗೆ ಆಗಲ್ಲ, ಕೆಲವರು ಕಣ್ಣಿಂದ ನೋಡಿದ ತಕ್ಷಣ ಏನಾಗುತ್ತಂತೆ, ಓ ಸರಿ ಹೋಗಲಿಲ್ಲ ಕರೆಕ್ಟ್ ಮಾಡ್ಕೋಬೇಕು ಅಂತೆ. ಆದ್ರಿಂದ ಪುರುಷರಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಈಗ ಇದರಲ್ಲಿ ಏನು ತೋರಿಸ್ತಾ ಇದೆ, ತಮಾಷೆ ಏನು ಗೊತ್ತಾ, ಅವನು ಹೇಳ್ತಾನೆ ಈ ಮಾತನ್ನ, ಅವನು ಹೇಳ್ತಾನೆ ಏನಂತ ನೋಡ್ರಿ. ತತ್ವ ಒಂದ್ಸರ್ತಿ ಅರ್ಥ ಆಗಲ್ಲ ಕೆಲವರಿಗೆ, ಕೆಲವು ಮೂರಾಕ್ ಸತ್ಯ ಹೇಳಬೇಕು ಅಂದರೆ ಜೇನಿದೆ ಅಂತ ಆಯ್ತು ಅಲ್ಲಿಗೆ, ಜೀವ ಭೇದ ಒಪ್ಪಿಕೊಂಡಾಗಾಯ್ತಲ್ಲ. ಮತ್ತು ಮೂರಾಕ್ ಟೈಪ್ ಜನ ಇತ್ತು, ಒಂಬತ್ತು ಟೈಪ್ ಜನ ಇದ್ದಾರೆ ಅಂತ ಹೇಳಿದರೆ ಭೇದ ಹೋಯ್ತಲ್ಲ, ಆ ಭೇದ ಹೋಯ್ತಲ್ಲ ಅಲ್ಲಿಗೆ, ಅರ್ಥ ಆಯ್ತಾ. ಅವನ ಮಾತಲ್ಲಿ ಸಿಕ್ಕಾಕೋಬಿಟ್ಟಿ ಎಲ್ಲ ಒಂದೇ ಆಗಿದ್ರೆ ಒಂದ್ಸರ್ತಿ ಒಬ್ಬರಿಗೆ ಒಂದ್ಸರ್ತಿ ಹೇಳಿದ್ರೆ ಅರ್ಥ ಆಗಬೇಕು, ಇಲ್ಲ ಒಂಬತ್ಸರ್ತಿ ಹೇಳಿದ್ರೆ ಅರ್ಥ ಆಗಬಾರ್ದು. ಇರದೇ ಒಂದು ವೆರೈಟಿ ಅಂದಮೇಲೆ ಒಂಬತ್ತರ್ತಿ ಯಾಕೆ ಹೇಳಬೇಕು, ಒಂಬತ್ತರ್ತಿ ಅರ್ಥ ಆಗ ಹತ್ತರಿಂದ ಯಾಕೆ ಹೇಳಬಾರ್ದಾಗಿದ್ರೆ, ಒಂಬತ್ತು ಮುಗಿಯುತ್ತೆ ಅಂತ ಏನು ಗ್ಯಾರಂಟಿ ಹೌದಲ್ಲ. ಸಾವಿರ ಸರ್ತಿ ಹೇಳಿದ್ರು ಮುಗಿಬಾರ್ದು, ಒಂದ್ಸರ್ತಿ ಹೇಳಿದ್ರೆ ತಿಳಿಬೇಕು. ಯಾವಾಗ ಹೇಳಬೇಕು ನೀವು ಇದನ್ನ, ಭೇದ ಒಪ್ಪಿಕೊಂಡ್ರೆ ಮಾತ್ರ ಹೇಳೋದಕ್ಕೆ ಬರೋದು. ಆ ಭೇದದಲ್ಲೂ ತಾರತಮ್ಯ ಮುಖ್ಯ, ಭೇದದಲ್ಲೂ ಕೂಡ. ಹಾ ಯಾರಿಗೆ ಅದೇ ಅದ್ವೈತ ಪ್ರಕಾರ ಏನದು, ಹೇಳೋದೇ ತಾನು, ಅದು ಗುರು ಇಲ್ಲ ಶಿಷ್ಯ ಇಲ್ಲ, ಹೇಳೋನೇ ತಾನು ಕೇಳೋನೇ ತಾನು. ಅವರೇ ಹೇಳ್ತಾರೆ ನಾವು ಗುರುವರ ಶಿಷ್ಯ ಅಂತ ಹೇಳ್ಬಿಡ್ತಾರೆ, ಎಲ್ಲ ಕಾಂಟ್ರಡಿಕ್ಷನ್. ಅಂದ್ರೆ ಜನ ಚಪ್ಪಾಳಿ ಕೇಳ್ತಾರೆ, ಏನು ಹೇಳ್ಬೇಕು ಅದಕ್ಕೆಲ್ಲ, ಎಲ್ಲ ಒಂದು ಅಂತ ಹೇಳೋದು, ಗುರು ಶಿಷ್ಯ ಆಗ್ಬೋದು, ಆಮೇಲೆ ಕೇಳಿದ್ರೆ ಅದು ಇಲ್ಲರಿ ಅಂತ ಹೇಳೋದು, ಎಲ್ಲದಕ್ಕೂ ತಲೆ ತೂಗ್ತಿರೋದೆ. ಇದೆಲ್ಲ ಯಾಕಾಯ್ತು ಅಂದರೆ ವೇದಾಂತ ಜನಕ್ಕೆ ಬೇಕು, ಹೇಳೋರು ಇಲ್ಲ, ಯಾರೋ ಸಿಕ್ಕರು ಹೇಳಕ್ಕೆ ಶುರು ಮಾಡಿಬಿಟ್ಟು. ನಮ್ದೇನಾಯ್ತು ಅಂದರೆ ಹೇಳಿ ಕೇಳೋ ಜನ ಇದ್ದಾರೆ, ಹೇಳೋ ವ್ಯವಸ್ಥೆ ನಮ್ಮಲ್ಲಿ. ಹೀಗಾಗಿಬಿಟ್ಟು ದೊಡ್ಡ ದೊಡ್ಡ ಫಂಕ್ಷನ್ ಅಂದರೆ ಊಟ ಮುಗಿದೋಗ್ಬಿಡ್ತಾರೆ. ಅಷ್ಟು ಜನ ಕೇಳಿರ್ ಸೇರಿರ್ತಾರೆ, ಅದು ಒಳ್ಳೆ ಚಾನ್ಸ್ ಅದು ಹೇಳೋದಕ್ಕೆ. ಅಷ್ಟು ಜನಕ್ಕೆ ಭಾರಿ ಗಲ ಸೇರಿಬಿಟ್ಟಿದ್ದಾರೆ, ಪ್ರವಚನ ಬೇಡ ಊಟ ಹಾಕಬೇಡ ಅಂದ್ಬಿಡ್ತಾರೆ. ಇನ್ಫೆಕ್ಟ್ ಏನು ಮಾಡ್ಬೇಕಾಗ ಬಾರಿದ್ರೆ ಸರಿತಾರೆ, ಊಟ ಕ್ಯಾನ್ಸಲ್ ಮಾಡಬೇಡ, ಪ್ರವಾಸರು ಒಂದೇ ಬೇಡ ಅಂತೇಳಿ ಊಟ ಮನೇಲಿ ಮಾಡೋಕ್ಕೆ ಬರುತ್ತೆ, ಪ್ರವಾಸರು ಮನೇಲಿ ಮಾಡ್ಕೋತಾರಾ? ಅರ್ಥ ಆಯ್ತಾ? ಮನೇಲಿ ಮಾಡೋ ಕೆಲಸಗಳೆಲ್ಲ ಅವೆಲ್ಲ ಎಲ್ಲಿ ಆಗಬೇಕದು? ಅಲ್ಲೇ ಆಗಬೇಕು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ನೋಡಿ, ಸ್ಕೂಲ್ ವ್ಯವಸ್ಥೆ ಎಲ್ಲ ಇತ್ತು, ಒಂದು ರೀತಿ ವ್ಯವಸ್ಥೆ ಏನೋ ಇತ್ತು, ಬಿಸಿ ಊಟ ಶುರು ಮಾಡಿ ಕ್ವಾಲಿಟಿ ಡೌನ್ ಆಗೋಯ್ತು. ಎಲ್ಲ ಮೇಸ್ಟ್ ಹೇಳ್ಕೊತಾರೆ, ಏನು ಗೊತ್ತೇನು, ಅಡುಗೆ ಊಟದಲ್ಲೇ ಟೈಮ್ ಹೋಗುತ್ತೆ, ಪಾಠ ಮಾಡೋಕ್ಕೆ ಟೈಮ್ ಸಿಗಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಅಲ್ಲೇರೋ ನಮ್ಮಲ್ಲಿ ಹಾಗೆ ಆಯಿತು, ಯಾವಾಗ ಪ್ರವಚನ ಊಟ ಸೇರಿಸ್ಬಿಟ್ರೆ ಅದಕ್ಕೆ ಕ್ವಾಲಿಟಿ ಡೌನ್ ಆಗಿಬಿಡುತ್ತೆ. ಬರೀ ಪ್ರವಚನ ಇದ್ದಾಗ ಫುಲ್ ಕಾನ್ಸಂಟ್ರೇಷನ್ ಇರುತ್ತೆ, ಬೇರೆಯವ್ರು ಬರೋದೇ ಇಲ್ಲ ಅದಕ್ಕೆ. ಇನ್ನೊಂದು ಅನುಕೂಲ, ಅನ್ವಾಂಟೆಡ್ ಥಿಂಗ್ಸ್ ಬರೋದೇ ಇಲ್ಲ ಅಂತ ಇರುತ್ತೆ, ಫುಲ್ ಕಾನ್ಸಂಟ್ರೇಷನ್ ಇರುತ್ತೆ. ಅದರ ಅರ್ಥ ಬಿಡಬೇಕು ಅಂತಲ್ಲ, ವ್ಯವಸ್ಥೆ ಸರಿಯಾಗಿ ಮಾಡಬೇಕು ಅಂತಲ್ಲ. ಪ್ರಥಮ ವಾಕ್ಯೇನೈವ ಯಸ್ಯ ಸಿದ್ಧಂ ತದರ್ಥಂ ಅಪರಂ ಇತ್ಯುಕ್ತೆ ಪ್ರತ್ಯಕ್ಷಾದಿನಾ ಭೇದೋ ಏನ ನಿಶ್ಚಿತಃ ತದರ್ಥಂ ಅಪರಂ ವಾಕ್ಯಂ ಇತಿ ಉತ್ತರಂ. ಎಷ್ಟು ಸಿಂಪಲಾಗಿ ಬರೀತಾರೆ ಆಚಾರ್ಯರು. ತಸ್ಮಾತ್ ಬಹುಪ್ರಮಾಣ ಸಂವಾದಿತ್ವೇ ಪ್ರಾಬಲ್ಯಮೇವ. ಒಂದಾರ ದೊಡ್ಡ ಸೆಂಟೆನ್ಸ್ ಇಲ್ಲ, ಎಲ್ಲ ಸಣ್ಣ ಸಣ್ಣ ವಾಕ್ಯಗಳು. ಅದಕ್ಕೆ ಬಾಲಸಂಘಮಪಿ ಬೋಧಯ ದೃಶ್ಯಂ ಅಂತ ಹೇಳಿದ್ರು. ವೇದಾಂತ ಇದು ಕಷ್ಟ ಆಗಬಾರ್ದು ಅಂತೇಳಿ ಸೈಂಟಿಫಿಕ್ ಲ್ಯಾಂಗ್ವೇಜ್ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್ ಅಂತೂ ಬರೀ ಹೆನ್ಸ್ ದಟ್ ಸೋ ಇಷ್ಟೇ, ಇಷ್ಟಲ್ಲೇ ಜಾಯಿನ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ವಿಷಯ ಡೈರೆಕ್ಟ್ ಅರ್ಥ ಆಗ ಕನ್ಫ್ಯೂಷನ್ ಇರಬಾರ್ದು. ಆಚಾರ ಅದನ್ನು ಮೇಂಟೈನ್ ಮಾಡಿದ್ರು. ಬಿಡದವರಲ್ಲಿ ಏನು ಮಾಡಿದ್ರು, ಶಾಸ್ತ್ರನ ಕಾವ್ಯ ಮಾಡಿ ಹಾಕ್ಬಿಟ್ಟಿದ್ರು, ಪೊಯಿಟ್ರಿ ಟೈಪ್ ಹೇಳ್ತಾ ಇದ್ರು ರೆಡಿ ಅಂತೇಳಿ. ಅದು ತವಾಡ್ ಮಾಡಿದ್ರು ಆಚಾರ, ಹೀಗೆ ಡೈರೆಕ್ಟಾಗಿ ಹೇಳಿ ಅಂತೇಳಿ. ಅವ್ರು ಡೈರೆಕ್ಟ್ ಯಾತಕ್ಕೆ ಹೇಳೋದಿಲ್ಲ, ಅವ್ರು ಹೇಳಿರೋಣಂತೆ, ಸುಳ್ಳು ಗೊತ್ತಾಗಿಬಿಡುತ್ತೆ. ಡೈರೆಕ್ಟ್ ಹೇಳಿದರೆ ಅವ್ರು ಏನಾಯ್ತು ಅಂದ್ರೆ ಏನಾಯ್ತು ಅಂದ್ರೆ ಶುರು ಮಾಡ್ತಾರೆ, ಅದಕ್ಕೆ ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ಡೈರೆಕ್ಟ್ ಹೇಳೋರು ಯಾವಾಗಲೂ ಸಿಂಪಲ್ ಸೆಂಟೆನ್ಸ್ ಉಪಯೋಗಿಸ್ತಾರೆ. ಇದೆಲ್ಲ ದೊಡ್ಡ ಇದು ಫ್ರಾನ್ಸಿಸ್ ಬೇಕನ್ ಅಂತಿದ್ದಾನೆ ಸರ್ ಫ್ರಾನ್ಸಿಸ್ ಬೇಕನ್, ಎಸೆ ಬರೀತಾರೆ ಅವ್ರು, ಚಿನ್ನ ಚಿಕ್ಕ ಎಸೆಗಳು. ಯಾರು ಶಾರ್ಟಾ ಬರೀತಾರೋ ಅದು ಒಳ್ಳೆ ಗಾರಿಗಳು ಅಂತ ಹೇಳ್ತಾರೆ. ಶಾರ್ಟಾ ಬರೆಯೋರು, ಡೈರೆಕ್ಟಾಗಿ ಬರೆಯೋರು, ದೊಡ್ಡ ಭಾರಿ ತಿಳಿದವರಿಗೆ ಮಾತ್ರ ಚಿಕ್ಕದಾಗಿ ಹೇಳೋದಕ್ಕೆ ಬರೋದು, ಭಾರಿ ತಿಳಿದವ್ರು ಚಿಕ್ಕದಾಗಿ ಬರಲಿಕ್ಕೆ ಬರೋದು. ಯಾರಿಗೆ ಗೊತ್ತಿಲ್ಲ ಫಿಲಪ್ ಮಾಡೋಕ್ಕೋಸ್ಕರ ದೊಡ್ಡದು ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಅವನ ಎಸೆಸ್ ಇರೋದೆಲ್ಲ ಹಾಗೇನೆ ಚಿಕ್ಕ ಚಿಕ್ಕ ಎಸೆಗಳು. ತಸ್ಮಾತ್ ಬಹುಪ್ರಮಾಣ ಸಂವಾದಿತ್ವೇ ಪ್ರಾಬಲ್ಯಮೇವಾ. ಈಗ ಪ್ರತ್ಯಕ್ಷಾದೇಹೇ ದೋಷ ಶಂಕಾ ಕಲಂಕಿತತ್ವಾದಿತಿ ಭಾವ. ನಮ್ಮ ಪ್ರಕಾರ ಕೂಡ, ನಿಮ್ಮ ಪ್ರಕಾರ ಒಂಬತ್ತು ಸತ್ತು ಹೇಳಬೇಕಾಯಿತು ಅವ್ರ ಬುದ್ಧಿ ತಕ್ಕಂತ ಹೇಳೋದಾದರೆ ನಮ್ಮಲ್ಲೂ ಕೆದರಿದ್ದಾರೆ. ಪ್ರತ್ಯಕ್ಷದಿಂದ ಆಗೋದಿಲ್ಲ ರೀ ಪಾಪ, ಅನುಮಾನದಿಂದನೂ ಆಗೋದಿಲ್ಲ, ಆಗ ಮನೇ ಬೇಕು, ಅದನ್ನು ಹತ್ತು ಸತ್ತು ಹೇಳಬೇಕು ಅಂತವ್ರು ಇರ್ತಾರೆ. ನೆಗ್ಲೆಕ್ಟ್ ಮಾಡಲು ಬರೋದಿಲ್ಲ, ಸೀರಿಯಸ್ ಪೇಷಂಟ್ ಅಂತ ಹೊರಗೆ ಹಾಕ್ಲಿಕ್ಕಾಗತ್ತೆ, ಇನ್ನು ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಸಾಮಾನ್ಯ ಕೇಸಿಗೆ ಔಟ್ ಪೇಷಂಟ್ ಮಾಡಿಬಿಡ್ಬೋದು, ತುಂಬ ಸೀರಿಯಸ್ ಇದೆ, ಏನು ಮಾಡ್ತಾರೆ ಅವಳಿಗೆ ಇನ್ನೂ ಸೀರಿಯ ಐ ಸಿ ಯುಗೆ ಹಾಕ್ಬೇಕಾಗುತ್ತೆ. ಡಾಕ್ಟ್ರು ಹೆಚ್ಚೆಚ್ಚು ಮಾಡ್ತಾರೆ, ರೋಗ ಜಾಸ್ತಿ ಆದಷ್ಟು ಗಮನ ಜಾಸ್ತಿ ಕೊಡ್ತಾರೆ. ಸೊ ಡಾಕ್ಟ್ರಿಗೆ ಏನು ಮಾಡ್ಬೇಕು, ನಾವಾಗ ಹೆಚ್ಚು ಗಮನ ಕೊಡ್ಬೇಕು, ಯಾಕೆ ತಿಳ್ಕೊಳ್ಬೇಕು ಅವ್ರ ಪಾಪ ಬುದ್ಧಿ ಅಂತ ಒಂದ್ಸರಿ ಅರ್ಥ ಆಗಿಬಿಡುತ್ತೆ. ಆ ದೃಷ್ಟಿಯಲ್ಲಿ ಅನಂತ ವೇದವಾಕ್ಯ ಯಾತಕ್ಕೆ ಹೋಯ್ತು ಅಂತ ಕೇಳಿದರೆ ಅಕ್ಸರ್ತ್ ಹೇಳಿ ಗಟ್ಟಿ ಮಾಡಬೇಕಾಗಿದೆ ಅಂತ ಅರ್ಥ. ತಿಳಿದವರಿಗೆ ಕನ್ಫರ್ಮ್ ಆಯಿತು, ಉಳಿದವರಿಗೆ ತಿಳಿತು, ಅಷ್ಟೇ ವ್ಯತ್ಯಾಸ. ನಚ ಪ್ರಮಾಣ ಬಹುತ್ವೇ ಇತ್ಯಾದಿ ರಾ ಉಕ್ತ ಉಪಸಂಹರತಿ ತಸ್ಮಾದಿತಿ ಒಟ್ಟು ಕನ್ಕ್ಲೂಡ್ ಮಾಡ್ತಿದ್ದಾರೆ. ತಸ್ಮಾತ್ ಬಹುಪ್ರಮಾಣ ಸಂವಾದಿತ್ವೇ ಪ್ರಾಬಲ್ಯವೇವಾ. ಆದ್ದರಿಂದ ಹೆಚ್ಚೆಚ್ಚು ಪ್ರಮಾಣಗಳು ಸಂವಾದ, ವಿವಾದ ಸಂವಾದ, ಒಂದಕ್ಕೊಂದು ಕಾರ್ಲೇಟ್ ಆಗ್ತಾ ಹೋದರೆ ವಿಷಯ ಗಟ್ಟಿಯಾಗುತ್ತೆ ಹೊರತು ಬೇರೆಯಲ್ಲ. ತಾನು ನೋಡಿದ್ದ ಟೈಮ್ ಟೇಬಲ್ ಅವತ್ತಿತ್ತು, ಇವತ್ತು ಯಾರು ನೋಡಿದ್ರು ಅವನ್ನೇ ಹೇಳಿದರು, ನೋಡ್ಕೊಂಬಂದು ಇವತ್ತು ಬಂದ್ವಿ ಕರೆಕ್ಟ್ ಟೈಮ್ ಅಂತ ಹೇಳಿದ್ರು, ಒಂದಕ್ಕೊಂದು ಏನಾಯ್ತು ಕರೆಕ್ಟ್ ಟೈಮ್ ಕನ್ಫರ್ಮ್ ಆಯ್ತಾ? ಇಲ್ಲ ಅಕಸ್ಮಾತ್ ಚೇಂಜ್ ಆಗಿರ್ಬೋದು, ಪ್ರಶ್ನೆ ಇಲ್ಲ. ಕೆಲವರು ಇರ್ತಾರೆ ಒಬ್ಬ ಅಕಸ್ಮಾತ್ ಚೇಂಜ್ ಆಗಿಬಿಟ್ಟಿದ್ರೆ ಎಲ್ಲ ರೀತಿ ಯೋಚನೆ ಮಾಡಿದಾಗ ಚೇಂಜ್ ಆಗಿಲ್ಲ, ಕರೆಕ್ಟ್ ಅಂತ ಅರ್ಥ ಮಾಡ್ಕೊತಾರೆ. ಅದು ಬಹುಪ್ರಮಾಣದಿಂದ ಗೊತ್ತಾದ ವಿಚಾರ. ಅದನ್ನ ಮುಗಿಸಿ ತಥ ಕಿಮ್ಯತೆ ಅತಃ ಅತ ಇತಿ. ಆಯ್ತು ಬಿಡಿ, ಬಹುಪ್ರಮಾಣ ಸಂವಾದವನ್ನು ಪ್ರಬಲ ಅಂತ ಒಪ್ಪೋಣ. ಏನಾಯ್ತು ಈಗ ಅಂತ ಕೇಳಿದರೆ, ಅತಃ ಸರ್ವ ಪ್ರಮಾಣ ವಿರುದ್ಧತ್ವಾತ್ ನ ಅಭೇದೇ ತಾತ್ಪರ್ಯಂ ವಾಕ್ಯಸ್ಯ ಕಿಂತು ವಿಷ್ಣೋ ಸರ್ವೋತ್ತಮತ್ವೇ ಮಹಾತಾತ್ಪರ್ಯಂ ಸರ್ವಾಗಮಾನ. ವಿಷ್ಣುತತ್ವ ನಿರ್ಣಯದ ಪಲ್ಲವಿ ಇದು, ತುಂಬ ಸತಿ ವಾಕ್ಯ ರಿಪೀಟ್ ಮಾಡ್ತಾರೆ. ವಿಷ್ಣೋ ಸರ್ವೋತ್ತಮತ್ವೇ ಮಹಾತಾತ್ಪರ್ಯಂ ಸರ್ವಾಗಮಾನ. ಅದಕ್ಕೆ ವಿಷ್ಣುತತ್ವ ವಿನಿರ್ಣಯ ಅಂತ ಹೆಸರಿಟ್ಟು. ವಿಷ್ಣೋ ಸರ್ವೋತ್ತಮತ್ವೇ ಮಹಾ ಸರ್ವಾಗಮಾನ ಮಹಾತಾತ್ಪರ್ಯಂ. ಸರ್ವ ಆಗಮಗಳಿಗೂ ಕೂಡ, ಅದು ವೇದ ಇರಲಿ, ಉಪನಿಷತ್ ಇರಲಿ, ಭಾರತ ಇರಲಿ, ಭಗೀತ ಇರಲಿ, ಏನೇ ಇರಲಿ, ಜ್ಞಾನಿಗಳ ಮಾತೇ ಆಗಿರಲಿ, ಅದೇನಾಗಿರುತ್ತದೋ ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳುತ್ತೆ. ಅತಃ ಆದ್ದರಿಂದ ಅಭೇದ ಯಾತಕ್ಕೆ ಹೇಳೋದಿಲ್ಲ ಅಂದರೆ ಸರ್ವ ಪ್ರಮಾಣ ವಿರುದ್ಧತ್ವ, ಸಕಲ ಪ್ರಮಾಣಗಳಿಗೂ ವಿರುದ್ಧ, ಪ್ರತ್ಯಕ್ಷ ಅನುಮಾನ ಆಗಮ ಎಲ್ಲ ಆಗಮಗಳು ಪ್ರಮಾಣಕ್ಕೆ ವಿರುದ್ಧವಾದ್ದರಿಂದ ಅಭೇದೇ ತಾತ್ಪರ್ಯಂ ವಾಕ್ಯಶ್ಯನ. ಅಭೇದೇ ತಾತ್ಪರ್ಯಂ ವಾಕ್ಯಶ್ಯನ ವಾಕ್ಯಶ್ಯ ವೇದವಾಕ್ಯಗಳಿಗೆ ಅಭೇದೇ ಜೀವೇಶ್ವರ ಅಭೇದದಲ್ಲಿ ತಾತ್ಪರ್ಯಂ ತಾತ್ಪರ್ಯ ಅನ್ನೋದು ನಾ ಇಲ್ಲವೇ ಇಲ್ಲ. ಕಿಂತು ಆದರೆ ವಿಷ್ಣೋ ಸರ್ವೋತ್ತಮತ್ವೇ ಮಹಾತಾತ್ಪರ್ಯಂ ಸರ್ವಾಗಮಾನ. ವಿಷ್ಣುವಿನ ಸರ್ವೋತ್ತಮತ್ವದಲ್ಲೇನೆ ಎಲ್ಲ, ಬರೀ ಭೇದ ಅಲ್ಲ, ದೇವ್ರಿಗೆ ಭೇದ ಇದೆ ಇಟ್ಕೊಂಡ್ರೆ ಸಾಲದು. ಏನಿದೆ, ತಾರತಮ್ಯ ಇದೆ, ದೇವರಲ್ಲೇನೆ ಸರ್ವೋತ್ತಮತ್ವ ಇದೆ ಅಂತ ತಿಳ್ಕೋಬೇಕು. ಬರೀ ಭೇದ ಹೇಳಿದವರು ಇದ್ದಾರೆ, ನೈಯಾಯಕರು ಸಹ ಭೇದ ಹೇಳಿಬಿಡ್ತಾರೆ, ಅಷ್ಟು ಭೇದ ತಿಳ್ಕೊಂಡ್ರೆ ಸಾಲದು. ನಾವು ಭದ್ರಾಚಾರ್ಯರು ಬೇರೆ, ಇಟ್ಟಿಗೆ ಅವರೆಲ್ಲಿ ನಾವೆಲ್ಲಿ ಮತ್ತೆ ಬರೀ ಬೇರೆ ಅಲ್ಲ, ಎಷ್ಟು ಬೇರೆ, ಭಾರಿ ಬೇರೆ, ಇಮ್ಯಾಜಿನ್ ಮಾಡ್ಲಿಕ್ಕಾಗದಷ್ಟು ಮೇಲಿಲ್ಲ. ಅದನ್ನು ತಿಳ್ಕೊಂಡ್ರೆ ಅದು ಜ್ಞಾನ. ವಿಷ್ಣೋ ಸರ್ವ ಉತ್ತಮತ್ವೇ ತಿಳ್ಕೊಂಡ್ರೆ ಸಾಲದು, ಸರ್ವೋತ್ತಮತ್ವೇ ಆಗಬೇಕು. ಸರ್ವೋತ್ತಮತ್ವೇ ಮಹಾತಾತ್ಪರ್ಯ, ಉಳಿದ ಕಡೆಗೆ ತಾತ್ಪರ್ಯ. ವಿಷ್ಣು ಸರ್ವೋತ್ತಮತ್ವಲ್ಲಿ ಏನಿದೆ, ಮಹಾತಾತ್ಪರ್ಯ ಇದೆ. ಮಹಾತಾತ್ಪರ್ಯಂ ಸರ್ವಾಗಮಾನ, ಅದೊಂದು ಘಟ್ಟ. ವಾಕ್ಯಸ್ಯ ತತ್ವಮಸಿ ಇತ್ಯಾದೇಹೆ, ಭೇದವಾಕ್ಯ ಕೇಳ್ಕೊಳ್ಳಿ ಅಂದ್ರೆ ಇಲ್ಲ, ತತ್ವಮಸಿ ವಾಕ್ಯಕ್ಕೂ ಅದೇ ಅರ್ಥ, ಅಹಂ ಬ್ರಹ್ಮಾಸ್ಮಿಗೂ ಅದೇ ಅರ್ಥ. ಅದ ಹೇಗೆ ಅಂತ ಮುಂದೆ ಹೇಳ್ತೇವೆ ಅಂತ ಹೇಳ್ತಾರೆ. ತಥಾಚ ಮಹಾವಾಕ್ಯಾಭಾವ ತನಾ ತದೇಕ ವಾಕ್ಯತೆಯ ಸರ್ವವಾಕ್ಯಾನಾಮೈಕ್ಯೆ ಮಹಾತಾತ್ಪರ್ಯಮಿತಿ ಭಾವ. ವೆರಿ ಇಂಪಾರ್ಟೆಂಟ್ ಇದು. ಏ ತಥಾಚ ಮಹಾವಾಕ್ಯ ಅಭಾವಾತ್ ನ ತದೇಕ ವಾಕ್ಯತೆಯ ಸರ್ವವಾಕ್ಯ ಅನಾಮೈಕ್ಯೆ ಮಹಾತಾತ್ಪರ್ಯಮಿತಿ ಭಾವ. ಮಹಾವಾಕ್ಯ ಅಭಾವಾತ್, ಮಹಾವಾಕ್ಯ ಅನ್ನೋ ಕಾನ್ಸೆಪ್ಟೇ ಸರಿಯಲ್ಲ. ಅದೇನು ಮಾಡಿಕೊಂಡಿದ್ದಾರೆ, ವೇದಗಳನ್ನು ಎರಡು ಭಾಗ ಮಾಡಿದರು, ಜ್ಞಾನಕಾಂಡ ಕರ್ಮಕಾಂಡ ಅಂತೇಳಿ. ಅವು ವೇದಗಳನ್ನ ಜ್ಞಾನಕಾಂಡ ಎರಡು ಭಾಗ ಮಾಡಿದರು, ಮತ್ತೆ ಏನಂತ, ಜ್ಞಾನಕಾಂಡ ಕರ್ಮಕಾಂಡ ಮಾಡಿ ಅದರಲ್ಲಿ ತತ್ವಾವೇದಕ ಅತತ್ವವೇದ ಮತ್ತೆ ಎರಡು ಭಾಗ ಮಾಡಿದರು. ಆಮೇಲೆ ಅತತ್ವಾವೇದಕದಲ್ಲೂ ಕೂಡ ಎಲ್ಲ ಸೇರಿಸಿ ತತ್ವಾವೇದಕದಲ್ಲೂ ಕೂಡ ಐದು ಮಾತ್ರ ಅಂತ ಇಟ್ಕೊಂಡ್ರು. ಐದಕ್ಕೂ ಇಂಡೈರೆಕ್ಟ್ ಮೀನಿಂಗ್ ಅಂತ ಹೇಳಿದರು. ಅದಕ್ಕೆ ಹೇಳ್ತಾರೆ ವ್ಯವಸ್ಥೆನೇ ಇಲ್ಲ. ಎಲ್ಲ ವೇದವಾಕ್ಯಗಳೇನವೋ ದೇರ್ ಈಕ್ವಲಿ ಇಂಪಾರ್ಟೆಂಟ್. ಹಾಲಿನ ಹಾಲು ಅಂದರೆ ಪ್ರತಿ ಕಣದಲ್ಲಿ ಏನಾಗಿರುತ್ತದೋ ಹಾಲಾಗಿರುತ್ತೆ. ವಿಷ ಅಂತ ಹೇಳಿದ್ರೆ ಪಾಲಿಡಾಲ್ ಬೇರೆ ಕಡೆ ತೆಗೆದಾಕಿ ಬರುತ್ತೆ. ಏನದು, ಎಲ್ಲ ಕಡೆ ವಿಷ ಹೇಗೋ ಅಮೃತ ಎಲ್ಲ ಕಡೆ ಅಮೃತ ಹೇಗೋ, ವೇದವಾಕ್ಯಗಳು ಎಲ್ಲವೂ ಏನವೋ ದೊಡ್ಡ ಯೂನಿಟ್ ಅದು ಅಂತ ಅಷ್ಟೇ ಹೊರತು ತಾತ್ಪರ್ಯ ಮಹಾತಾತ್ಪರ್ಯ ಅನ್ಬೇಕು ಹೇಳಬೇಕೇ ಹೊರತು ತತ್ವಾವೇದಕ ಅತತ್ವಾವೇದಕ ಅಂದ್ರೆ ಏನು ಗೊತ್ತಾ, ಸುಳ್ಳು ಹೇಳೋದು ಸರಿ ಹೇಳೋದು ಅಂತ ಎರಡು ಭಾಗ. ಸುಳ್ಳು ಹೇಳೋದಾದ್ರೆ ವೇದ ಹೇಗಾಗುತ್ತದೋ ಅಂತ ಭಾಗ ಮಾಡಬಾರದು. ಇವೆಲ್ಲ ಗೊತ್ತಾದರೆ ಅವ್ರು ಎಷ್ಟು ತಪ್ಪು ಮಾಡಿದ್ರು ಅರ್ಥ ಆಗುತ್ತೆ. ಹೆಸರು ನೋಡಿದ್ರೆ ತತ್ವಾವೇದಕ ಅತತ್ವಾವೇದಕ, ಅವರು ಅಪ್ರಮಾಣದ ಡೈರೆಕ್ಟ್ ಹೇಳ್ಬಿಟ್ರು ಬೌದ್ಧರು. ಇವ್ರು ಹಾಗಲ್ಲ, ಅತತ್ವಾವೇದಕ ವೇದ ಅಂತ ಕರೆದ್ರೆ ಸುಳ್ಳು ಹೇಳೋ ವೇದ ಅಂತ ಹೇಳಿದ್ರೆ ಏನರ್ಥ ಅಲ್ಲಿಗೆ, ವೇದ ಒಪ್ಪಿದಾಗಾಯ್ತಾ? ಅನೇಕರು ವಾದ ಮಾಡ್ತಾರೆ ಇವರಿಂದ ವೇದ ಉಳಿತು ಅಂತೇಳಿ. ಏನೇ ವೇದ ಉದಾಹರಣೆ, ಈಗ ವೇದ ಭಾರಿ ಒಪ್ಕೊಂಡ್ಬಿಟ್ಟು ಕೊನೆ ಮಾಡಿದ್ದೇನೀಗ ಯಾರು ಇವ್ರು ಹೊಡೆದಾಡ್ತಿದ್ರು ಬಿಡಿಸ್ದೆ, ತಾನು ಹೊಡ್ಲಿಕ್ಕೆ ಶುರು ಮಾಡಿದೆ ಅಷ್ಟೇ ವ್ಯತ್ಯಾಸ. ಅವ್ರು ಹೊಡೆಯೋದನ್ನು ಬಿಡಿಸಿ ನಾವು ಹೊಡ್ಲಿಕ್ಕೆ ಶುರು ಆಗ್ತಿತ್ತು. ಆಯ್ದಿದ್ದೇನೀಗ ಬಹುದ್ರೆ ಎಷ್ಟೋ ವಾಸಿ, ಏನು ಮಾಡಿದ್ರು ಪಾಪ, ಇವ್ರೇನು ಮಾಡಿದ ಪಾಪ, ಬಿಡಿಸಿದ್ರು ಸಂತೋಷಪಟ್ಟಿದ್ದ. ಹಿಂದಿನಿಂದ ಹೊಡೆದಾಗಾಯ್ತು, ಮತ್ತೆ ಅವ್ರು ಡೈರೆಕ್ಟ್ ಹೊಡೆಯೋ ಮೇಲೆ ತಪ್ಸ್ಕೋಬಹುದು ಕೊನೆ ಪಕ್ಷ. ಹಿಂದಿನಿಂದ ಹೊಡೆಯೋರು ಏನಾಗುತ್ತೆ ಪಾಪ, ತಪ್ಸ್ಕೊಳ್ಳೋ ಚಾನ್ಸ್ ಕೂಡ ಇರೋದಿಲ್ಲ. ಅದಕ್ಕೆ ಪ್ರಚ್ಛನ್ನ ಬೌದ್ಧ ಅಂತ ಕರೆದ್ರೆ ತನಿಖೆ. ಯಾವ ಬೇಸಿದ್ದೆ ಅದೇ, ಅದನ್ನೇ ಕೇಳಬೇಕು, ಕೇಳಿದ್ರೆ ಉತ್ತರ ಇಲ್ಲ ಅದು. ಶಿಷ್ಟು ಸುಮ್ಮನೆ ಅದೇ ಆಶ್ಚರ್ಯ, ಜನ ಯಾಕೆ ಹೋಗ್ತಾರೆ, ಸುಳ್ಳನ್ನು ಯಾಕೆ ಹೋಗ್ತಾರೆ, ಇವತ್ತು ತಮ್ಗೆ ಅನುಕೂಲ ಹೋಗ್ತಾರೆ ಅಷ್ಟೇ. ಸಂಧ್ಯಾನಿ ಮಾಡಬೇಕು ಅನ್ನೋ ವಾಕ್ಯ ಅತತ್ವ ವೇದಕ ಜಗ ಚಪ್ಪಾಳೆ ಹಾಕ್ಬಿಡ್ತಾರೆ. ಅದಕ್ಕೆ ಸಂಧ್ಯಾನಿ ಬಿಡ್ಬೋದು, ಅದು ಇಂಪಾರ್ಟೆಂಟ್ ಅಷ್ಟೇ ಹೇಳುತ್ತೆ. ಮನಸ್ಸು ಯಾವುದು ತಮ್ಮ ಸುಲಭ ಅನಿಸುತ್ತೋ ಮಾಡ್ಬಿಡುತ್ತೆ. ಏಕಾಶಿ ಮಾಡಬೇಕಂತ ಪ್ರಮಾಣ ಇಲ್ಲ, ಭಾರಿ ಖುಷಿಯಾಗುತ್ತೆ, ಕಷ್ಟಪಡ ತಪ್ಪಿಸಲ್ಲ, ಆ ಥರ ಯೋಚನೆ ಮಾಡ್ತಾರೆ. ಜಿಜ್ಞಾಸೆ ನಿಂತವ್ರು ಒಪ್ಪಲಿಲ್ಲ, ಜಿಜ್ಞಾಸೆ ನಿಂತವ್ರು ಒಪ್ಪಲಿಲ್ಲ. ಅದಕ್ಕೆ ಹಿಡಿತು ಬದಿಗೆ ಭಟ್ರು ಅಂತ ಏನು ಮಾಡಿದ್ರು, ವಯಸ್ಸು ಏನು ಮಾಡಿದ್ರು ಅವರು, ಇನ್ನೂ ಆಚರಿಸಿದ್ದ ಅಂತ ಗೊತ್ತಿದ್ದಿಲ್ಲ. ಅದು ಅವ್ರು ಹಿಡಿಸಿದ್ದಿಲ್ಲ, ಏನೋ ತಪ್ಪಿದೆ, ಅದು ಸರಿಯಲ್ಲ. ತಮ್ಮ ಮಕ್ಕಳಿಗೆ ಅದೇ ಸಂದೇಶ ಕೊಡ್ತಿದ್ರು, ಒಂದು ಒಪ್ಪೇಡ ಇದನ್ನು, ಹೇಗೆ ದೇವ್ರು ನಿರ್ಗುಣ ಆಗ್ತಾನೆ, ಹೇಗೆ ಇವೆಲ್ಲ ಸಾಧ್ಯ ಅಥವಾ ಹೇಗಾಗುತ್ತೆ, ಒಪ್ಪೇಡ ಅಂತ ಹೇಳ್ತಿದ್ರು, ಸಂದೇಶ ಕೊಡ್ತಿದ್ರು. ಮತ್ತೆ ಪುರಾಣ ಹೇಳ್ತಾನೆ, ಭಾರಿ ಯೋಚನೆ ಮಾಡ್ತಿದ್ರು. ನೈರ್ಗುಣ್ಯವಾದಿಷು ತೆರೆಯಷ್ಟು ಅಪಿ ಸಾಗ್ರಹೇಶು, ಅದೆಲ್ಲ ಹೇಗೆ ಸಾಧ್ಯ ಅಂತ ಇದೆಲ್ಲ ಅರ್ಥ ಮಾಡ್ಕೊಂಡು ಜಿಜ್ಞಾಸುಗಳಿಗೆ ಸರಿ. ಅದು ಉಳಿದವರೆಲ್ಲ ಏನವರು, ಈ ಊಟಕ್ಕೆ ಬರೋರೆಲ್ಲ ಗೆಳಕ್ಕೆ ಬಂದಿರ್ತಾರ, ಊಟದೊತ್ತಿಗೆ ಬರೋರಿಲ್ಲೂ ಏನು, ಆ ಥರ ಶಾಸ್ತ್ರದಲ್ಲೂ ಕೂಡ ಯಾತಕ್ಕೆ ಬಂದಿರ್ತಾರೆ, ಅನುಕೂಲವಾದ ಭಾಗ ಇದ್ರೆ ತಗೊಳಕ್ ಬಂದಿರ್ತಾರೆ ಅಷ್ಟೇ, ಬೇರೆ ಭಾಗ ತಗೊಳೋದಿಲ್ಲ. ಅವರು ಈ ಸಿನಿಮಾ ನೋಡ್ತಾರೆ, ಗೂಂಡಾಗಳು ಸಿನಿಮಾ ನೋಡ್ತಾರೆ. ಯಾವ ಸಿನಿಮಾದಲ್ಲಾದರೂ ಕೂಡ ಗೂಂಡಾಗಳು ಗೆದ್ದ ಕತೆ ಉಂಟ, ಎಲ್ಲದರಲ್ಲೂ ಯಾರು ಗೆಲ್ತಾರೆ? ಗೂಂಡಾಗಳ ಸಿನಿಮಾ ಏನು ಕಲಿತಾರೆ ಅವರು ಸಿನಿಮಾದೊಳಗೆ? ಹೊಸ ಟ್ರಿಕ್ಸ್ ಕಲಿತಾರೆ, ಹೇಗೆ ಮೋಸ ಮಾಡಬೇಕು, ಇನ್ನು ಹೊಸ ಟ್ರಿಕ್ಸ್, ಲೇಟೆಸ್ಟ್ ಟ್ರಿಕ್ಸ್ ಕಲಿತಾರೆ ಅವರು. ಅದು ಸಿನಿಮಾ ನೋಡ್ತಾರೆ ಅಂತ ಅವ್ರು ಸಿಕ್ಕ ನೋಡೋದಿಲ್ಲ. ಕಾಪಿ ಹೊಡೆಯೋ ಕೂಡ ಏನು ನೋಡ್ತಾನೆ, ಕಾಪಿ ಹೊಡೆಯೋನು ಸಿಕ್ಕವ್ರ ಕೇಸ್ ತೊಡೋದಿಲ್ಲ, ನಾನು ಯಾಕೆ ಸಿಗಬೇಕು ಅಂತ ಆ ಥರ ಯೋಚನೆ ಮಾಡ್ತಾರೆ. ನೆಗೆಟಿವ್ ಥಿಂಕಿಂಗ್ ಅಂದ್ರೆ ಅದೇನು, ಅದರಿಂದ ಮನುಷ್ಯ ಹಾಳಾಗಿಬಿಡ್ತಾನೆ. ಇದು ವಿವೇಕ ಇದ್ದವರಿಗೆ ಒಂದು ತಪ್ಪು ಸಾಕು ಮಾಡೋದಕ್ಕೆ, ಒಂದು ತಪ್ಪು ಬೆಳಿಗ್ಗೆ ಸುಳ್ಳು ಹೇಳಿದ ಸಾಯಂಕಾಲಕ್ಕೆ ಏನಾಯಿತು ಇನ್ನೂ ಸುಳ್ಳು ಹೇಳಿ ಸಾಕು ಅವನಿಗೆ. ಉಳಿದವನಿಗೆ ಆಗಲಿ ಕೈ ಕಾಲು ಮುಡಿದ್ರು ಅವ್ರು ಬುದ್ಧಿ ಬರೋದಿಲ್ಲ ಅವನಿಗೆ. ದುರ್ಯೋಧನ ತೊಡೆ ಮುರ್ಕೊಂಡು ಸಾಯ್ತಾ ಇದ್ದಾನೆ, ಆಗಲೂ ಏನು ಮಾಡಿದೆ, ಕೃಷ್ಣನ ಬೈದು ಸಾಯ್ತಾನೆ. ಯಾಕಂದ್ರೆ ಬುದ್ಧಿ ಇಲ್ಲದವ್ರು ಏನು ಮಾಡಿದ್ರೆ ಹೇಳಕ್ಕೆ ಬರೋದಿಲ್ಲ. ಮತ್ತು ತುಂಬ ಜನ ಯಾತಕ್ಕೆ ಹೋಗ್ತಾರೆ ಅಂದರೆ, ತುಂಬ ಜನ ಎಂಥವರು, ಮೆಜಾರಿಟಿ ಒಳಗೆ ಅಸುರಾ ಬಹುಲ ಯಸ್ಮ, ಸಾಮಾನ್ಯವಾಗಿ ಕ್ರೌಡ್ ಬಿಹೇವಿಯರ್ ನಮ್ಮ ಇದ್ರಲ್ಲಿ. ಅಲ್ಲಿಗೆ ಹೋಗೋದು ಬೇಡ ಬೇಡ, ಈಗ ಪರೀಕ್ಷೆಯಲ್ಲಿ ಕೂತ್ರೆ ಫಸ್ಟ್ ಕ್ಲಾಸ್ ಎಷ್ಟು ಜನ ಬರ್ತಾರಪ್ಪ, ಗೊತ್ತಾಯ್ತಾ? ಇನ್ನೂ ತಗೊಳ್ಳಿ, ಫೇಲು ಪಾಸ್ಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ? ಆ್ಯಕ್ಚುಲಿ ಫೇಲ್ ಆಗೋರು ಹೆಚ್ಚು, ಪಾಸ್ ಆಗೋರು ಕಡಿಮೆ, ಅದರಲ್ಲಿ ಫಸ್ಟ್ ಕ್ಲಾಸ್ ಕಡಿಮೆ. ಇತ್ತೀಚೆಗೆ ಏನು ಮಾಡಿಬಿಟ್ಟಿದ್ದಾರೆ, ತುಂಬ ಜನ ಫೇಲ್ ಆಗಬಾರ್ದು ಅಂತೇಳಿ ಗ್ರೇಸ್ ಕೊಟ್ಟು ಮೇಲೆ ತಂದುಬಿಡ್ತಾರೆ. ಇಷ್ಟು ರಿಸಲ್ಟ್ ಕೊಡಲೇಬೇಕು ಅಂತ ಕಂಪಲ್ಸರಿ ಮಾಡಿದ್ರೆ ಪಾಸ್ ಆಗಲೇಬೇಕು, ಮರ್ಯಾದೆ ಪ್ರಶ್ನೆ ಅಂತ. ಈ ಥರ ಸರಿಯಾಗಿ ಸ್ಟ್ರಿಕ್ಟ್ ಮಾಡಿದ್ರೆ ಪ್ರೈವೇಟ್ ಸ್ಕೂಲಿದ್ರೆ ಸೋಲಕ್ಕೆ ಶುರು ಮಾಡ್ತಾರೆ ಜನಗಳು. ಆದರೆ ಫಸ್ಟ್ ಕ್ಲಾಸ್ ಕಡಿಮೆ, ಸೆಕೆಂಡ್ ಕ್ಲಾಸ್ ಸ್ವಲ್ಪ ಜಾಸ್ತಿ. ರ್ಯಾಂಕ್ ಅಷ್ಟೇ, ಇವು ಫಸ್ಟ್ ಕ್ಲಾಸ್ ಜಾಸ್ತಿ, ಸೆಕೆಂಡ್ ಕ್ಲಾಸ್ ಇನ್ನೂ ಜಾಸ್ತಿ, ಮತ್ತು ಜಾಸ್ತಿ, ಫೇಲ್ ಇನ್ನೂ ಜಾಸ್ತಿ. ಇದೆಲ್ಲ ಏನು ತೋರಿಸುತ್ತೆ ಜನರಲ್ ಆಗಿ? ಒಟ್ಟು ಜನಗಳಲ್ಲಿ ಎಂಥವರಿದ್ದಾರೆ? ಒಂದೊಂದು ದಡ್ಡರಿದ್ದಾರೆ, ಕೆಲವರು ಕೆಟ್ಟವರಿದ್ದಾರೆ ಹೆಚ್ಚು ಮೆಜಾರಿಟಿ. ಅದಕ್ಕೆ ಸೈಕಾಲಜಿ ದೊಡ್ಡ ಚಾಪ್ಟರ್ ಕ್ರೌಡ್ ಬಿಹೇವಿಯರ್ ಅಂತೇಳಿ. ಕ್ರೌಡ್ ಬಿಹೇವಿಯರ್ ಅಂದ್ರೆ ಏನು? ಗುಂಪಿನಲ್ಲಿ ಮನುಷ್ಯ ಹ್ಯಾಂಗ್ ನಡ್ಕೋತಾನೆ ಅಂದರೆ, ನಾಲ್ಕು ಜನ ಕಂಡ್ರೆ ಒಳ್ಳೆಯ ಕಲ್ಲು ನೋಡ್ಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಆ ಥರ ಮನಸ್ಸು ಎಳೆದ್ಬಿಡುತ್ತೆ ಅಂತ ಹೇಳ್ತಾರೆ ಕ್ರೌಡ್ ಅಂತ. ಅದಕ್ಕೆ ಏನು ಮಾಡಿದ್ರು, ಯಾವ ತಸ್ಮಾನ್ನ ಜನತಾಮಯ, ಗುಂಪಿನಲ್ಲಿ ಯಾವುದು ಹೇಳೋದಕ್ಕೆ ಹೋಗಬೇಡಿ. ಸಾಮಾನ್ಯ ಗುಂಪಿನಲ್ಲಿ ಏನು ಮಾಡ್ತಾರೆ? ಕೆಟ್ಟದ್ದನ್ನೇ ಇಷ್ಟಪಡ್ತಾರೆ ಜನಗಳು. ಆದ್ದರಿಂದ ಆದಷ್ಟು ಕಡಿಮೆ ಜನ ಇದ್ದಷ್ಟು ಏನಾಗುತ್ತಂತೆ, ಹೆಚ್ಚು ಕಾಮ್ ಆಗಿರುತ್ತೆ. ಕಳೀತಾ ಹೆಚ್ಚರ ಇದ್ದಷ್ಟು ಕೂಡ ಡಿಸ್ಟರ್ಬೆನ್ಸ್ ಜಾಸ್ತಿ. ಕಾರಣ ಹೆಚ್ಚರಗಳ ಸ್ವಭಾವ ಸೈಕಾಲಜಿ ಏನಂದರೆ, ಹೆಚ್ಚಿನಗಳಲ್ಲಿ ಸಾಮಾನ್ಯವಾಗಿ ಕೆಟ್ಟವರ ಸಂಭವ ಜಾಸ್ತಿ ಇರುತ್ತೆ. ಕೆಟ್ಟವರು ದಡ್ರು ಎರಡು ಸೇರ್ಕೊಂಡ್ಬಿಡ್ತಾರೆ. ಅದರಿಂದ ಬಹುವೇಗ ಹೆಚ್ಚರ ಫಾಲೋ ಮಾಡ್ತಾರಂದ್ರೆ ಈಗ ಲಾಜಿಕ್ಕಿಂದ ಏನಾಯ್ತಾಗದು, ಕೆಟ್ಟದ್ದು ಅಂತ. ಹೆಚ್ಚರ ಫಾಲೋ ಮಾಡ್ತಾರಂದ್ರೆ ಇರೋದು ಕೆಟ್ಟದ್ದು ಅಂತ. ಫಾರ್ ಎಕ್ಸಾಂಪಲ್, ತರಕಾರಿ ಎಷ್ಟು ಜನ ತಗೋತಾರೆ, ರತ್ನ ಎಷ್ಟು ಜನ ತಗೋತಾರೆ, ಬಂಗಾರದ ಮುಂದೆ ಎಷ್ಟು ಜನ ಇರ್ತಾರೆ, ತರಕಾರಿ ಮುಂದೆ ಎಷ್ಟು ಜನ ಇರ್ತಾರೆ. ಇಲ್ಲಿ ಸಾವಿರ ಲಕ್ಷಾಂತರ ಜನ ಇದ್ರೆ ಅಲ್ಲಿ ನೂರಾರು ಜನಗಳಷ್ಟೇ. ಯಾವ್ದು ನಾವು ತರಕಾರಿ ಎಕ್ಸಿಬಿಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ, ಬಂಗಾರ ಇಟ್ಕೊಂಡ್ರೆ ಗತಿ ಏನಾಗಬೇಕಾಗ, ಒಳಗೆ ಹೋಗ್ತಾರೆ. ಯಾರು ಕೇಳಿದ್ರೆ ಎಲ್ಲರಿಗೂ ತೋರಿಸೋದಿಲ್ಲ ಅವ್ರು ಫಸ್ಟು. ಅವ್ರು ನೋಡ್ತಾರೆ ಕೊಳ್ಳವೇ ಆ ವ್ಯಕ್ತಿ ಹೌದೋ ಅಲ್ಲ ಇವನು ಅದು ನೋಡ್ಬಿಟ್ಟು ಕೊನೆಗೆ ಭಾರಿ ಕೇರ್ಫುಲ್ಲಾಗಿ ತೋರಿಸ್ಕೆಲ್ವ. ಅಮೂಲ್ಯ ವಸ್ತು ತೋರಿಸ್ಬೇಕಾದ್ರೆ ಅವ್ರು ತೋರಿಸೋದಿಲ್ಲ, ಇದೇ ಅಂತ ಹೇಳೋದೇ ಇಲ್ಲ ಅವ್ರು, ಸುಮ್ಮನೆ ತೋರಿಸಿ ವಾಪಸ್ ಇಡಬೇಕಾಗುತ್ತೆ ಅಂತ ಗೊತ್ತು ಅವರಿಗೆ. ಯೋಗ್ಯತೆ ನೋಡ್ತಾರೆ, ಸಣ್ಣ ಸಣ್ಣದೇ ತೋರಿಸ್ತಾರೆ ಸಾಮಾನ್ಯವಾಗಿ, ಯಾಕೆಂದ್ರೆ ಯೋಗ್ಯತೆ ಇಲ್ಲ ಅವರಿಗೆ. ಅದನ್ನೇ ಅಥ ಅಥವಾ ಬ್ರಹ್ಮ ಜಿಜ್ಞಾಸ. ಇಲ್ಲಿ ಬೌದ್ಧಿಕ ಯೋಗ್ಯತೆ ಬೇಕು, ಪ್ರಾಮಾಣಿಕತೆ ಬೇಕು, ಎರಡು ಬೇಕು ನಮಗೆ. ಒಳ್ಳೆ ಪ್ರಾಮಾಣಿಕರಾಗಿ ದೇವರು ತಿಳ್ಕೊಳ್ಳೇಬೇಕು ಅಂತಿರಬೇಕು, ಬುದ್ಧಿವಂತನಾಗಿರ್ಬೇಕು. ಎರಡು ಸೇರಿದ್ರೆ ಮಾತ್ರ ಏನಾಗುತ್ತಾಗ, ಶಾಸ್ತ್ರಕ್ಕೆ ಅಧಿಕಾರ. ಅದಕ್ಕೆ ಅಥ ಅಥವಾ ಬ್ರಹ್ಮ ಅಥ ಅಥವಾ ಬ್ರಹ್ಮ ಜಿಜ್ಞಾಸ. ಅವು ಶಮದಮಾದಿ ಸಂಪತ್ತಿ ಇಲ್ಲದವರಿಗೆ ಶಾಸ್ತ್ರ ತಿಳಿಯೋಕ್ಕಾಗೋದಿಲ್ಲ. ಸ್ಯಾಕ್ರಿಫೈಸ್ ಮಾಡಬೇಕು. ಕಾಲ ಇಲ್ಲ ಬೆಟ್ಟ ಏನಂತಾನೆ ಆ ಟೈಪ್. ಎಷ್ಟು ಆಸಕ್ತಿ ಇದ್ದರೂ ಕೂಡ ಕಾಲ ಇದ್ರೂ ಬೆಟ್ಟ ಹತ್ತಲಕ್ಕೆ ಆಗೋದಿಲ್ಲ. ಹತ್ಬೇಕಾದ್ರೆ ಏನು ಬೇಕು ಅವನಿಗೆ? ಫಿಸಿಕಲ್ ಸ್ಟ್ರೆಂತ್ ಕೂಡ ಬೇಕು. ಫಿಸಿಕಲ್ ಸ್ಟ್ರೆಂತ್ ಇದು ಇಷ್ಟನೇ ಇಲ್ಲ ಹತ್ತೋದಕ್ಕೆ ಅವನಿಗೆ, ಆಸಕ್ತಿನೇ ಇಲ್ಲ, ಅವನು ಹತ್ತಕ್ಕೆ ಬರೋದಿಲ್ಲ. ಅದಕ್ಕೆ ಎರಡು ಇರಬೇಕು ಅವನಿಗೆ, ಆಸಕ್ತಿ ಇರಬೇಕು, ಅರ್ಹತೆ ಇರಬೇಕು. ಮತ್ತು ಮೂರನೇದು ಏನು ಬೇಕು ಅದಕ್ಕೆ? ಪ್ರಯತ್ನ ಬೇಕು. ಆಸಕ್ತಿ ಇದೆ, ಅರ್ಹತೆ ಇದೆ, ಪ್ರಯತ್ನ ಎಫರ್ಟ್ಸೇ ಹಾಕೋದಿಲ್ಲ. ಅದಕ್ಕೆ ಏನು ಮಾಡಬೇಕಾಗ, ಮೂರು ಬೇಕು, ಅರ್ಹತೆ, ಆಸಕ್ತಿ ಮತ್ತು ಪ್ರಯತ್ನ. ಮೂರಲ್ಲಿ ಒಂದಿಲ್ದವ್ರು ಏನಾಗುತ್ತೆ? ಕೆಲಸ ಆಗೋದಿಲ್ಲ. ಮೂರು ಇಲ್ದವ್ರದ್ದು ಕೆಲಸ ಮುಗಿದೋಯ್ತು. ತುಂಬ ಜನ ಅಂಥವ್ರು. ಅದೇ ಅದಕ್ಕೆ ಹೆಸರು ನಾನು ಹೆಚ್ಚಾ ಪ್ರಯತ್ನ ಅಂದ್ರೆ ಅದೇ ಅರ್ಥ. ಕೊಟ್ಟಾಯ್ತಲ್ಲ ಏನು ರಾಜಿ ಕೊಡ್ತಾರಂದ್ರೆ, ಅನುವಾದ ಕೊಟ್ಟರಲ್ಲಿ ಈಗ ಗೊತ್ತಿರೋದನ್ನು ಹೇಳುತ್ತಾ ಅದರಿಂದ ತತ್ವವೇದಕ ಅಲ್ಲ, ನಮಗೆಲ್ಲ ಗೊತ್ತಿರೋ ಭೇದ ಹೇಳುತ್ತಾ ಅದರಿಂದ ಹೊಸ ವಿಚಾರ ಅಲ್ಲ ಅದು. ಅಂತ ಅಪೂರ್ವತ ಇರಬೇಕು. ನಿನ್ನೆಲ್ಲ ಇಷ್ಟು ಇಷ್ಟ ಅದೇ ವಾದನೆ, ಅಪೂರ್ವತ ಇರಬೇಕಾದ್ರಿಂದ ಅಪೂರ್ವತ ಇರೋದಿಲ್ಲ ಅದ್ರ ಅತತ್ವವೇ ಅಷ್ಟೇ. ಈ ರೀತಿ ನಿಯಮ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಆಸೆ ಅಥವಾ ಅಪೂರ್ವತ ಇಲ್ಲದ್ರೆ ಅತತ್ವವಾದಕ್ಕಾಗದಾರೆ. ತತ್ವಾಂಶದ ಒಂದ್ಸರ್ತಿ ಹೇಳಿದೆ, ಒಂಬತ್ತರ್ತಿ ಯಾಕೆ ಹೇಳ್ಬೇಕು? ಅಪೂರ್ವತ ಹೋಯ್ತಲ್ಲ, ಆಗಿದ್ರೆ ಒಂದ್ಸರ್ತಿ ಯಾಕೆ ಹೇಳಿಲ್ಲ? ಅದು ಸಿಕ್ಕಾಕೊಂಡ್ರಿ ಮತ್ತೆ ಅವ್ರು ಮಾತೆತ್ತರೆ ಸಿಕ್ಕಾಕೊಂಡ್ಬಿಡ್ತಾರೆ. ಕೊನೆಗೆ ಎಷ್ಟು ಬರುತ್ತೆ ಗೊತ್ತಾ ಅವರಿಗೆ? ಕೊನೆಗೆ ಅವರೇ ಒಂದು ಮಾತು ಹೇಳ್ತಾರೆ, ನೀವೆಲ್ಲ ಬಾಯಿ ಹುಚ್ಚುಚ್ಚು ಪ್ರಶ್ನೆ ಕೇಳ್ತಾರೆ ನಮ್ಮೇಲೆ, ಆದ್ದರಿಂದ ನಾವು ಮಾತೇ ಆಡೋದಿಲ್ಲ ಅಂದ್ಬಿಡ್ತಾರೆ ಕೊನೆಗೆ. ಏನರ್ಥ ಅದಕ್ಕೆ? ಸೋತು ಹೇಳ್ತಾರೆ ನಾವು ವಯಂ ಶಿಲಾವತ್ ತುಷ್ಟಿಂ ತಿಷ್ಠಾವಹ. ಅವ್ರ ಮಾತಿದ್ದು ವಯಂ ಶಿಲಾವತ್ ತುಷ್ಟಿಂ ತಿಷ್ಠಾವಹ, ಕಲ್ಲಿನಂತೆ ಸುಮ್ಮನೆ ಕೂತ್ಬಿಡ್ತೇವೆ. ಅವಾಗ ಆ ರೀತಿ ಕೂತ್ರೆ ಏನರ್ಥ? ಕೋರ್ಟಲ್ಲಿ ಆಕ್ಷೇಪ ಮಾಡಿಕೊಂಡಂತ ಅರ್ಥ. ಉತ್ತರ ಕೊಡದೆ ಹೋಗ್ಬಿಟ್ರೆ ಅವರು ಕತೆ ಮುಗಿತು. ಅವ ವಾದ್ದಲ್ಲಿ ಏನಂತ ಕರೆದ್ರೆ ನಾವು ಅದನ್ನ ಏನಂತ ಕರೆದಿದ್ದೀವಿ ಅದನ್ನ ಅಲ್ಲ, ಏನಂತ ಕರೆದಿದ್ದು ನಾವು ಏನ ಅನುಕ್ತಿ ವಾ ಅನುಕ್ತಿ ಉಕ್ತಿ ಇಲ್ಲೇ ಇಲ್ಲ, ಮಾತೇ ಇಲ್ಲ ಅಂತ ಅರ್ಥ. ಅತೇವ ಮಹಾ ತಾತ್ಪರ್ಯಂ ಸರ್ವಾಗಮಾನ ವಿಷ್ಣು ಮುಗಿಸಿ ಏವಂ ತರ್ಹಿ ಸರ್ವಾಗಮಾನ ಏಕಸ್ಯ ವಿಷಯಸ್ಯ ಅಭಾವಾತ್ ಏಕವಾಕ್ಯತಾ ನಶ್ಯಾದಿತ್ಯ ಅಭಿಪ್ರಾಯಣ ಪೃಚ್ಛತಿ ಕಿಂತ್ವಿತಿ. ಎಲ್ಲ ವಾಕ್ಯಗಳಿಗೂ ಕೂಡ ಒಂದೇ ಗುರಿ ಅಂತೀರಿ. ಒಂದು ಗುರಿ ಯಾವುದು ಅಂತ ಕೇಳಿದ್ರೆ ವಿಷ್ಣು ಸರ್ವೋತ್ತಮ ಉತ್ತರ ಮಹ ವಿಷ್ಣು ರೀತಿ ಯದುಕ್ತ. ಎಷ್ಟೋದು ಯಾವ್ದೋ ರೋಡಲ್ಲಿ ಹೋಗ್ತೀವಿ ನಾವೀಗ, ನಾವು ರೋಡ್ ಎಷ್ಟೋ ಹೋಗ್ತೀವಿ ಗೊತ್ತಿ, ರೋಡ್ ಎಲ್ಲಿಗೆ ಹೋಗುತ್ತೆ ಅಂತ ಕೇಳ್ತೇವೆ. ಅರ್ಥ ಆಯ್ತಾ? ನ್ಯಾಷನಲ್ ಹೈವೇ ಇದೆ, ಆ ಹೈವೇ ಬಂದಿದ್ದು ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಆವಾಗ ಹೋಗೋದು 10 ಕಿಲೋಮೀಟರ್ ಹೋಗ್ಬೋದು, ಬಟ್ ರೋಡ್ ಹೋಗೋದು ಎಲ್ಲಿಗೆ ಅದು? ಸೊ ವೇದಗಳು ಹೋಗೋದು ಎಲ್ಲಿಗೆ? ಈಗ ವಿಷ್ಣು ಸರ್ವತ್ವತ್ತಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ. ನಾವು ಸಾಗರಕ್ಕೆ ನಾವು ಹೋಗೋದೇ ಇರಬಹುದು, ನದಿ ಮಾತ್ರ ಏನಾಗುತ್ತೆ? ಹೋಗಿ ಹೋಗುತ್ತೆ. ಅದಕ್ಕೆ ಸರಸ್ವತಿ ಅಂತ, ಅದಕ್ಕೆ ಸರಸ್ವತಿ ಸರತಿ ಹರ್ಕೊಂಡು ಹೋಗಿಬಿಟ್ಟು ಸಮುದ್ರ ಸೇರುತ್ತೆ. ಎಲ್ಲ ವೇದಗಳು ಸರಸ್ವತಿ ಅಂತ ಯಾತಕ್ಕೆ ಕರೀತಾರೆ ಅಂದರೆ ವಿಷ್ಣುವಿನ ಗುಣ ಸಮುದ್ರಕ್ಕೆ ಸೇರುತ್ತೆ. ಆದ್ರಿಂದ ಸಮುದ್ರಕ್ಕೆ ಸೇರಿದರೆ ನದಿ, ಪರವಾಗಿ ಗುಣ ಸಮುದ್ರ ಹೇಳಿದರೆ ಅದು ಶಾಸ್ತ್ರ. ಅದಕ್ಕೆ ಸರಸ್ವತಿ ಅಂತ ವೇದಿಕೆ ಹೆಸರು ಅಂತೇಳಿ ರಘುಭಾಷದಲ್ಲಿ ಪಡಿತಾರೆ ಆಚಾರ್ಯ. ಇದೆಲ್ಲ ಗೊತ್ತಾದರೆ ವಿಷ್ಣು ಸರ್ವೋತ್ತಮತ್ತೇವ ಮಹಾತಾತ್ಪರ್ಯಂ ಸರ್ವಾಗಮಾನ ಯದುಕ್ತಂ ಸದಾಗಮೈಕ ವಿಜ್ಞೇಯ ವಿಜಯ ತದೇ ವೇದ ವಿಧಿ ಜ್ಞಾತವ್ಯ. ಮೊದಲೇನು ಶುರು ಮಾಡಿದ್ರಲ್ಲ ಸದಾಗಮೈಕ ವಿಜ್ಞೇಯಂ ಅಂತೇಳಿ, ಅದೇ ಇದ್ರೆ ಇಷ್ಟೊತ್ತು ಹೇಳಿದ್ದು ಅಲ್ಲಿಗೆ ಎಂಡ ಆಯ್ತು. ಹರಿದಾಸ ಪಲ್ಲವಿ ಹೇಗೋ ಹಾಗೆ ಪಲ್ಲವಿ ಎಂಡ್ ಮಾಡ್ತಾ ಮಾಡ್ತಿದ್ದಾರೆ. ತತ್ಪ್ರಕಾರಶ್ಚ ಪ್ರಾಗೈವ ಸಂಕ್ಷೇಪೇಣ ವರ್ಣಿತಾ ಇತಿ. ಈಗಾಗಲೇ ಸ್ವಲ್ಪ ಸಂಕ್ಷೇಪ ಹೇಳಿದ್ದೇವೆ, ಇನ್ನು ಮತ್ತೆ ಹೇಳ್ತೇವೆ ಅಂತ ಹೇಳ್ತಾನೆ. ನಾನು ಕುತ ಏತತ್ ನಹಿ ಜೀವಬ್ರಹ್ಮಣೋ ರೇಖತ್ವೇ ಸರ್ವಾಗಮಾನ ಮಹಾತಾತ್ಪರ್ಯೇ ನ ಸಂಭವತಿ ಇತ್ತೇತಾವತ ಮಹಾತಾತ್ಪರ್ಯಂ ನ ಸಂಭವತಿ ಇತ್ತೇತಾವತ ಸಮತೀತ ಕ್ಷರಾಕ್ಷರತ್ವಾದಿ ರಕ್ಷಣೆ ವಿಷ್ಣು ತೇನ ಭಾವ್ಯಮಿತ್ಯತ್ರ ನಿಯಾವಕಮಸ್ತಿ. ಅವನು ಜಗಳ ನೋಡಿ ಆಯ್ತು ಬಿಡಿ. ನಹಿ ಜೀವಬ್ರಹ್ಮಣೋ ಏಕತ್ವೇ ಸರ್ವಾಗಮಾನ ಮಹಾತಾತ್ಪರ್ಯಂ ನ ಸಂಭವತಿ. ಜೀವೇಶ್ವರ ಐಕ್ಯದಲ್ಲಿ ಎಲ್ಲ ಆಗಗಳ ಮಹಾತಾತ್ಪರ್ಯ ಇಲ್ಲ, ಬಿಟ್ಟು ಬಿಡೋಣ. ಅಷ್ಟೊಂದು ಮಾತ್ರಕ್ಕೆ ವಿಷ್ಣುವಿನ ತಾತ್ಪರ್ಯ ಅಂತ ಅರ್ಥನಾ? ಇನ್ನೆಲ್ಲೋ ಇರ್ಬೋದು ಅಷ್ಟೇನೆ, ಇದಾಗಬೇಕಾಗಿಲ್ಲ. ಇನ್ನೊಂದು ಅಲ್ಲಿ ವಿಷ್ಣು ತತ್ತೆ ಯಾಕೆ ಹೋಗ್ತೀರಿ ಅಂತ ಕೇಳ್ತಾನೆ. ಸಮತೀತ ಕ್ಷರಾಕ್ಷರತ್ವಾದಿ ರಕ್ಷಣೆ ವಿಷ್ಣು ತೇನ ಭಾವ್ಯಮಿತ್ಯತ್ರ ನಿಯಾಮಕಮಸ್ತಿ. ಅದಕ್ಕೆ ನಿಯಾಮಕ ಇದೆ, ನಾಪಿ ಯೋಜಯಿತು ಶಕ್ಯತೆ ಇತ್ತೇತಾವತ ತತ್ಸಿದ್ಧಿ. ನಾವು ಅಡ್ಜಸ್ಟ್ ಮಾಡಕ್ ಬರುತ್ತೆ, ಅಡ್ಜಸ್ಟ್ ಮಾಡಕ್ ಬರುತ್ತೆ, ಏನೇನು ಮಾಡಕ್ ಬರುತ್ತೆ ಅಂತ ಕೇಳ್ತಾರೆ. ಯೋಜನಾ ಅಂದ್ರೆ ಏನು? ಕೂಡಿಸೋದು. ಕೂಡ್ಸಕ್ ಬರುತ್ತೆ ವಿಷ್ಣು ಸರ್ವೋತ್ತಮತ್ವದಲ್ಲಿ ಅಂತ ಕೇಳಿದರೆ ಆ ರೀತಿ ಹೇಳೋದಕ್ಕೆ ಬರೋದಿಲ್ಲ. ಅನ್ಯಥಾಪಿ ಯೋಜನಾಯ ಕರ್ತು ಶಕ್ಯತ್ವಾದ್. ಇನ್ನೊಂದು ರೀತಿ ಬೇಕಾದ್ರೆ ಏನ್ ಮಾಡಕ್ ಬರುತ್ತೆ? ಶಿವಾಜಿ ಪರಾರ್ಥ ಮಾಡಕ್ ಬರುತ್ತೆ. ಸೊ ವಿಷ್ಣುವಿನಲ್ಲಿ ಯಾಕೆ ಕೂಡಿಸ್ತೀರಿ ನೀವೀಗ? ಅದು ಏನ್ ಬಂದ ಈಗ ಅದ್ವೈತ ಬಿಟ್ಬಿಡೋಣ, ಶಿವ ಸರ್ವೋತ್ವ ಇಟ್ಕೋತೀನಿ ಅಂತಾನೆ. ವಿಷ್ಣು ಸರ್ವೋತ್ವತ್ವ ಬೇಡ. ಅದಕ್ಕೆ ಉತ್ತರ ಕೊಡ್ತಾರೆ, ಚೇನ್ನ ಸರ್ವಜ್ಞಂ ಸರ್ವಕರ್ತಾರಂಭಿತಿ ಪ್ರಮಾಣಸ್ಯ ಮುಕ್ತತ್ವ. ಇನ್ನು ಪ್ರಮಾಣ ಕೊಟ್ಟಿದ್ದಾರೆ ಒಂದು ಮತ್ತೆ ನಾರದೇಯೇ ಅಂತ ಹೇಳಿದ್ರು. ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣ ನಾರಾಯಣ ಮನಾಮಯಂ ಸರ್ವೋತ್ತಮಂ ಜ್ಞಾಪಯಂತಿ ಮಹಾತಾತ್ಪರ್ಯ ಮಾತ್ರ ಹಿ. ಹಿಂದೆನೇ ವಾಕ್ಯ ಕೊಟ್ಟಿದ್ರು, ನೆನಪಿದೆಯ? ಕಾರ್ಯತವಾದ ನಿರಾಕರಣೆ ಮಾಡಿ ತಷ್ಟ ಕೊಟ್ಟಿದ್ರು. ಸಿದ್ಧ ಕಾರ್ಯದಲ್ಲಿ ತಾತ್ಪರ್ಯ ಇಲ್ಲ, ಸಿದ್ಧವಸ್ತುವಿನಲ್ಲಿ ತಾತ್ಪರ್ಯ. ಸಿದ್ಧವಸ್ತು ಯಾರು ಅಂದ್ರೆ ನಾರಾಯಣ ಅಂತ ಹೇಳಿ ನಾರದೀಯ ಪುರಾಣ ವಾಕ್ಯ ಕೊಟ್ಟಿದ್ರು. ಒಂದು ವಾಕ್ಯ ಕೊಟ್ಟಾಗಿದೆ ಈಗ, ಸುಮ್ಮನೆ ಗೆಸ್ಟ್ ಮಾ ಹೇಳಿದ್ದಲ್ಲ ನಾವು. ವೇದ ಪುರಾಣ ವಾಕ್ಯ ವೇದವಾಕ್ಯ ಕೊಟ್ಟೇ ಹೇಳಿದ್ದೇವೆ, ಇನ್ನೂ ಕೊಡ್ತೇವೆ ತಗೊಳ್ಳಿ ಅಂತ ಹೇಳ್ತಾರೆ. ಪರಮಾಪ್ತೇನ ಭಗವತ ವಾಸುದೇವನೇ ತಥೋಕ್ತ ಮಿತ್ಯಾಹ. ಅದು ನಾರದೀಯ ಪುರಾಣದ ಮಾತು. ಈಗ ಸಾಕ್ಷಾತ್ ಭಗವಂತ, ನೀವು ಭಗವದ್ಗೀತೆ ಭಾಷೆ ಬರೆದಿದ್ದೀರಿ, ಅಲ್ಲಿ ವಾಕ್ಯ ತೋರಿಸ್ತೇವೆ ನೋಡಿ ಅಂತ ಹೇಳ್ತಾರೆ. ಭಗವದ್ಗೀತಾ ವಾಕ್ಯ ತಥಾ ಚೇತಿ ತಥಾ ಚೋಕ್ತಂ ಭಗವತ. ಭಗವಂತನೇ ಮಾತು ಹೇಳಿದ್ದಾನೆ. ದ್ವಾಮಿಮೋ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ವನ್ಯಃ ಪರಮಾತ್ಮೇ ಚ್ಯುತಾಹೃತಃ ಯೋ ಲೋಕತ್ರಯಮಾವಿಶ್ಯ ವಿವರ್ತ್ಯವ್ಯಯ ಈಶ್ವರಃ ಯಸ್ಮಾಕ್ಷರಮೀ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೇ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ಯೋ ಮಾಮೇವಮ ಸಂಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಇತಿ. ಎಲ್ಲಿ ವಾಕ್ಯಗಳಿವು? 15ನೇ ಅಧ್ಯಾಯದ ಕೊನೆಯ 5 ಶ್ಲೋಕಗಳು. ಅದಕ್ಕೆ ನಮ್ಮಲ್ಲಿ ಊಟ ಕೊಡೋದಕ್ಕಿಂತ ಮುಂಚೆ 15ನೇ ಪಾರಾಯಣ ಮಾಡಲೇಬೇಕು ಅಂತ ನಿಯಮ. ಅದು ಪೂರ್ತಿ ಆಗದೆ ಹೋದ್ರೆ ಕೊನೆ 5 ಶ್ಲೋಕಾರ ಹೇಳಿ ಅಂತ ಹೇಳ್ತಾರೆ. ಕೊನೆ 5 ಶ್ಲೋಕಾರ ಕೊಡಬೇಕು. ಅದಕ್ಕೆ ಪುರುಷೋತ್ತಮ ಸಮಧೀತ ಕ್ಷರಾಕ್ಷರ ಅಂತ ಹೇಳೋ ಭಾಗ ಇದೆ. ಆದ್ದರಿಂದನೇ ವಿಷ್ಣು ಪರತ್ವದಲ್ಲಿ ಅಭೇದದಲ್ಲಿ ತಾತ್ಪರ್ಯ ಅಷ್ಟೇ ಅಲ್ಲ, ಬರೀ ಭೇದದಲ್ಲಿ ತಾತ್ಪರ್ಯ ಅಲ್ಲ, ಬರೀ ತಾರತಮ್ಯದೆಯಲ್ಲೇ ಅಲ್ಲ, ವಿಷ್ಣು ಸರ್ವೋತ್ತಮತ್ವದಲ್ಲಿ ತಾತ್ಪರ್ಯ ಅಂತ ಹೇಳಿ ತಿಳಿಸಿದಾಗಾಯಿತು. ಅದಕ್ಕೆ ಅರ್ಥ ಬರೀತಾರೆ. ದ್ವಾವೇವ ಇತಿ ಸಂಬಂಧ ಇಮೌ ಪ್ರವಿತೌ ಪುರುಷೌ ಚೇತನೌ ಲೋಕೆ ಅವಲೋಕೆ ಪರ್ಯಾಲೋಚನೆ ಸತಿ. ಅದಕ್ಕೆ ಅರ್ಥ ದ್ವಾಮೌ ಪುರುಷವು ಲೋಕೆ, ಇಡೀ ಜಗತ್ತಿನಲ್ಲಿ ಲೋಕೆ ಅವಲೋಕೆ ವಿಚಾರ ಮಾಡಿ ನೋಡಿದಾಗ ದ್ವೌ ಇಮೌ ಪುರುಷವು ಎರಡು ವಿಧ ಚೇತನ ಇದ್ದಾರೆ. ಅಥವಾ ದ್ವಾವೇವ ಇತ್ಯಸ್ಯ ಉಪಪತ್ತೆಯೇ ಪರಮಪುರುಷಂ ವ್ಯಾವರ್ತಯಿತು ಲೋಕೆ ಇತ್ಯುಕ್ತ ಈಶಿತವ್ಯ ವರ್ಗೇ ಇತ್ಯರ್ಥ. ಲೋಕ ಅಂತ ಹೇಳಿದರೆ ಪರತಂತ್ರ ಚೇತನ ಅಂತ ಅರ್ಥ. ಪರತಂತ್ರ ಚೇತನ ಎರಡು ಗುಂಪು, ಪರತಂತ್ರ ಚೇತನ ಎರಡು ಗುಂಪು ಏನಂತ? ಕ್ಷರ ಮತ್ತು ಅಕ್ಷರ ಅಂತೇಳಿ. ಸರ್ವಾಣಿ ಭೂತಾನಿ ಬ್ರಹ್ಮಾದಯೋ ಜೀವಾಹ. ಕ್ಷರ ಸರ್ವಾಣಿ ಭೂತಾನಿ ಅಂದ್ರೇನು? ಬ್ರಹ್ಮಾದಿ ಜೀವರೆಲ್ಲ ಕ್ಷರಚೇತನರು. ಕೂಟಸ್ಥೋ ಮಹಾಲಕ್ಷ್ಮಿ, ಕೂಟಸ್ಥರಾರು ಮಹಾಲಕ್ಷ್ಮಿ. ಕೂಟಸ್ಥೋ ಅಕ್ಷರ ಉಚ್ಚತೆ, ಮಹಾಲಕ್ಷ್ಮಿ ಕೂಟಸ್ಥರು. ಪರತಂತ್ರ ಎರಡು ವಿಧ, ಮಹಾಲಕ್ಷ್ಮಿ ಒಬ್ಬರು, ಬ್ರಹ್ಮಾದಿಗಳಲ್ಲಿ ಇನ್ನೊಂದು ಗುಂಪು. ಮಹಾಲಕ್ಷ್ಮಿ ಅಕ್ಷರ ಯಾತಕ್ಕೆ ಅಂತ ಕೇಳಿದರೆ ಅವರಿಗೆ ದೇಹದ ಉತ್ಪತ್ತಿನೂ ಇಲ್ಲ, ಲಿಂಗದೇಹನೂ ಇಲ್ಲ, ನಿತ್ಯ ಮುಕ್ತರು. ಅದಕ್ಕೋಸ್ಕರ ಅವ್ರು ಏನಂತ ಕರೆದಿದ್ದಾರೆ? ಅಕ್ಷರ ಅಂತವ್ರು. ಅಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ಏನು? ನಾಶವಿಲ್ಲದು. ಅಕ್ಷರಗಳು ಅಂತ ಯಾತಕ್ಕೆ ಕರಿತೀವಿ ನಾವು ಇದನ್ನ? ಅಕ್ಷರ ಮಾಲಿಕೆ ಅಂತೇಳಿ. ಇದು ನಾಶ ಇಲ್ಲ ಅಂತ ಅರ್ಥ. ಎಲ್ಲ ಕಾಲಕ್ಕೆ ಇರಬೇಕು ಅಕ್ಷರಗಳು, ಅದಕ್ಕೆ ಅಕ್ಷರ ಅಕ್ಷರ ಅಂತ. ಇದರಿಂದನೇ ವರ್ಣಗಳು ನಿತ್ಯ ಅಂತ ಹೇಳೋದಕ್ಕೆ ಏನು ಕಾರಣ? ಅದು ಹೆಸರೇ ಕಾರಣ. ಹೆಸರೇ ಅಕ್ಷರ ಎಂಬ ಹೆಸರೇ ಕಾರಣ. ಈಶಿತ ಸರ್ವಾಣಿ ಭೂತಾನಿ ಬ್ರಹ್ಮಾದಯೋ ದೇವಾ ಜೀವಾ ಕೂಟಸ್ಥೋ ಮಹಾಲಕ್ಷ್ಮೀ ತದರ್ಥಂ ಪುರುಷದ್ವೇದ ರೂಪಣಂ ಕೃತಂ ತತಃ ಉತ್ತಮ ಇತಿ. ಅನ್ಯ ಕ್ಷರಾಕ್ಷರಾಭ್ಯಾಮ್, ಇನ್ನೊಬ್ಬನಿದ್ದಾನೆ, ಇವರಿಬ್ಬರಿಗಿಂತ ಬೇರೆಯವನೊಬ್ಬನಿದ್ದಾನೆ. ತಪ್ಪದಾರೆ ಏತೆಯವರ ಮಧ್ಯೆ, ಇವ್ರ ಮಧ್ಯೆ ಒಬ್ಬನಿಲ್ಲ, ಇವ್ರ ಮೇಲೆ ಒಬ್ಬನಿದ್ದಾನೆ, ಅವನು ಪುರುಷೋತ್ತಮ ಅಂತ ಆತನ ಹೇಳ್ತೇವೆ. ತತ್ರ ಶ್ರುತ್ಯಾದಿ ಸಮ್ಮತಿ ಮಾಹ, ಅಲ್ಲಿ ವೇದವಾಕ್ಯಗಳೆಲ್ಲ ಇವೆ. ಪರಮಾತ್ಮೇತಿ ಉದಾಹೃತ, ಆತನೇನಂತ ಕರೀತಾರೆ? ಪರಮಾತ್ಮ ಅಂತ ಕರೀತಾರೆ. ಇವರೆಲ್ಲ ಆತ್ಮರಾದ್ರೆ ಪರಮಾತ್ಮ. ಆತ್ಮಶಬ್ದೋ ಹಿ ಚೇತನ ಪರ್ಯಾಯ, ಆತ್ಮ ಅಂದರೆ ಚೇತನ, ಪರಮಾತ್ಮ ಅಂದರೆ ಏನು? ಪರಮಚೇತನ, ಸರ್ವಶ್ರೇಷ್ಠವಾದ ಚೇತನ. ಯಯಿತಿ ಲೋಕತ್ರಯಮಿತಿ ಸರ್ವೋಪಲಕ್ಷಣ ಯೋ ಹಿ ಯಸ್ಯ ಧಾರಣ ಪೋಷಣಾಧಿಕರ್ತ ಸ ತಸ್ಮಾದ ಉತ್ತಮೋ ಯುಕ್ತ. ಒಂದು ನಿಯಮ, ವಿಷ್ಣು ಏನಿದ್ದಾನೆ, ನಾನು ಎಲ್ಲ ಲೋಕವನ್ನು ಯೋಲೋಕತ್ರಯ ಮಾವಿಶ್ಯ ವಿವರ್ತಿ ಅವ್ಯಯ ಈಶ್ವರ, ನಮ್ಮ ಮೂರು ಲೋಕಗಳ ಒಳಗೆ ಪ್ರವೇಶ ಮಾಡಿ ಧರಿಸಿದ್ದೇನೆ ಅಂತ ಹೇಳಿದ. ಇಲ್ಲಿ ಯಾರು ಧರಿಸಲ್ಪಡೋರು ದೊಡ್ಡವರು, ಧರಿಸಿರೋನು ದೊಡ್ಡವನ, ಧರಿಸಿರೋನು ದೊಡ್ಡವನು. ಅದಕ್ಕೆ ಯೋ ಹಿ ಯಸ್ಯ ಧಾರಣ ಪೋಷಣಾಧಿಕರ್ತ, ಯಾವನು ಯಾರಿಗೆ ಧಾರಣ ಪೋಷಣಾದಿಗಳನ್ನು ಮಾಡುವನೋ ಸಹ ತಸ್ಮಾದ ಉತ್ತಮ ಯುಕ್ತ, ಅವನವರಿಗಿಂತ ಉತ್ತಮನಾದವನು. ತಥಾವಿಷ್ಟಸ್ಯ ತನ್ನಾಶೆ ನಾಶ ಪ್ರಸಂಗ ಇತ್ಯತಃ. ಓ ಸಿಕ್ಕಾಕೊಂಡ್ರಿ ಅಂತ ಕೇಳಿದರು. ಅಲ್ಲಿ ನೀ ದೇವರು ಹ್ಯಾಕೆ ಕಾಪಾಡ್ತಾರೆ, ಯೋ ಲೋಕತ್ರಯ ಮಾವಿಶ್ಯ, ಮೂರು ಲೋಕದ ಒಳಗೆ ಸೇರಿಕೊಂಡು ಪರಮಾತ್ಮ ಕಾಪಾಡ್ತಾನೆ ಅಂತ ಹೇಳಿದ್ರಲ್ಲ, ಮೂರು ಲೋಕನೇ ಹೋಗುತ್ತೆ ಪ್ರಳಯಕಾರದಲ್ಲಿ, ಅವಾಗ ಇವನೇನಾಗ್ತಾನೆ, ಇವನು ಹೋಗ್ಬೇಕಾಗತ್ತೆ ಅಂತ ಕೇಳಿದರೆ ಹೋಗೋದಿಲ್ಲ. ಯಾತಕ್ಕೆ ಅವ್ಯಯ, ಮೂರು ಲೋಕದ ಒಳಗಿದ್ರು ಕೂಡ ಏನಾಗೋದಿಲ್ಲ ಪರಮಾತ್ಮ, ಮೂರು ಲೋಕ ನಾಶ ಹೋದ್ರೆ ಅವನು ನಾಶ ಹೊಂದೋದಿಲ್ಲ. ಅದು ದೃಷ್ಟಾಂತ ಕೊಡ್ತಾರೆ. ಹೇಗೆ ಇವ ಮೊದಲು ಮನೆ ಬೆಂಕಿ ಹೆಚ್ಚು ಉರಿತಾ ಇರುತ್ತೆ, ಹುಡುಗರು ಹೋಗೋಕ್ಕಾಗೋದಿಲ್ಲ, ಇವ್ರೇನು ಮಾಡ್ತಾರೆ ಫೈರ್ ಪ್ರೂಫ್ ಡ್ರೆಸ್ ಒಳಗೆ ಹೋಗ್ಬಿಡ್ತಾರೆ, ಅವ್ರು ಬೆಂಕಿ ಸುಡೋ ಬೆಂಕಿ ಸುಡೋದಿಲ್ಲ, ಯಾಕೆ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಅಂದರೆ ಒಳಗೆ ಹೋದರೂ ಕೂಡ ಅವನು ಹೇಗೆ ಸುಡೋದಿಲ್ಲೋ, ಜಲಸ್ತಂಭನ ಮಾಡಿದ ದುರ್ಯೋಧನ ಒಳಗೆ ಏನಾಗಲಿಲ್ಲ, ಮುಳುಗಿರಲಿಲ್ಲ, ಏಳು ಸಾಗರ ಕೂಡಕ್ಕೆ ಬರ್ತಿತ್ತು ಅವರು. ಇವರು ಚವರ ಮುನಿಗಳು 12,000 ವರ್ಷ ಕೂತಿದ್ರು ಹಾಗೆ. ಇವೆಲ್ಲ ಏನು ಜಲಸ್ತಂಭನವಿದೆ, ಸೌದೊಳಗೆ ಮುಳುಗ್ತಾರೆ, ಆಕ್ಸಿಜನ್ ಸಿಲಿಂಡರ್ ಮುಳುಗಿಬಿಡ್ತಾರೆ, ಗಂಟುಗಟ್ಟಲೆ ಮುಳುಗ್ತಾರೆ, ಇವ್ರು ಹೋಗಿಬಿಡ್ತಾರೆ, ತಡಕೋಯ್ತು ಅಂದ್ಬಿಡ್ತಾರೆ. ಇದೆಲ್ಲ ಯಾಕೆ ಸಾಧ್ಯ ಆಯಿತು? ಆ ಏಳಿಂದ ಇವರು ಯೋಗ ಇದೆ, ಯೋಗ ಇದ್ದವರು ಸಾಧ್ಯ. ಕೃಷ್ಣ ಯಾರು? ಯತ್ರ ಯೋಗೇಶ್ವರ ಕೃಷ್ಣ, ಬರೀ ಯೋಗಿಗಳು ಮಾಡ್ಬೇಕಾದ್ರೆ ಯೋಗೇಶ್ವರನಾದ ಪರಮಾತ್ಮ ಏನ್ ಮಾಡ್ತಾನೆ, ಮೂರು ಲೋಕದ ಒಳಗಿದ್ದಾನೆ, ಮೂರು ಲೋಕ ನಾಶವಾದರೂ ಕೂಡ ಪರಮಾತ್ಮ ಏನಾಗೋದಿಲ್ಲ, ನಾಶವಾಗೋದೇ ಇಲ್ಲ. ಲೋಕೆ ಸಚ ಕಹ ಇತ್ಯಪೇಕ್ಷಾಯ ಮಹಮೇವೇತಿ ಸಪ್ರಮಾಣ ಕಮಃ ಯಸ್ಮಾದಿತಿ ಸಚ ಕ್ಷರಂಚ ಇತ್ಯನ್ವಯ. ಐಶ್ವರ್ಯ ದೇವರಲ್ಲ, ಐಶ್ವರ್ಯ ಇದೆ ಆದ್ರೆ ಸಾಧ್ಯವಾಯಿತು. ಯಸ್ಮಾದಿತಿ ಅದಕ್ಕೆ ಕ್ಷರವನ್ನ ಕ್ಷರದಿಂದ ಭಿನ್ನ, ಅಕ್ಷರಿಗಿಂತ ಉತ್ತಮ ದೇವರೇ, ಅದಕ್ಕೇನಂತ ಕರೀತಾರೆ, ಪುರುಷೋತ್ತಮ, ಕ್ಷರಾಕ್ಷರ ಪುರುಷೋತ್ತಮ. ಫುಲ್ ನೇಮ್ ಏನದು? ಕ್ಷರಾಕ್ಷರ ಪುರುಷೋತ್ತಮ. ಶಾರ್ಟ್ ಫಾರಂ ಏನಾಗ್ಬಿಡುತ್ತೋ? ಪುರುಷೋತ್ತಮ. ಅದಕ್ಕೆ ಅರ್ಥ ಏನು ಮಾಡ್ಕೊಂಡ್ಬಿಟ್ರು? ಪುರುಷ ಅಂದರೆ ಮನುಷ್ಯ, ಮನುಷ್ಯರಲ್ಲಿ ಉತ್ತಮ, ಈ ರೀತಿ ಅರ್ಥ ಮಾಡ್ಬಿಟ್ಟು. ಕೊನೆಗೆ ದೇವರ ಸ್ಥಿತಿ ಎಲ್ಲಿ ಬಂತದೋ? ಮನುಷ್ಯರಲ್ಲಿ ಉತ್ತಮ, ರಾಮನ ಮರ್ಯಾದ ಪುರುಷೋತ್ತಮ ಎಲ್ಲ ಕರೆದ್ಬಿಟ್ರು, ತಪ್ಪದು, ಕ್ಷರಾಕ್ಷರ ಪುರುಷೋತ್ತಮ ಅಂತ ಹೇಳಿದರು. ಏವಂ ನತು ಅಶ್ವಕರ್ಣಾಧಿವತ್ ಸಂಜ್ಞಾತ್ವೇನ, ಅಶ್ವಕರ್ಣ ಅಂತ ಹೆಸರಿಟ್ಟಿರ್ತಾರೆ. ಅಶ್ವಕರ್ಣ ಅಂತ ಹೆಸರು ಒಬ್ಬನಿಗೆ, ಗೋಕರ್ಣ ಅಂತ ಒಬ್ಬಿದ್ದಾನೆ ಭಾಗವತ ಮಹಾತ್ಮೆಯ, ಗೋಕರ್ಣ ಅಂತ ಬರ್ತಾನೆ, ಅಶ್ವಕರ್ಣ ಅಂತ ಬರ್ತಾನೆ. ಅಶ್ವಕರ್ಣ ಗೋಕರ್ಣ ಅಂದರೆ ಅಶ್ವದಂತೆ ಕಿವಿರೋನು ಅಶ್ವಕರ್ಣ, ಗೋವಿನಂತೆ ಕಿವಿ ಇದ್ರೆ ಗೋಕರ್ಣ, ಹಾಗಿರ್ಬೇಕು ಅಂತೇನೇ ಇಲ್ಲ, ಸುಮ್ಮನೆ ಹೆಸರು ಅಷ್ಟೇ. ಆದರೆ ಅಶ್ವದಂತೆ ಕಿವಿ ಇದ್ದಾಗ ಅಶ್ವಕರ್ಣನಾಗಿಬಿಟ್ರೆ ಅದು ಕರೆಕ್ಟ್. ಅದೇ ರೀತಿ ಗೋವಿನಂತೆ ಕಿವಿ ಇದ್ದಿದ್ದು ಗೋಕರ್ಣ ಅಂತ ಹೆಸರು ಆದರೆ ಕರೆಕ್ಟ್. ವಿಷ್ಣುವಿಗೆ ಪುರುಷೋತ್ತಮ ಸುಮ್ಮನೆ ಇಟ್ಟಿರಿ, ಎಷ್ಟೋ ಪುರುಷೋತ್ತಮ, ಎಷ್ಟು ಜನ ಇಲ್ಲೇ ಬಂತು, ಪುರುಷೋತ್ತಮ ರಾಯರು ಪುರುಷೋತ್ತಮ ಆಚಾರ ಬೇಕಾದ್ರೆ ಸಿಗ್ತಾರೆ, ಅವರೆಲ್ಲ ಏನಲ್ಲ ಸುಮ್ಮನೆ ಹೆಸರು ಅಷ್ಟೇ. ಅದು ದೇವರಿಗೆ ಹೆಸರಲ್ಲ, ಅದು ಏನದು? ಫ್ಯಾಕ್ಟ್ ಅದು ದೇವರಿಗೆ. ಏತಜ್ಜ ಪುರುಷೋತ್ತಮ ವ್ಯಾಪಾರ ಪುರುಷೋತ್ತಮತ್ತು ಅಪಾರಮಾರ್ಥಿಕ ವಿಧಿ ಸಮೂಹ ವರ್ಜಿತ. ಮುಂದೆ ಹೇಳ್ತಾರೆ ಪರಮಾತ್ಮನ ಹೀಗೆ ಬರೀ ತಿಳ್ಕೋಬೇಕಲ್ಲ, ಸಮೂಹ ವರ್ಜಿತ, ಮೋಹ ಇರಬಾರ್ದು, ಅಂದರೆ ಕನ್ಫ್ಯೂಷನ್ ಇರಬಾರ್ದು, ಕರೆಕ್ಟ್ 100% ಗ್ಯಾರಂಟಿ ಇರಬೇಕು. ಹಾಗಿದ್ರೆ ಮಾತ್ರ ಏನಂತ ಕರೀತಾರೆ, ಏನದು ನೋಡಿ, ಕೂತಿದ್ದಾರೆ ಸ್ವಲ್ಪ ನೋಡ್ಕೊಬೇಕು ಯಾರ ಜೊತೆಗೆ ಎದ್ದೋದ್ರಲ್ಲ. ತತಃ ಕಿಮಿತ್ಯತಃ ಏತದಿತಿ, ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತಿ. ಈ ವಿಷಯ ಹೇಗೆ ತಿಳ್ಕೋಬೇಕು ಅಂದ್ರೆ ಮೋಹ ಇರಬಾರ್ದು, ಕನ್ಫ್ಯೂಷನ್ ಇರಬಾರ್ದು, ಕನ್ಫ್ಯೂಷನ್ ಇದ್ರೆ ಕೆಲಸ ಆಗೋದಿಲ್ಲ. ಅದಕ್ಕೆ ಏನು ದಾರ್ಢ್ಯ ಬೇಕು ಯಾವಾಗಲೂ ಕೂಡ, ದಾರ್ಢ್ಯ ಇದ್ರೆ ನಾವು ಕೆಲಸ ಮಾಡಾಗ ದಾರ್ಢ್ಯ ಇಲ್ದರೆ ಕೆಲಸ ಮಾಡಕ್ಕೆ ಆಗೋದಿಲ್ಲ. ಕೆಲಸ ಕೊಡಿಸ್ತೀನಿ ಬಿಟ್ಬಿಡುತ್ತಾರೆ, ಬಿಡೋದಿಲ್ಲ, ಆರ್ಡರ್ ಬಂದ್ರೆ ಬಿಟ್ಟರೆ ಸರಿ, ಗ್ಯಾರಂಟಿ ಇರುತ್ತೆ, ತಿಳಿತಾ? ಅದಕ್ಕೋಸ್ಕರ ದೇವ್ರ ಬಗ್ಗೆ ಹ್ಯಾ ತಿಳ್ಕೊ ಪುರುಷೋತ್ತಮ ಅಂತೇಳಿ ಖಚಿತವಾಗಿ ತಿಳ್ಕೋಬೇಕು. ಇತಿ ತಿಳ್ಕೊಂಡು ಏನು ಇಷ್ಟು ಕಷ್ಟಪಟ್ಟು ತಿಳ್ಕೊಂಡು ಏನಾಗುತ್ತೆ ಅಂತ ಕೇಳಿದರೆ, ಸರ್ವವಿತ್ ಅಶೈವ ಸರ್ವಶಾಸ್ತ್ರಾರ್ಥತ್ವ ಸರ್ವಭಾವೇನ ಸರ್ವ ಪ್ರಕಾರೇಣ, ಸರಿಯಾಗಿ ತಿಳ್ಕೋಬೇಕು, ಸರಿಯಾಗಿ ಆರಾಧನೆ ಮಾಡಬೇಕು. ಆಮೇಲೆ ಸರ್ವಭಾವೇನ ಅಂದರೆ ಏನು? ಭಾವ ಅಂದರೆ ಭಕ್ತಿ, ನವವಿಧ ಭಕ್ತಿಯಿಂದಲೂ ದೇವರನ್ನ ಆರಾಧನೆ ಮಾಡಬೇಕು. ಏತಚ್ಚನ ಅಯೋಗ್ಯಾಯ ವಾಚ್ಯಮಿತ್ಯಾಶಯರ ಇತಿ, ಇದು ಕಂಡವರಿಗೆಲ್ಲ ಹೇಳಬಾರ್ದಿದ್ದಾನೆ. ಅದಕ್ಕೆ ಇತಿ ಗುಹ್ಯತಮ ಶಾಸ್ತ್ರ ವಿಧಮುಕ್ತ, ಬಹಳ ರಹಸ್ಯ, ಗುಹ್ಯ ಅಂದ್ರೆ ರಹಸ್ಯ, ಗುಹ್ಯತಮ ಗುಹ್ಯ ಗುಹ್ಯತರ ಗುಹ್ಯತಮ ಮೋಸ್ಟ್ ಸೀಕ್ರೆಟ್ ನಾಲೆಡ್ಜ್, ಅದು ಕಂಡವರಿಗೆಲ್ಲ ಹೇಳಬಾರದು. ತತಃ ಕಿಮಿತ್ಯತಃ ಏತದಿ, ಇದು ತಿಳ್ಕೊಂಡು ಏನಾಗುತ್ತೆ ಗೊತ್ತಾ, ಬುದ್ಧಿಮಾನ್ ಅಪರೋಕ್ಷ ಜ್ಞಾನಿ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ, ಬುದ್ಧಿವಂತನಾಗ್ತಾನೆ. ಬುದ್ಧಿವಂತ ಅಂದ್ರೆ ಏನು, ಅಪರೋಕ್ಷ ಜ್ಞಾನಿ ಆಗ್ತಾನೆ ಅಂತ ಅರ್ಥ. ನಾವು ಫಸ್ಟ್ ಕ್ಲಾಸ್ ಹೋದ್ರೆ ಬುದ್ಧಿವಂತ ಅಂದ್ಬಿಡ್ತೇವೆ. ನಿಜವಾದ ಬುದ್ಧಿವಂತ ಅಂದ್ರೆ ಯಾರೋ, ದೇವರನ್ನ ಕಂಡವನು ಬುದ್ಧಿವಂತ, ದೇವರನ್ನ ಕಾಣವರಿಗೆ ಬುದ್ಧಿವಂತ ಅಂತ ಕರೆಯೋದಿಲ್ಲ. ಕೃತಕೃತ್ಯ ಅಂದ್ರೆ ಏನು, ಮುಕ್ತ ಅಂತ ಅರ್ಥ. ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ, ನಮ್ಮ ಮುಕ್ತರಾಗೋವರಿಗೂ ಕೂಡ ಏನಲ್ಲ ಕೃತಕೃತ್ಯರು ಅಂತ ನಮ್ಗೆ ಹೆಸರು ಬರೋದಿಲ್ಲ. ನಾವು ಕಾಫಿ ಕುಡಿದ್ರೆ ಕೃತಕೃತ್ಯರು, ಊಟ ಆದ್ರೆ ಕೃತಕೃತ್ಯ ಆಯ್ತು ತಿಳ್ಕೊಂಡ್ಬಿಡ್ತೇವೆ. ಸ್ತ್ರೀ ಸಿಕ್ಕೇಟ್ ಸಿಕ್ಕರೆ ಕೃತಕೃತ್ಯರು ಅಲ್ಲ, ಮೋಕ್ಷಕ್ಕೆ ಹೋದ್ಮೇಲೆ ಕೃತಕೃತ್ಯರು, ಅಲ್ಲಿವರೆಗೆ ಏನಲ್ಲ ಕೃತಕೃತ್ಯರಲ್ಲ. ಸರಿಯಾಗಿ ತಿಳ್ಕೊಬೇಕು. ಫಸ್ಟ್ ಕ್ವಾರ್ಟರ್ಲ್ಲಿ ಫಸ್ಟ್ ರ್ಯಾಂಕ್ ಬಂದ ಕೃತಕೃತ್ಯನಲ್ಲ ಅವನು, ಸುಮ್ಮನೆ ಅಷ್ಟೇ ಅದು. ಫೈನಲಲ್ಲಿ ಬರಬೇಕು ಅವನು, ಇಲ್ಲಿ ಬಂದ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಅದೇನು ಸುಮ್ಮನೆ ಏಡ್ ಅಡ್ವಾಂಟೇಜ್ ಇದೆ ಅಷ್ಟೇ ಹೊರತು ಫೈನಲ್ ಅಲ್ಲ. ಅದನ್ನು ನಿಜವಾದ ಬುದ್ಧಿವಂತನಾಗೋದು ಯಾವಾಗ ಅಂದರೆ ದೇವನ ತಿಳ್ಕೊಂಡಾಗ ಮಾತ್ರ. ದೇವರೇ ಇಲ್ಲ ಅಂತ ಬುದ್ಧಿವಂತ ಹೇಗಾಗ್ತಾನೆ? ದೇವ್ ನಾಸ್ತಿಕರು ಬುದ್ಧಿವಂತ ಅಂತ ಕರೆ ಎಷ್ಟಪ್ಪ. ಇವ್ರ ನಾ ವಿಚಾರವಾದಿಗಳು ಅಂದ್ರೆ ಏನವರು, ದೇವ್ರನ್ನ ಒಪ್ಪದೇ ಇದ್ರೆ ವಿಚಾರವಾದಿಗಳು ಅಂತಾಗಿ ಹಾಗೆಲ್ಲ ಮಾಡಬಾರದು. ಸಸರ್ವವಿಧಿ ಇತ್ಯಾದಿ ಉಕ್ತಂ ತತಃ ಕಿಮಿತ್ಯತಃ ಏತದಿತಿ, ಬುದ್ಧಿಮಾನ್ ಅಪರೋಕ್ಷ ಜ್ಞಾನಿ ಕೃತಕೃತ್ಯೋ ಮುಕ್ತ. ಅತ್ರ ಹಿ ಸರ್ವವಿಧಿತ್ಯುಕ್ತತ್ವಾ ಸರ್ವೇಷಾಂ ಪೌರುಷೇ ಅಪೌರುಷೇ ಆಗಮಾನ. ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗ ಆಗ್ತಾನೆ ಅಂದ್ರೆ ಏನರ್ಥ? ಎಲ್ಲ ಶಾಸ್ತ್ರಗಳ ತಾತ್ಪರ್ಯ ಇದೆ ಅಂತ ಅರ್ಥ. ಇವತ್ತು ಗೋಸಂಬಿ ಹಣ್ಣಿದೆ, ಜ್ಯೂಸ್ ಕುಡ್ದ, ಇಡೀ ಹಣ್ಣು ತಿಂದಾಗಾಯ್ತು. ಒಂದು 9 ತೊಳಿ 10 ತೊಳಿ ಇತ್ತು, 9 ತಿಂದ, ಒಂದು ತಿಂದಿಲ್ಲ, ಪೂರ್ತಿ ತಿನ್ನಲಿಲ್ಲ, ಜ್ಯೂಸ್ ಮಾಡ್ಕೊಂಡು ಕುಡ್ದ, ಅದಿಷ್ಟು ಹಿಡಿದ, ಅಷ್ಟು ಕುಡ್ದಾಗಾಯ್ತು. ನೋಡಿದ್ರೆ ಕಡಿಮೆ ಇದೆ, ಜಾಸ್ತಿ ಕುಡ್ದಿದ್ದಾನೆ. ಅದು ಜಾಸ್ತಿ ತಿಂದು ಕಷ್ಟಪಟ್ಟಿದ್ದಾರೆ ಅರ್ಧ ಗಂಟೆ, ಪೂರ್ತಿ ತಿಂದಿಲ್ಲ. ಸೊ ಮುಖ್ಯವಾದ ಸಾರ ಕುಡ್ದಾಗ ವಸ್ತು ಅಂತ ತಿಳ್ಕೊಂಡಾಗಲೇ. ನಿಮ್ಗೆ ಶಾಸ್ತ್ರ ಎಲ್ಲ ಮಹಾಭಾರತ ಓದಿಲ್ಲ, ಮಹಾಭಾರತ ಸಾರ ಏನಪ್ಪ, ವಿಷ್ಣು ಸರ್ವೋತ್ತಮತ್ತು ಮಹಾಭಾರತ ಓದ್ದೇ ಲೆಕ್ಟಿವ್. ಇನ್ನೊಂದು ಮಹಾಭಾರತ ಪೂರ್ತಿ ಓದ್ಬಿಟ್ಟಿದ್ದಾನೆ, ವಿಷ್ಣು ಸರ್ವೋತ್ತಮತ್ತೆ ಗೊತ್ತಿಲ್ಲ ಅವನೇನರ್ಥ. ಅವನಿಗೆ ಪಾಪ ಮಹಾಭಾರತ ಓದಿಲ್ಲ ಅಂತ ಕೇಳಿಲ್ಲ. ಇವನು ಓದೇ ಇಲ್ಲ ಮಹಾಭಾರತ, ವಿಷ್ಣು ಸರ್ವೋತ್ತಮತ್ತು ಹೇಳೋದು, ಗೀತೆ ವಿಷ್ಣು ಸರ್ವೋತ್ತಮತ್ತು ಹೇಳೋದು, ಸಿಂಪಲ್ ಇತ್ತು. ಇದು ಅರ್ಥ ಮಾಡಿಕೊಂಡ್ರೆ ತುಂಬ ಜನ ಏನಾಗಿದ್ದಾರೆ, ಫಸ್ಟ್ ಕ್ಲಾಸ್ ವೇದ ಓದ್ತಾರೆ, ವಿಷ್ಣು ಸರ್ವೋತ್ತಮತ್ತು ಗೊತ್ತಿಲ್ಲ. ಏನಂತ ಕರೀತಾರೆ ಅವ್ರನ್ನ? ಬ್ರಾಹ್ಮಣ ಗಾರ್ಧವಃ, ಬ್ರಾಹ್ಮಣ ಕತ್ತೆ ಅಂತ ಹೆಸರಿಟ್ರು ಅವರಿಗೆ. ಕತ್ತೆ ಅಂದ್ರೆ ಗೊತ್ತಿಲ್ಲದ ಕತ್ತೆ ಅಂತ ಕರೀತಾರೆ. ಕತ್ತೆ ಅದು ಬೈಯೋದು ಯಾವಾಗ? ಗೊತ್ತಿಲ್ಲದ ಹೋದಾಗ. ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನಾವು. ಎಲ್ಲ ಓದಾಗ ಲೆಕ್ಕ ಈಗ ತಿಳಿತಿಲ್ಲ. ವಿಷ್ಣು ಸರ್ವೋತ್ತಮತ್ತು ಎಲ್ಲ ಶಾಸ್ತ್ರ ಅಂತ ಹೇಳಿದ್ರೆ ಎಲ್ಲ ಓದಿದ್ದೀರಿ ಅಂತ ಹೇಳ್ಬಿಡ್ಬೋದು. ಅದಕ್ಕೆ ಎಲ್ಲರಲ್ಲಿ ಏನಿದೆ, ವಿಷ್ಣು ಸರ್ವೋತ್ತಮತ್ವ ಇದೆ. ಪುಸ್ತಕ ಓದಿದ್ರು ಕಟ್ಟಿಟ್ಟು ಕೇಳ್ತಾರಲ್ಲ, ಏನಿದೆಯಪ್ಪ ವಿಷ್ಣು ಸರ್ವೋತ್ತಮ ಇದೆ, ವಾಪಸ್ ಕೊಟ್ಬಿಟ್ರೆ ಆಗೋಯ್ತು. ಅಲ್ಲಿ ಓದಿದ್ದಾರೆ ಅಂತ ಗ್ಯಾರಂಟಿ. ಈ ಅರ್ಥದಲ್ಲೂ ಕೂಡ ಅರ್ಥ ಮಾಡ್ಕೋಬೇಕು ನಾವು. ಬ್ರಹ್ಮಯಜ್ಞ ಅದಕ್ಕೆ ಮಾಡೋದು, ಬ್ರಹ್ಮಯಜ್ಞ ಅಂತ ಮಾಡೋದು ಯಾತಕ್ಕೆ ಅಂದರೆ ಎಲ್ಲ ಶಾಪ ಒಂದೊಂದು ವಾಕ್ಯ ಹೇಳೋದಷ್ಟೇ ಸ್ಟಾರ್ಟಿಂಗ್. ಎಷ್ಟು ಪುಣ್ಯ ಬರುತ್ತೆ ಗೊತ್ತಾದ್ರಿಂದ? ಇಡೀ ಶಾಸ್ತ್ರ ಪಾರಾಯಣ ಮಾಡಿಬಿಟ್ಟೆ ಬರುತ್ತೆ. ಅನೇಕರು ಬ್ರಹ್ಮಯಜ್ಞ ಯಾತಕ್ಕೆ ಅಂತ ಗೊತ್ತೇ ಇಲ್ಲ, ಮಾಡೋದಿಲ್ಲ ಆದರೆ ಗೊತ್ತಿರೋದಿಲ್ಲ. ಅದೆಲ್ಲ ಒಂದೊಂದೇ ಹೇಳೋದಷ್ಟೇ, ಬರೀ ಅಗ್ನಿ ಮೇಳೆ ಇಷ್ಟೇ. ಇಷ್ಟಕ್ಕೇನು ಬಂತು? ಋಗ್ವೇದ ಪೂರ್ತಿ ಪಾರಾಯಣ ಮಾಡಿದ ಲೆಕ್ಕ ಒಂದೇ ವಾಕ್ಯಕ್ಕೆ. ಓ ಮಥಾತೋ ಬ್ರಹ್ಮ ಜಿಜ್ಞಾಸ, ಇಡೀ ಬ್ರಹ್ಮಸೂತ್ರ ಪಾರಾಯಣ. ಮಥಾತೋ ದೈವಿ, ಇಡೀ ದೈವಿ ಸೂತ್ರ ಪ್ರಾಮಾಯಣ. ಒಂದು ಎಷ್ಟೊತ್ತು? 5 ನಿಮಿಷ ಕೂಡ ಇಲ್ಲ. ಅದಕ್ಕೆ ನಿತ್ಯ ಬಿಡಬೇಡಿ ಅಂತ ಹೇಳಿದ. ಇದನ್ನು ಮಾಡಿ ಏನು ಮಾಡ್ಬೇಕು? ಆಮೇಲೆ ತರ್ಪಣ ಕೊಡ್ತ. ಇಷ್ಟೆಲ್ಲ ಸಿದ್ಧಿ ಇರುತ್ತೆ ಅಂತ ಅರ್ಥ ಇಷ್ಟು ವೇದ ಮಾಡಿದ್ಮೇಲೆ. ಅದಕ್ಕೆ ಸಾಧ್ಯ ಪಕ್ಷದಲ್ಲೂ ಕೂಡ ಸುಮ್ಮನೆ ಸಾಧ್ಯ ಪಕ್ಷ ಮಾಡಿದ್ರೆ ವೇಸ್ಟ್. ಅದು ಆ ಕಾಲಕ್ಕೆ ಪಾರಾಯಣ ಮಾಡ್ತಿರ್ಬೇಕು. ಕಠೋಪನಿಷತ್ತು ಗೀತಾ ಪಾರಾಯಣ ಮಾಡ್ತಿದ್ದು. ಆ್ಯಕ್ಚುಲಿ ಪುರೋಹಿತರು ಹಾರಿಸ್ಬಿಡ್ತಾರೆ ಭಾಗ ಬಂದಾಗ, ಊಟಕ್ಕೆ ಕುಡಿಸ್ತಾರೆ ಬ್ರಾಹ್ಮಣರ. ಕುಡಿಸ್ತಾ ಏನು ಶುರು ಮಾಡಬೇಕಾಗ? ಪಾರಾಯಣ ಶುರು ಮಾಡಿ. ಇವರು ಮುಂದಕ್ಕೆ ಹೋಗೇ ಬಿಡ್ತಾರೆ ಇಮಿಡಿಯೇಟ್ಲಿ. ಆಗ್ಲೇನೆ ತಿಳಿತಿಲ್ಲ, ಸಿಗುವ ನಿಧಾನ ಕೊಡಿ ಅಂತೇಳಿ ಶುರು ಮಾಡಿಬಿಡ್ತಾರೆ. ತಪ್ಪದು, ಅಲ್ಲಿ ಪಾರಾಯಣ ಮಾಡಬೇಕಾಗ. ಯಾತಕ್ಕೆ ಬ್ರಾಹ್ಮಣರು ಕರಿಬೇಕು ಅನ್ನೋ ಸಾಧ್ಯಕ್ಕೆ ಅವ್ರು ಪಾರಾಯಣ ಮಾಡ್ತಾ ಕೂತಿರ್ಬೇಕು ಅವ್ರು. ಆ ಒಳ್ಳೆ ಸಿದ್ಧಿ ಬರುತ್ತೆ. ಅವನು ಸುಮ್ಮನೆ ಇನ್ನೂ ಆಗಿಲ್ಲ ಅಂತ ಅವ್ರು ಕೂತಿರ್ತಾರೆ, ಇವ್ರು ಯಾರೋ ಇವ್ರು ಕೂತಿರ್ತಾರೆ, ಇಡೋ ಇಡೋ ಹೇಳೋ ಹೇಳೋ ಎಷ್ಟೇ. ಇದು ಶ್ರಾದ್ದ ಅಲ್ಲ, ಅದು ಆ ಪುಣ್ಯದಿಂದ ಅವ್ರಿಗೆ ಸದ್ಗತಿ ಆಗೋದು. ಇದು ಸದ್ಗತಿ ಆಗೋದು ಇದೆ. ಸಿರಂಜಿಲಿ ಚುಚ್ಚಿದ್ರೆ ಚುಚ್ಚಿದ್ದಕ್ಕೆ ವಾಸಿ ಆಗಲಿಲ್ಲ, ಅವಳ ಔಷಧಿ ಹೋಗಿದ್ದಕ್ಕೆ ವಾಸಿ ಆಗುತ್ತೆ. ಗೊತ್ತಾಯ್ತಾ? ಬರಿ ಚುಚ್ಚ ಎಲ್ಲ ಸುಯಿ ಬೈಲ ಸುಯಿ ಚುಚ್ಚಿಕೊಂಡ್ರೆ ಏನಾಗುತ್ತೆ? ಗಾಯ ಆಗುತ್ತೆ ಅಷ್ಟೇ. ನಮ್ಮ ಇದಕ್ಕೆ ಆಗಿದೆಲ್ಲ ಇವತ್ತು ಮೀನಿಂಗ್ಲೆಸ್ ಆಗಿರೋ. ಅದಕ್ಕೆ ಇವ್ರು ಶ್ರಾದ್ದ ಮಾಡೋದು ತಪ್ಪು, ಸದ್ಗತಿ ಆಗೋ ಚಾನ್ಸ್ ಇರೋದೇ ಅಷ್ಟೊತ್ತು ಹೇಳಬೇಕಲ್ಲ. ಸೊ ಬ್ರಹ್ಮಯಜ್ಞ ಅಂದ್ರೆ ಹಾಗೆ ಪ್ರತಿನಿತ್ಯ ಬ್ರಹ್ಮಯಜ್ಞ ಮಾಡಿ ತರ್ಪಣ ಕೊಟ್ಬಿಟ್ಟು ಏನಾಯ್ತು ಅಲ್ಲಿಗೆ? ಅಟ್ ವೇದಾಧ್ಯಯನ ಮಾಡಿದ ಪುಣ್ಯದ ಒಂದು ಫಲ ಇವನು ಕೊಟ್ಟಂತಾಯ್ತು. ಆಗ ಅವ್ರು ಸದ್ಗತಿ ಆಗಲೇಬೇಕು ಅವ್ರಿಗೆ. ಇದು ಬ್ರಹ್ಮಯಜ್ಞದ ಕಾನ್ಸೆಪ್ಟ್. ದಿವಸ ಮಾಡಬೇಕಿದೆ, ಅನಧ್ಯಾಯ ಅಂತಿಲ್ಲ ಬ್ರಹ್ಮಯಜ್ಞಕ್ಕೆ. ಏಕಾದಶಿ ದಿವಸ ಕೂಡ ಶಾಸ್ತ್ರ ಪಾರಾಯಣ ಮಾಡೋ ತರ್ಪಣಾದಿಗಳಿಲ್ವೇ ಹೊರತು ಪಾರಾಯಣ ಯಾವ ಕಾಲಕ್ಕೂ ಬಿಡಾಗಿ ಅನಧ್ಯಯನ ಅಂತ ಇಲ್ಲೇ ಇಲ್ಲ. ಅದು ಇದು ಕಾರಣ ಏನಂತ ಕೇಳಿದ್ರೆ ವಿಷ್ಣು ಸರ್ವೋತ್ತಮದ ಮಹಾತಾತ್ಪರ್ಯ ಇದೆ ಅಂತ ಅರ್ಥವಾಗುತ್ತೆ. ಅತ್ರ ಹಿ ಸರ್ವವಿಧಿತ್ಯುಕ್ತತ್ವಾ ಏತದ್ಬುದ್ಧ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಇದೆ. ಅಲ್ಲಿಗೆ ಆ ಭಾಗ ಮುಗಿತು. ಇನ್ನು ಮುಂದಿನ ಭಾಗ, ವಿಷ್ಣು ಸರ್ವೋತ್ಕರ್ಷೇ ದೇವದೇವಶ್ಚ ವಿಷ್ಣೋ ಮಹಾತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಅವಾಂತರಂ ತತ್ಪರತ್ವಂ ತದನ್ಯತ್ ಸರ್ವಾಗಮಾನಾಂ ಪುರುಷಾರ್ಥಸ್ತತೋತಃ ಇತಿ ಪೈಂಗಿ ಶ್ರುತಿ. ನಿಂದ ಹೇಳಿದಂತೆ ಇಲ್ಲಿಂದ ಬಹಳ ತುಂಬ ಉಪಯುಕ್ತ ವಿಚಾರಗಳು ಕಂಠ. ಮತ್ತೆ ಕಂಪ್ಲೀಟ್ ವೇದಶಾಸ್ತ್ರ ಇಂಟರ್ನೇಷನ್ ಕೊಡ್ತಾರೆ ಮತ್ತೊಂದು ಆಚಾರ್ಯ ಪೀಠಿಕೆ ಕೊಡ್ತಾರೆ. ಬಹಳ ಸುಲಭ, ಅದು ಬಹಳ ಮುಖ್ಯ. ಸುಲಭ ಎಷ್ಟು ಮುಖ್ಯನೋ ಅದು ಅತಿ ಮುಖ್ಯವಾದ ವಿಚಾರ. ನಾಳೆ ಅದನ್ನು ಕಂಟಿನ್ಯೂ ಮಾಡೋಣ. ಹೌದು, ಪೂರ್ತಿ ಅಂದ್ರೆ ಅದೇ ಮನಸ್ಸಲ್ಲಿ ಇರಬೇಕು. ಪುರುಷರು ಶಾರ್ಟ್ ಫಾರಂ ಹೇಳಿದ್ರು ಕೂಡ ಏನಿರುತ್ತೆ, ಮಗನ ಹೆಸರು ಇಟ್ಟಿರ್ತಾರೆ, ಸ್ವಲ್ಪ ಕರೀತಾರೆ, ಪೂರ್ತಿ ಹೆಸರು ಮನಸ್ಸಲ್ಲಿ ಕೂತಿರುತ್ತೆ, ಆ ಥರ ಕರೆಯೋ ಸ್ವಲ್ಪ ಆದ್ರೂ ಒಳಗೆ ಪೂರ್ತಿ ಇರುತ್ತೆ, ಇಲ್ಲದವರು ತಪ್ಪಾಗ್ಬಿಡುತ್ತೆ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿ ತಿರುಚಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಯಾವುದಾಯ್ತು ಈಗ ಬ್ರಹ್ಮಾದಯೋ ಬಹುತಿಥಂ ಅಸ್ಮಾನ್, ಒಟ್ಟಿನ ಮೇಲೆ ವಿಷ್ಣು ಗುಣ ಅರ್ಥ ಹೇಳಿದರು, ಸತ್ಯಂ ಇತ್ಯಾದಿ ಅರ್ಥವನ್ನು ಹೇಳ್ತಾ ಕೊನೆಗೇನಂತ ಹೇಳ್ತಾರೆ, ನನ್ನತ್ರ ಅವಗತ ಪದಾರ್ಥಾನುಸಂಧಾನಂ ಸ್ವಾತಂತ್ರ್ಯಂ ಅಪರಾಧೀನತ್ವಂ. ದೇವರಲ್ಲಿ ಸ್ವಾತಂತ್ರ್ಯ ಅಂತ ಒಂದು ಗುಣ, ಸ್ವತಂತ್ರ ಅಂತ ಅರ್ಥ. ನಮ್ಮಲ್ಲಿ ಸ್ವತಂತ್ರ ಅರ್ಥ ಇಲ್ಲ, ನಮಗೆ ಸ್ವತಂತ್ರ ಅಂದ್ರೆ ಏನರ್ಥ, ಸ್ವತಂತ್ರ ದೇವರಿಗೆ ಅಧೀನರಾಗಿರೋದು ಅಂತ ಅರ್ಥ. ಕುಮಾರಿ ಕುಮಾರಿ ಕಂಕಣವತ್ ಏಕಾಕಿತ್ವಂ ವಾ ಕೌಶಲಂ ಸರ್ವಕರ್ಮಾಣಿ ವೈಚಿತ್ರ ಕರಣ ಬುದ್ಧಿ, ಅದೆಲ್ಲ ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ, ಇಬ್ಬರು ಬರ್ತಾರೆ ಯಾರು ಏನ್ ಮಾಡ್ತೀರಿ ಅಂತಾರೆ, ಈ ಕಾಲಿನಲ್ಲಿ ಕೆಲಸ ಮಾಡ್ತೀನಿ ಅಂತ, ಇನ್ನು ಅದೇ ಕಾಲಿನಲ್ಲಿ ಕೆಲಸ ಮಾಡ್ತೀನಿ ಅಂತಾರೆ ಇಬ್ರು ಕೂಡ. ಏನು ಗೊತ್ತೆ, ನೀವೇನು ಅಂತಾರೆ ಪ್ರೊಫೆಸರ್ ಅಂತ, ನೀನು ಪ್ರೊಫೆಸರ್ ಅಲ್ಲ, ನಾನು ಅಫಿಷಿಯಲ್ ಸೆಕ್ಷನ್ ಇದ್ದೀನಿ, ನಾನು ಈ ಸ್ಟಾಫಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಕಾಲೇಜ್ ಹೆಸರು ಒಂದೇ, ಆದ್ರೆ ಇವ್ರ ಕೆಲಸ ಬೇರೆ, ಈಗ ಪ್ರೊಫೆಸರ್ ಆಗಿರೋದು ಅವನು ಬೇರೆ, ಕ್ಲರ್ಕ್ ಆಗಿರೋದು ಇವನು ಬೇರೆ. ಸೊ ಕಾಲೇಜ್ ಹೆಸರು ಮಾತ್ರ ಒಂದೇ, ಇಬ್ರು ಒಂದು ಕಾಲೇಜ್ ವರ್ಕ್ ಮಾಡ್ತಾರೆ, ವಿಧಾನಸೌಧದಲ್ಲಿದ್ದಾರೆ, ಏನಾಗಿರ್ಬೋದು, ಮಂತ್ರಿ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಅಟೆಂಡರ್ ಆಗಿರ್ಬೋದು, ಅದಕ್ಕೆ ಸ್ವತಂತ್ರ ಅಂದ್ರೆ ಆ ರೀತಿ. ದೇವರು ಸ್ವತಂತ್ರ ಅಂದ್ರೆ ಸ್ವತಂತ್ರನೇ, ನಾವು ಸ್ವತಂತ್ರ ಅಂದ್ರೆ ಏನು, ಅಧೀನರಾದವ್ರು. ಆರ್ಥದಲ್ಲಿ ಏನ್ ಮಾಡ್ತೇವೆ ನಾವೀಗ, ನಾವು ದೇವರ ಅಧೀನರಾದವರು ಅಂತ ಹೆಮ್ಮೆ, ಗೌರ್ಮೆಂಟ್ ಸರ್ವೆಂಟ್ ಅಂತ ಕರ್ಕೊಳ್ಳೋದು ಏನದು, ಹೆಮ್ಮೆ ವಿಚಾರ ಹೊತ್ತಾನೆ. ಅದೇ ಸ್ವತಂತ್ರನಾದ ದೇವರ ಅಧೀನ, ನಾವು ನಿಮ್ಮನ್ನ ಅಧೀನ ಅಲ್ಲ, ನಾವು ದೇವರ ಅಧೀನ. ಅದನ್ನೇ ಹನುಮಂತೇವರು ಹೇಳಿದ್ದು, ರಾವಣ ನೀನೇನು, ನಾನ್ಯಾರು ಗೊತ್ತ, ದಾಸೋಹಂ ಕೋಸಲೇಂದ್ರಸ್ಯ. ದೇವರು ಸ್ವತಂತ್ರ ಅಂತ ನಾನು ಕರ್ಕೊಂಡು, ಸ್ವತಂತ್ರ ಅಧೀನ ಅಂತ ನಾವು ಕರ್ಕೊಂಡು ಏನಾಗುತ್ತೆ ಅಲ್ಲಿಗೆ, ನಾವೇನು ಮಾಡ್ತಾರಾಗ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಪೊಲೀಸ್ ಕಂಡ್ರೆ ಹೆದರ್ತಾರೆ ಜನ, ಯಾತಕ್ಕೆ ಡಿಪಾರ್ಟ್ಮೆಂಟ್ ಇದ್ದ ಮಾತು ನಡೆಯುತ್ತೆ ಆ ಥರ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಬುದು ಅವನಿಗೆ ಹಾಗೆ ಗೌರವ ಕೊಡುತ್ತೋ, ದೇವರ ಅಧೀನ ಅಂತ ಹೇಳ್ಕೊಳ್ಳೋದು ಹೆಮ್ಮೆ ವಿಚಾರ ಆಗಿರ್ಬೇಕು. ಅದನ್ನೇ ವಾದಿರಾಜ ಸ್ವಾಮಿಗಳು ಆಚಾರ್ಯ ಪೌನೋಸ್ಮಾಕಂ ಆಚಾರ್ಯ ಅನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತ ಫಸ್ಟ್ ಅದೇ ಅದು ನೆನ್ಪಿಟ್ಕೊಂಡ್ಬಿಟ್ರೆ, ಪವನ ಮತಾನುಗರವನಾನೆಂತೆಂದವನಿಯೊಳಗೆ ಸತ್ಕವಿ ಜನರ ಜಗನ್ನಾಥದಾಸ ಹೇಳ್ತಾರೆ, ನಾನು ಪವನ ಮತಾನುಗರವ ಆಚಾರ ಸಿದ್ಧಾಂತ ಫಾಲೋ ಮಾಡೋಣ ನಾನು ಅಂತ ಹೇಳ್ಕೊಳ್ಳೋದು ಏನದು, ಕಡೆ ಹೆಮ್ಮೆ ವಿಚಾರ. ಅನ್ಯತ್ರ ವೈಚಿತ್ರ್ಯಕರಣ ಕೌಶಲಂ ಸರ್ವಕರ್ಮಣಿ ವೈಚಿತ್ರ್ಯಕರಣ ಬುದ್ಧಿ, ಅನ್ಯತ್ರ ಶಿಲಾವಿದ್ಯಾ ವಿಶಾರದ್ಯಂ. ದೇವರು ಕೌಶಲ ಅಂದ್ರೆ ಚಿತ್ರ ವಿಚಿತ್ರ ಕೆಲಸ ಮಾಡ್ತಾನೆ, ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿ ಅನಂತ ಗುಣ ಪರಮ. ನಮ್ಮಲ್ಲಿ ಎಕ್ಸ್ಪರ್ಟ್ ಅಂದ್ರೆ ಏನು, ಕಾರ್ಪೆಂಟರ್ ಇರ್ತಾನೆ, ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಶಿಲ್ಪಿ ಇರ್ತಾನೆ, ಅವ್ರು ಎಕ್ಸ್ಪರ್ಟ್ ಅರ್ಥ ಹೊರತು ಟೋಟಲಿ ಅಲ್ಲ. ಕಾಂತಿ ದೇಹಗತಾ ದೀಪ್ತಿ, ಕಾಂತಿ ಅಂದ್ರೆ ದೇಹದೊಳಗಿನ ದೀಪ್ತಿ. ಅನ್ಯತ್ರ ಭಗವದ್ಭಕ್ತಿ ಕಾಮನ, ದೇವರಲ್ಲೇ ಸದಾಕಾಲ ಭಕ್ತಿ ಮಾಡಿದರೆ ಅದನ್ನು ಕಾಂತಿ ಅಂತ ಕರೀತಾರೆ. ಭಕ್ತರ ಮುಖದ ಒಳ್ಳೆ ಒಂದು ಸೌಜನ್ಯ ಇರುತ್ತೆ, ಮುಖದ ಶಾಂತ ಸ್ವಭಾವ ಇರುತ್ತೆ. ಸೌಭಗಂ ಶುಭೈಕ ಭಾಗಿತ್ವ, ಸೌಭಾಗ ಅಂದರೆ ಶುಭೈಕ, ಯಾವಾಗಲೂ ಕೂಡ ಒಳ್ಳೆಯದೇ ಆಗ್ತಾ ಇದ್ರೆ ಸೌಭಾಗ ಅಂತ ಕರೀತಾರೆ, ಸೌಭಾಗ್ಯ ಅಂತ ಕರೆಯೋದು ಹಾಗೂ ಹಾಗೆ. ಅನ್ಯತ್ರ ಲೋಕಮನೋಹರತ್ವ, ಲೋಕದೊಳಗೆ ಚೆನ್ನಾಗಿ ಕಂಡ್ರೆ ಸೌಭಾಗ್ಯ ಅಂತ ಕರೀತಾರೆ. ಮಾರ್ಧವಂ ಭಕ್ತೇಶು ಮೃದುತ್ವ, ಮಾರ್ಧವ ಅಂದರೆ ಭಕ್ತರಲ್ಲಿ ಮೃದುವಾಗಿರ್ಬೇಕು, ಕಂಡರಲ್ಲಿ ಮೃದುವಾಗಿರಬಾರದು. ಉಭಯತ್ರ ಸಮಾನಂ ಕ್ಷಮ ಕ್ರೋಧ ಅಸಮುತ್ಥಿತಿ, ಕ್ಷಮ ಅಂದ್ರೆ ಏನು, ಕ್ರೋಧವನ್ನು ಕೋಪ ಹೊಂದ್ಕೊಳ್ಳದೇ ಇರೋದು. ಉಭಯತ್ರ ಸಮಾನ ಪ್ರಾಗಲ್ಭ್ಯಂ ಧಾರ್ಷ್ಟ್ಯಂ, ಪ್ರಾಗಲ್ಭ್ಯ ಧಾರ್ಷ್ಟ್ಯ ಇರಬೇಕು. ಒಂದು ಮಾತನ್ನ ಒಂದು ಇದು ಅಂತ ಹೇಳ್ತಾರಲ್ಲ, ಛಾತಿ ಅಂತ ಕರಿತೇವಲ್ಲ ಹಾಗೆ, ಮಾತಲ್ಲಿ ಒಂದು ವಿಶೇಷವಾದ ವಿಶ್ವಾಸ ಇರಬೇಕು, ವಿನಯರು ಇರಬೇಕು ಜೊತೆಗೆ. ಉಭಯತ್ರ ಸಮಾನ ಪ್ರಶ್ರಯೋ ವಿನಯ, ಪ್ರಶ್ರಯ ಅಂದ್ರೆ ವಿನಯ. ಉಭಯತ್ರ ಸಮಂ ಶೀಲಂ ಲೋಕಮನೋಹರ ಸ್ವಭಾವತ್ವ, ಶೀಲ ಅಂದ್ರೆ ಜನ ಮೆಚ್ಚತಕ್ಕದ್ದು, ಗುಡ್ ಕ್ಯಾರೆಕ್ಟರ್ ಎಂಬುದು ಜನಗಳಿಗೆಲ್ಲ ಭಯಂಕರ ಕುರೂಪಿ, ಆದ್ರೆ ಒಳ್ಳೆ ಚಾರಿತ್ರ್ಯ, ಅಪ್ಪ ಎಷ್ಟು ಒಳ್ಳೆ ಚಾರಿತ್ರ್ಯ ಅಂತ ಹೊಳ್ತಾರೆ. ಅದಕ್ಕೆ ಆ ದೃಷ್ಟಿಯಿಂದ ಶ್ರೀ ಲೋಕದೊಳಗೆಲ್ಲ ಅತ್ಯಂತ ಪ್ರಶಂಸೆ ಪಾತ್ರವಾಗ್ತಕ್ಕಂಥ ಗುಣ ಯಾವುದು ಅಂತ ಕೇಳಿದ್ರೆ ಚಾರಿತ್ರ್ಯ, ಅದನ್ನ ಹೇಳಿ. ಸಮಂ ಸಹ ಮತ್ತೆ ಸಹ ಸಹನಶಕ್ತಿ, ಸಹನಶಕ್ತಿ ಇರೋದು. ಪ್ರಾಣಸ್ಯ ಸ್ವಾಭಾವಿಕ ಸಾಮರ್ಥ್ಯಂ ವಾ, ದೇವರದಂತೂ ಭರ್ಗೋದಿ ಬಂತಲ್ಲ, ಬಳಿತಾ ತದ್ದು ಕುಶೇ ತಾಯಿ ದರ್ಶತ ದೇವಸ್ಯ ವರ್ಗ ಸಹಸ, ಅದು ಪ್ರಾಣದೇವರು ಸಹಸ ಅಂತಾನೆ ಹೆಸರು, ತುಂಬ ಸಹಿಸ್ಕೋತಾರಂತೆ. ದುರ್ಯೋಧನ ಒಳಗೆ ಕುತ್ಕೊಂಡು ಹಂಸಮುತ್ರ ಜಪ ಮಾಡೋಕೆ ಎಷ್ಟು ತಮಾಷೆ ಇರಬೇಕು, ಎಲ್ಲರೂ ದುಷ್ಟರೊಳಗೆ ಕುತ್ಕೊಂಡು ಏನು ಮಾಡ್ತಾರೆ ಪ್ರಾಣದೇವರು, ಅಲ್ಲ ಹಂಸಮುತ್ರ ಜಪ ಮಾಡ್ತಾರೆ, ಅವ್ರು ಸತ್ತೋಗ್ಬಿಡ್ತಾರೆ ಆ ವ್ಯಕ್ತಿಗಳು, ಸಾಧನೆ ಮಾಡಿಸ್ತಾರೆ, ಎಷ್ಟು ಸಹನೆ ಬೇಕು ಅವರಿಗೆ. ಸ್ವಲ್ಪ ಕೆಟ್ಟ ಪದಾರ್ಥ ಕಂಡ್ರೆ ಅವನು ಸಹವಾಸ ಬೇಡ ಅಂದ್ಬಿಡ್ತೆ. ವಾಯುದೇವರು ಸಹವಾಸ ಬೇಡ ಅಂದ್ರೆ ಏನಾಗುತ್ತೆ ಅಲ್ಲಿಗೆ ಸತ್ತೇ ಬಿಡ್ತಾರೆ ಜರ. ಎಷ್ಟು ಸಹನೆ ಇದೆ ವಾಯುದೇವರಿಗೆ ಅಂತ ಹೇಳ್ತಾರೆ. ಈ ಪ್ರಾಣಸ್ಯ ಸ್ವಾಭಾವಿಕ ಸಾಮರ್ಥ್ಯಮ್ಮ ಸಮಂ ಓಜಃ ಪರಾಭಿಭವ ಶಕ್ತಿ. ಎಂಥವ್ರು ಬಂದರೂ ಕೂಡ ಸೋಲೊಪ್ಪೋದಿಲ್ಲ ಅಂತ ಹೇಳ್ತಾರಲ್ಲ ಸಾತ್ವಿಕ ರೀತಿಯಲ್ಲಿ, ಅದೇನಂತಾರೆ ಓಜಸ್ಸು ಅಂತ ಹೇಳ್ತಾರೆ. ಅದಕ್ಕೆ ತಲೆ ಬಾಕ್ಸೋದಿಲ್ಲ, ತಪ್ಪು ಮಾಡಿಲ್ಲ ತಲೆ ಬಾಕ್ಸೋದಿಲ್ಲ, ತಪ್ಪು ಮಾಡಿದ್ದಾನೆ ಬಾಗಿಸ್ಲೇಬೇಕು ಬೇರೆ ದಾರಿ ಇಲ್ಲ. ತಪ್ಪು ಮಾಡದೆ ಹೋದಾಗ ಎಂದು ಕೂಡ ಬಾಗಿಸ್ಬೇಕಾಗಿಲ್ಲ, ತಪ್ಪು ಮಾಡಿದಾಗ ಮಾತ್ರ ಬಾಗಿಸ್ಬೇಕು. ಅದು ಓಜಸ್ಸು ಅಂತ ಹೇಳ್ತಾರೆ. ಅನ್ಯತ್ರ ಮಾನಸ ಬಲಂ, ಮಾನಸ ಬಲನ ಆ ರೀತಿ ಕರೆದ್ರು. ಬಲಂ ಸ್ವೇಚ್ಛಾಕರಣ ಶಕ್ತಿ, ಇಷ್ಟಪಟ್ಟಿದ್ರು ಮಾಡಕ್ಕೆ ಹೋದ್ರೆ ಬಲ ಅಂತ ಕರೀತಾರೆ. ದೊಡ್ಡ ಸಣ್ಣ ಪದಾರ್ಥ ಎತ್ತಿಬಿಟ್ಟೆ, ದೊಡ್ಡದು ಎತ್ತಬೇಕಾಯ್ತು, ಸ್ವಲ್ಪ ಕೈ ಕೊಡಿ ಎತ್ತಾಣ ಅಂತ ಕರೀತಾರೆ. ನನ್ನ ಕೈಲಿ ಆಗಲಿಲ್ಲ, ಏನು ಬೇಕಾದ್ರೂ ತಾನೇ ಮಾಡ್ತಾನೆ ಅಂತ ಕರೀತಾರೆ ಬಲ ಅಂತ ಹೇಳಿದ್ರು. ದೇವರಿಗೆ ಬಲ ಅಂದರೆ ವಿಚಿತ್ರ ಬಲ, ಎಲ್ಲ ಕೆಲಸನೂ ಒಬ್ಬನೇ ಎಲ್ಲ ಕಾಲಕ್ಕೂ ಎಫರ್ಟ್ಲೆಸ್ ಮಾಡ್ತಾನೆ. ಬಹುತ ಮುಂದೆ ಅನ್ಯತ್ರ ಭಗ ಷಡ್ಗುಣವತ್ವಂ ಭಾಗ್ಯಮ್ಮ. ಭಗ ಶಬ್ದಕ್ಕೆ ಭಾಗ್ಯ ಅಂತ ಒಂದರ್ಥ, ಷಡ್ಗುಣೈಶ್ವರ್ಯ ಸಂಪನ್ನತೆ ಇನ್ನೊಂದು ಅರ್ಥ. ಅನ್ಯತ್ರ ಉತ್ಪತ್ತಿಯಾದಿ ಜ್ಞಾನಂ, ನಮಗೆ ಭಗ ಅಂದರೆ ಏನು, ಉತ್ಪತ್ತಿ ಜನ್ಮಾದ್ಯಶ್ಯತ ಅರ್ಥ ಮಾಡಿಕೊಂಡು ಜಗ ಸೃಷ್ಟಿಯಾದಿಗಳೆಲ್ಲ ಯಾರು ಮಾಡ್ತಾರೆ ದೇವ್ರು ಮಾಡ್ತಾರೆ ಅಂತ ತಿಳ್ಕೊಳ್ಳೋದೆ ನಮಗೆ ಭಗ ಇದ್ದಾಗ. ಆಸ್ತಿಕ್ಯಂ ಗಾಂಭೀರ್ಯಂ ಪರೈಹಿ ಅನವಗಾಹ್ಯತ್ವ, ಪೂರ್ತಿ ಇನ್ನೊಬ್ಬರಿಗೆ ಅರ್ಥ ಆಗದ ರೀತಿ ಇರೋದಕ್ಕೇನಂತ ಕರೀತಾರೆ ಗಾಂಭೀರ್ಯ ಅಂತ ಕರೀತಾರೆ. ಮನಸ್ಸಲ್ಲಿ ಏನಿದೆ ಗೊತ್ತಾಗೋದಿಲ್ಲ, ಏನು ಮಾಡೋದು ಬಿಟ್ಟುಕೊಡೋದಿಲ್ಲ, ಅದು ಗಂಭೀರತ ಅಂತ ಹೇಳೋದು. ಸ್ವಲ್ಪ ಆಳ ಗೊತ್ತಾಗೋದಿಲ್ಲ, ಕೆಲವು ಸಲ ಆಳವಾಗಿರುತ್ತೆ ನೋಡಿ ಸ್ಟಿಲ್ಲ ಕಾಣುತ್ತೆ, ಸಿಕ್ಕಾಬಟ್ಟೆ ಆಳ ಇರುತ್ತೆ, ಅದು ಗಂಭೀರ ಅಂತ ಕರೀತಾರೆ. ಸಮುದ್ರದಂತೆ ಗಂಭೀರ ಅಂತ ಹೇಳೋದು ಪದ್ಧತಿ. ಅದು ಆಳ ಇದೆ, ಎಷ್ಟು ಹೇಳಿದ್ರು ಕೂಡ ಇನ್ನೂ ಜಾಸ್ತಿ ಇದೆ ಜ್ಞಾನ ಅನ್ನೋ ಭಾವನೆ ಬಂದು ಬರೆಸಿರಿ ಅನ್ನೋದು ಗಾಂಭೀರ್ಯ ಇದೆ ಅಂತ ಅರ್ಥ. ಅನವಗಾಹ್ಯತ್ವ ಅನ್ಯತ್ರ ಸ್ಥಿಮಿತತ್ವ, ಸ್ಥೈರ್ಯಂ ನಿತ್ಯ ಅಕಂಪನ, ಏನು ಮಾಡಿದ್ರು ಕಂಪಿಸ್ತಾ ಇರೋದಕ್ಕೇನಂತ ಕರೀತಾರೆ ಸ್ಥೈರ್ಯ. ಅನ್ಯತ್ರ ಧರ್ಮಾದ ಅಚಲನ, ಧರ್ಮವನ್ನು ಏನು ಮಾಡಿದ್ರು ಬಿಡೋದಿಲ್ಲ ಅದಕ್ಕೆ ಸ್ಥೈರ್ಯ ಅಂತ ಕರೀತಾರೆ. ಆಸ್ತಿಕ್ಯಂ ವೇದಾದಿ ವೇದಾದ್ಯುಕ್ತಮಸ್ತೀತಿ ಬುದ್ಧಿ, ವೇದಾದಿಗಳಲ್ಲಿ ಹೇಳಿದ್ದಲ್ಲ ಸತ್ಯವೇ ಸತ್ಯ ಅಂತ ನಂಬಿಕೆ ಇದೆಯಲ್ಲ ಆಸ್ತಿಕ್ಯ ಅಂತ ಕರೀತಾರೆ. ನಂಬಿಕೆಯಿಂದ ಮನುಷ್ಯ ಬದುಕಲಿಕ್ಕಾಗೋದೇ ಇಲ್ಲ. ಕೆಟ್ಟದನ ಒಳ್ಳೆದನ ನಂಬಲೇಬೇಕು, ಒಳ್ಳೆಯದನ್ನು ನಂಬಿದರೆ ಅವನು ಆಸ್ತಿಕ, ಕೆಟ್ಟದನ್ನು ನಂಬಿದರೆ ಅವನು ನಾಸ್ತಿಕ, ಅಷ್ಟೇ ವ್ಯತ್ಯಾಸ. ಅದ್ಯತ್ರ ಗುರುವಾಕ್ಯೇಶು ಶ್ರದ್ಧಾನತ, ಇನ್ನೊಂದು ಆಸ್ತಿಕ್ಯ ಅದನ್ನು ಗುರುಗಳ ವಾಕ್ಯ ಹೇಳಿಬಿಡ್ತಾರೆ, ಅದು ನಂಬಬೇಕಲ್ಲ. ಯಾಕೆ ಎಲ್ಲ ತೋರಿಸಕ್ಕೆ ಸಾಧ್ಯ ಇಲ್ಲ, ಕೆಲವರು ನಂಬಿಕೊಂಡು ನಡಿಬೇಕಾದ ಅನಿವಾರ್ಯವಾದ್ದರಿಂದ ಎಲ್ಲೂ ನಂಬಿಕೆಯಿಂದ ಮನುಷ್ಯ ಬದುಕಲಿಕ್ಕಾಗೋದಿಲ್ಲ. ಕಂಡಕ್ಟರ್ ದುಡ್ಡು ಕೊಡ್ತೀವಿ ಟಿಕೆಟ್ ಕೊಡ್ತಾನೆ ಅವನು, ಈ ಕಡೆ ಟಿಕೆಟ್ ಕೊಡಿದ್ರೆ ಹೇಳೋಕ್ಕಾಗತ್ತಾ? ಕೆಲವರು ದುಡ್ಡು ಕೊಟ್ಟು ಇಸ್ಕೊಂಡು ಹೋಗ್ಬಿಡ್ತಾರೆ, ಅವ್ರು ಬಡದೇ ಇಲ್ಲ ಎಷ್ಟೊತ್ತಾದರೂ ಕೂಡ, ಈಗ ಸುಮ್ಮನೆ ಕೂತಿರ್ತೀವಿ ಕಾದ್ಕೊಂಡು ಯಾತಕ್ಕೆ, ತೊಗೊಂಡಿದ್ದಾನೆ ಕೊಡ್ತಾನೆ ಅಷ್ಟು ನಂಬಿಕೆ. ಕೆಲವೊಂದು ಬರದೇ ಕೊಡೋದಿಲ್ಲ, ಅದು 10 ರೂಪಾಯಿ 100 ರೂಪಾಯಿ ನೋಟ್ ಇಸ್ಕೊಂಡಿರ್ತಾನೆ, ಅವನು ಬರ್ಕೊಂಡು ಕೆಲವು ಬರ್ದ್ರೆ ಬರದೇ ಕೊಡೋದಿಲ್ಲ ಕೆಲವರು. ಆದರೆ ಏನು ಮಾಡ್ತಾನೆ, ಅವ್ರು ಕೊಡ್ತಾನೆ ವಿಶ್ವಾಸ ನಮಗೆ, ಅವು ಇಸ್ಕೊಬೇಕಂದ್ರೆ ಕೊಟ್ಬಿಡ್ತಾರೆ, ಸಾಮಾನ್ಯವಾಗಿ ಇಲ್ಲ ಅಂತ ಹೇಳೋದಿಲ್ಲ. ಆ ನಂಬಿಕೆಯಿಂದ ಮನುಷ್ಯ ಬದುಕಲಿಕ್ಕಾಗೋದಿಲ್ಲ. ಅದಕ್ಕೇನು ವೇದಾದಿ ಶಾಸ್ತ್ರಗಳು ಹೇಳಿದ್ದೆಲ್ಲ ಏನದು ಸತ್ಯ ಅಂತ ನಂಬಿಕೆನ ಏನಂತ ಕರೀತಾರೆ ಶ್ರದ್ಧಾ. ಶ್ರದ್ಧಾ ಅಂದ್ರೆ ಒಂದೇ, ಆಸ್ತಿಕ್ಯ ಅಂದ್ರೆ ಒಂದೇ. ಅನ್ಯತ್ರ ಅಗ್ನಿಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯ. ಯಾರು ಸಾತ್ವಿಕ ನಂಬಿಕೆ ಹೊಂದೋದಿಲ್ಲ ಅವನೇನಾಗ್ತಾನೆ, ಹಾಳಾಗಿ ಹೋಗ್ತಾನೆ ಅಂತ ಹೇಳ್ತಾರೆ. ಅನ್ಯತ್ರ ಗುರುವಾಕ್ಯೇಶು ಶ್ರದ್ಧಾನತ ಕೀರ್ತಿ ದಿಕ್ಷು ಖ್ಯಾತಿ, ತಾವು ಮನೆಯಲ್ಲೇ ಗೊತ್ತು ಕೀರ್ತಿ ಅಂತ ಕರೆಯೋದಿಲ್ಲ, ಬೇರೆಯವ್ರಿಗೆ ಹೌದಾ ಯಾವ ಅಂತ ಕೇಳ್ತಾರೆ ಈ ಕೀರ್ತಿ ಇದೆ ಅಂತ ಅರ್ಥ. ಕೀರ್ತಿ ಅಂದ್ರೆ ಏನು, ಅವ್ರು ಹೋಗದ ಜಾಗದಲ್ಲೂ ಕೂಡ ಹೆಸರು ಬಂದಿದ್ರೆ ಅದು ಕೀರ್ತಿ ಅಂತ ಕರೀತಾರೆ, ಹೋದ ಜಾಗದಲ್ಲೂ ಕೂಡ ಕೆಟ್ಟ ಹೆಸರು ಬಂದಿದ್ರೆ ಅಪಕೀರ್ತಿ ಅಂತ ಕರೀತಾರೆ. ಇದು ಕೀರ್ತಿ, ಅದು ಅಪಕೀರ್ತಿ, ಅದು ಎರಡೂ ಇಬ್ಬರಿಗೂ ಹೋಗಿಲ್ಲ. ಒಳ್ಳೆಯದಾಗಿ ಹೆಸರು ಒಂದು ಹೋಗಿದೆ, ಕೆಟ್ಟದಾಗಿ ಅವನ ಹೆಸರು ಹೋಗಿದೆ ಅಷ್ಟೇ. ಅನ್ಯತ್ರ ಹರಿನಾಮ ಸಂಕೀರ್ತನ, ಇನ್ನೊಂದು ಕೀರ್ತಿ ಅಂದರೆ ಕೀರ್ತನವನ್ನು ಕೀರ್ತಿ ಅಂತ ಕರೀತಾರೆ, ದೇವರ ಹೆಸರು ಹೇಳೋದಕ್ಕೂ ಕೀರ್ತಿ ಅಂತ ಹೆಸರು. ಮಾನಹ ಪರೇಶಾಂ ಮಾನನಂ, ಇನ್ನೊಬ್ಬರಿಗೆ ಗೌರವ ಕೊಡೋದು ಏನದು, ಅದೊಂದು ಕೂಡ ನಮ್ಮ ಗೌರವದ ಪ್ರಶ್ನೆ. ಅದು ಯಾರೋ ಮನೆ ಬಂದಿರ್ತಾರೆ, ಅಯೋಗ್ಯ ಇರ್ತಾನೆ, ಯಾರೋ ಬೈತಿರ್ತಾರೆ, ಬೈಬಾರ್ದಾಗಲ್ಲ, ನಮಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ತಾರೆ. ಅವನು ಕೆಟ್ಟವನು ಹೌದು, ಏನು ಮಾಡಬೇಕೀಗ, ಉಪಾಯವಾಗಿ ಅವನು ಮಾಡಬೇಕೆ ಹೊರತು ಬೈಲಕ್ಕೆ ಸಾಧ್ಯ. ಅವ್ನು ಬೈದ್ರು ಕೂಡ ಏನು ಮಾಡ್ಬೇಕು ನಾವು ಅದನ್ನ ಉತ್ಸಾಹನ ಎಸ್ಕೇಪ್ ಮಾಡಿ ದಾಟಿಸ್ಬಿಡ್ಬೇಕು. ನಮ್ಗೆ ಕೆಟ್ಟದ್ರ ತರ್ತಾನೆ ಅವೇನು, ತಾನು ತಪ್ಪು ಮಾಡಿರ್ತಾನೆ, ನಮ್ಮ ಕೆಟ್ಟದ್ರ ತರ್ತಾನೆ. ಅವನ ಹೆಸರು ಯಾರಿಗೂ ಗೊತ್ತೇ ಇಲ್ಲ, ಅವ್ನು ಮರ್ಯಾದೆ ಹೋಗೋ ಚಾನ್ಸೇ ಇಲ್ಲ, ಇವ್ರು ಮರ್ಯಾದೆ ಹೋಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಮರ್ಯಾದೆ ಉಳಿಸ್ಕೊಳ್ಳೋದು ಕೂಡ ಏನದು, ಮರ್ಯಾದೆ ಇರಬೇಕು, ಮರ್ಯಾದೆ ಉಳಿಸ್ಕೋಬೇಕು. ಮತ್ತೆ ಅಯೋಗ್ಯನ ಸಹವಾಸಕ್ಕೆ ಜಾಸ್ತಿ ಕೇಳ್ತಾನೆ ಕೆಲಸ, ಹಾಳಾಗಿ ಕೊಟ್ಬಿಡ್ಬೇಕು ಯಾತಕ್ಕೆ, ಅವ್ನು ಮರ್ಯಾದೆ ಕಳಿತಾನೆ ಬೇರೆ ಕಡೆ ಸಣ್ಣ ಕೆಲಸಕ್ಕೋಸ್ಕರ, ಹಾಗೆಲ್ಲ ಮಾಡಬಾರದು. ಅಹಮಿತಿ ಬುದ್ಧಿರಾಹಿ ಮಾನಹ ಪರೇಶಾಂ ಮಾನನಂ, ಅನ್ಯತ್ರ ಅಭಿಮಾನ, ಇದರಿಂದ ಏನಾಯಿತು, ಸನ್ಮಾನ ಇತ್ಯಾದಿ ಬೇರೆ ಬೇರೆ ಮಾಡ್ತೀವಿ ಅಂತ ತಿಳ್ಕೊಬೇಡ. ಅವ್ರಿಗಷ್ಟೇ ಸನ್ಮಾನ ಅಲ್ಲ, ಮಾಡಿದವ್ರಿಗೂ ಗೌರವ. ಅದರಿಂದ ಯಾತಕ್ಕೆ, ಆ ಗುರುಸಿ ಮಾಡೋದಕ್ಕೂ ಒಂದು ಗುಣ ತಾನೇ, ಅದಕ್ಕೋಸ್ಕರ ಅದು ಮಾಡಿಸ್ಕೊಳ್ಳೋದು ಹೇಗೆ ಸನ್ಮಾನನೋ ಗೌರವನೋ, ಮಾಡೋದೊಂದು ಗೌರವನೇ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಸತಿ ಮಾಡಿದವರಿಗೆ ಗೌರವ ಜಾಸ್ತಿ ಆಗಿಬಿಡುತ್ತೆ. ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು, ಸರ್ಕಾರ ಕೊಟ್ಟಿತು, ಸರ್ಕಾರಕ್ಕೇನೋ ಗೌರವ ಕೊಡದೇ ಬಿಟ್ಟು ಸರ್ಕಾರ ನೋಡಿ ಇಂಥ ಕೆಲಸ ಮಾಡ್ತಾ ಇಲ್ಲ ಬೈತಾರೆ. ಮಾಡೋದಕ್ಕೊಂದು ಗುಣ, ಆದ್ದರಿಂದ ನಮ್ಮ ದೇವರು ಕೊಟ್ಟಾಗ ಏನು ಮಾಡಬೇಕದನ್ನ, ಮಾನವನ್ನು ತಗೊಳ್ಳೋದು ಯಾಕೆ ಕರ್ತವ್ಯನೋ ಕೊಡೋದು ಒಂದು ಕರ್ತವ್ಯನೇ. ಮುಂದೆ ಅನ್ಯತ್ರ ಅಭಿಮಾನ ಅನಹಂಕೃತಿ ಅಸ್ವರೂಪ ದೇಹಾದೋ ಅಹಮಿತಿ ಬುದ್ಧಿರಾಹಿತ್ಯ, ಯಾವುದು ನಮ್ಮದಲ್ಲ ಅದು ನಮ್ಮದು ಅಂತ ತಿಳ್ಕೊಳ್ಳೋದು ಅಹಂಕಾರ. ಈ ದೇಹಾದಿಗಳು ನಮ್ಮದಲ್ಲ, ಇದು ತಾನ್ಯಾರೋ ತಾನೇ ದೇಹವ್ಯಾರೋ, ನಮ್ಮ ದೇಹ ಅಲ್ಲ ಅಂತ ಎಚ್ಚರಿಕೆ ಇರೋದು ಕೂಡ ಏನದು ಅನಹಂಕೃತಿ ಅಂತ ಕರೆಸ್ಕೊಡ್ತಾರೆ. ಬುದ್ಧಿರ ಅಹಮಿತಿ ಬುದ್ಧಿರಾಹಿತ್ಯ ಮನ್ಯತ್ರ ನಾಹಂಕರ್ತ ಹರಿರೇವ ಮೈ ಸ್ಥಿತ್ವ ಸರ್ವಂ ಕರೋತಿ ಇತಿ ಬುದ್ಧಿ. ನಾಹಂಕರ್ತ ಹರಿಕರ್ತ ಅಂತ ತಿಳ್ಕೊಳ್ಳೋದು ಕೂಡ ಏನದು ಅನಹಂಕೃತಿ. ನ ಕೇವಲಂ ಭವಂತಂ ಶೋಚಾಮಿ ಕಿತ್ತು ದೇವಾದೀನಪಿ. ನೋಡು ಧರ್ಮ ವೃಷಭದಲ್ಲಿ ಇದೆಯಾ, ಕೃಷ್ಣ ಧರ್ಮ ಸಂಸ್ಥಾಪನಾಯ ಭಗವಂತ ಬಂದಿದ್ದ, ಅತಿ ಪರಂಧಾಮ ಹೊರಟುಬಿಟ್ಟ, ಮುಂದೆ ನಿನ್ನ ಗತಿ ಏನಂತ ಯೋಚನೆ ಮಾಡ್ತೇನೆ, ಇನ್ನು ದೇವಾದಿಗಳ ಗತಿ ಏನಂತ ಯೋಚನೆ ಮಾಡ್ತಿದ್ದೇನೆ, ನನ್ನ ಬಗ್ಗೆನೂ ಯೋಚನೆ ಮಾಡ್ತಿದ್ದೇನೆ ಅಂತ ತುಂಬ ದುಃಖಪಟ್ಟು ಆ ಭೂದೇವಿ ಹೇಳ್ತಾ ಇದ್ದಾಳೆ ಗೋರೂಪದಲ್ಲಿ. ಇದಿಷ್ಟು ಕೂಡ ಏನು ಮಾಡಿದ್ರು ವಿಜಯೇಂದ್ರ ಸ್ವಾಮಿಗಳು ಭಾಳ ವಿಸ್ತಾರವಾಗಿ ಆ ಶ್ಲೋಕಕ್ಕೆ ಅರ್ಥವನ್ನು ಬರೆದು, ಇದು ಭಾಳ ಇಂಪಾರ್ಟ್ ಡಿಕ್ಷನರಿ ಇದ್ದಾಗ ಇದಿಷ್ಟು ಭಾಗ ಏನಿದೋ, ಇವರು ಎಂಥ ವಿಷಯಗಳೆಲ್ಲ ಸಾಧನೆ ಬೇಕಾದ ವಿಚಾರಗಳು, ಇದಕ್ಕೆ ಅರ್ಥ ಬರೀತಾ ಇತ್ತು. ಬೇರೆ ಅರ್ಥ ಬರೋದು ಬೇರೆ, ಈ ಶಾಸ್ತ್ರಕ್ಕೆ ಪ್ರತಿ ಸಂಬಂಧಪಟ್ಟಿದ ಅರ್ಥ ಬೇರೆ. ಇದನ್ನು ಸರಿಯಾಗಿ ಓದ್ತಾ ಇದ್ರೆ ಹಾಗೂ ದೇವರೆಲ್ಲ ಗುಣಗಳು ಹೇಗಿವೆ ನಮ್ಮಲ್ಲಿ ಹೇಗಿರಬೇಕು, ಎರಡೆರಡು ಹ್ಯಾಂಗೆಲ್ಲ ಬರೀತಾರೆ. ಬಹಳ ಅಪೂರ್ವ ವ್ಯಾಖ್ಯಾನ. ಬ್ರಹ್ಮಾದಯೋ ಬಹುತಿಥಂ ಯದಪಾಂಗ ಮೋಕ್ಷ ಕಾಮಾಹ ಯಥೋಕ್ತ ವಿಧಿನಾ ಭಗವತ್ ಪ್ರಪನ್ನಾಹ ಸಾ ಶ್ರೀಹಿ ಸ್ವವಾಸ ಪರವಿಂದ ವನಂ ವಿಹಾಯ ಯತ್ಪಾದಸೌ ಭಗವಲಂ ಭಜತೇನುರಕ್ತ. ದೇವರು ಮಹಿಮೆ ಇದು ಭಾಳ ಆಚಾರ್ಯ ಭಾಳ ಪ್ರಿಯವಾದ ಶ್ಲೋಕಗಳು ಇವೆಲ್ಲ ಕೂಡ. ಬ್ರಹ್ಮಾದಯ ಬಹುತಿಥಂ ಯದಪಾಂಗ ಮೋಕ್ಷ ಕಾಮಾಹ ಯಥೋಕ್ತ ವಿಧಿನ ಭಗವತ್ ಪ್ರಪನ್ನಾಹ ಸಾ ಶ್ರೀಹಿ ಸ್ವವಾಸಂ ಅರವಿಂದ ವನಂ ವಿಹಾಯ ಯತ್ಪಾದ ಸೌಭಗಂ ಅಲಂ ಭಜತೆ ಅನುರಕ್ತ. ಎಷ್ಟು ದೊಡ್ಡವನು ದೇವರು ಗೊತ್ತಾ, ನಮಗೆಲ್ಲ ಬ್ರಹ್ಮಾದಯ ಅಪಿ ಬ್ರಹ್ಮಾದಿ ದೇವತೆಗಳು ಯಶ ಶ್ರಿಯ ಅಪಾಂಗ ತಸ್ಯ ಮೋಕ್ಷ ಉನ್ಮೀಲ ನಿವೇಶ ಎಂ ಕಾಮಯಂತೆ ಇತಿ ಯದಪಾಂಗ ಮೋಕ್ಷ ಕಾಮಾಹ ಶ್ರೇಷು ಶ್ರಿಯ ಕಟಾಕ್ಷ ನಿಪಾತ ವಾಕಾಂಕ್ಷಮಾಣ ಇತ್ಯರ್ಥ. ಬಹುತಿಥಂ ಬಹುಕಾಲಂ, ಮಹಾಲಕ್ಷ್ಮಿ ಇದ್ದಾರೆ, ಈಗ ಮಹಾಲಕ್ಷ್ಮಿ ದೇವಿ ಇದ್ದಾರೆ, ಎಂಥವ್ರು ಗೊತ್ತ ಮಹಾಲಕ್ಷ್ಮಿ. ಯದಪಾಂಗ ಮೋಕ್ಷ ಕಾಮಾಹ, ಮಹಾಲಕ್ಷ್ಮಿ ತಮ್ಮ ಕಟಾಕ್ಷನ ನಮ್ಮ ಮೇಲೆ ಬೀರಿದ್ರೆ ಸಾಕು ಅಂತ ಹೇಳಿ ಬ್ರಹ್ಮಾದಯ ಬ್ರಹ್ಮಾದಿ ದೇವತೆಗಳು ಬಹುತಿಥಂ ಬಹುಕಾಲ ಕಾಯ್ತಾ ಇರ್ತಾರೆ. ಶ್ರೀದತ್ ಕಟಾಕ್ಷ ಬಲವತಿ ಅಜಿತಂ ನಮ ಈ ಶ್ಲೋಕದ ಅರ್ಥ ಇದು. ಯಥೋಕ್ತ ವಿಧಿನ ಬರೀ ಹಾಗೆ ಅಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಮಹಾಲಕ್ಷ್ಮಿ ಮೆಚ್ಚಲಕ್ಕೋಸ್ಕರ ವಿದ್ಯುಕ್ತವಾದ ಕರಕಾರ್ಯಗಳನ್ನು ಮಾಡ್ತಾರೆ. ಭಗವತ್ ಪ್ರಪನ್ನ ದೇವರು ನಂಬಿದವರು ಭಾಳ ಇಪ್ಪ ಎಷ್ಟೆಸ್ಸಲ್ಲೇ ಎಲ್ಲಿ ಕೊಡ್ತಿದ್ದಾರೆ ಈಗ ಮಹಾಲಕ್ಷ್ಮಿ ಬಗ್ಗೆ. ಮಹಾಲಕ್ಷ್ಮಿ ಎಷ್ಟು ದೊಡ್ಡವರು ಅಂತ ಕೇಳಿದರೆ ಅನೇಕ ದಿವಸಗಳಿಂದ ಅನೇಕಾನೇಕ ಕಾಲಗಳಿಂದ ಅವರ ಪೂರ್ತಿ ಅನುಗ್ರಹ ಬೇಡ, ಕಟಾಕ್ಷ ಬಿದ್ದರೆ ಸಾಕು ಅಂತ ಕಾಯ್ತಾ ಕೂತಿದ್ದಾರೆ. ಅಂಥ ಮಹಾಲಕ್ಷ್ಮಿ ಯಾವ ಮಹಾಲಕ್ಷ್ಮಿ ಕಟಾಕ್ಷ ಇವರು ಕಾಯ್ತಾ ಇದ್ದಾರೋ ಅಂತ ಮಹಾಲಕ್ಷ್ಮಿ ಈ ಥರ ಕಟಾಕ್ಷ ಕಾಯ್ತಿದ್ದಾರೆ ಅಂದಮೇಲೆ ಮಹಾಕೃಷ್ಣ ಹೇಗಿರ್ಬೇಕು ನಾರಾಯಣ. ಇದು ತಾತ್ಪರ್ಯ. ಈ ಶ್ಲೋಕ ಇಟ್ಕೊಂಡೆ ಆಚಾರ್ಯ ಇದೆ ಶ್ರೀರತ್ ಕಟಾಕ್ಷ ಬಲವ ತೇಜಿತಂ ನವಾಮಿ ಆ ಪದ್ಯ ಪೂರ್ತಿ ಇದು ವ್ಯಾಖ್ಯಾನ ಇದ್ದಾಗಿದೆ. ಅವ್ರು ಏನು ಮಾಡಿದ್ದಾರೆ ಗುರ್ತು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂದರೆ ಸ್ವವಾಸಂ ಅರವಿಂದ ವನಂ ವಿಹಾಯ. ಲಕ್ಷ್ಮಿ ವಾಸ ಮಾಡೋ ಜಾಗ ಯಾವುದಂತೆ? ಪದ್ಮಾಲಯ ಅಂತ ಮಹಾಲಕ್ಷ್ಮಿ ಅಂತ ಕಮಲವನದಲ್ಲಿ ಲಕ್ಷ್ಮಿ ವಾಸ ಮಾಡ್ತಾರಂತೆ. ಅದೆಲ್ಲರೂ ಗೊತ್ತಿರೋ ವಿಚಾರ. ಕಮಲಗಳಲ್ಲಿ ಪುಷ್ಪಗಳಲ್ಲಿ ಯಾವ ಶ್ರೇಷ್ಠ? ಕಮಲ ಪುಷ್ಪ ಭಾರಿ ಶ್ರೇಷ್ಠ, ಅದು ನೆನಪಿರಬೇಕು. ಲಕ್ಷ್ಮೀ ಸನ್ನಿಧಾನವಾದ್ದರಿಂದ ತುಂಬ ಶ್ರೇಷ್ಠ. ಸ್ವವಾಸಂ ಅರವಿಂದ ವನಂ ವಿಹಾಯ, ತನ್ನ ನೆಲೆಯಾದಂಥ ಅರವಿಂದದ ವನವನ್ನು ಬಿಟ್ಟುಬಿಟ್ಟು ಯತ್ಪಾದ ಸೌಭಗವನಂ, ಪರಮಾತ್ಮನ ಪಾದ ಕಮಲದಲ್ಲಿದ್ದಾಳೆ. ಆ ಕಮಲ ಬಿಟ್ಟುಬಿಟ್ಲು, ಯಾವ ಕಮಲಕ್ಕೆ ಬಂದು? ಪರಮಾತ್ಮನ ಪಾದ ಕಮಲಕ್ಕೆ ಬಂದು. ಅಂದರೆ ಯಾರು ಕಣ್ಣು ಬಿದ್ದ ಮೇಲೆ ಬೇಕು ಅವ್ರು ಕಾಯ್ತಾರೋ ಆ ಥರ ಪಾದದೃಷ್ಟಿ ಇವ್ರು ಕಾಯ್ತಾ ಇದ್ದು ಕೂತಿದ್ದಾರೆ. ಅದು ಎಷ್ಟು ದೊಡ್ಡವ್ರು ಇರ್ಬೇಕು ನಾರಾಯಣ. ಅದನ್ನು ಮಹಾಲಕ್ಷ್ಮಿ ಹೇಳೋ ಮಾತಿದ್ದು, ಯತ್ಪಾದ ಸೌಭಗಂ ಬಲಂ ಭಜತೆ ಅನುರಕ್ತ. ಯಾರ ಪಾದ ಕಮಲಗಳ ಒಂದು ಸೌಭಾಗ್ಯವನ್ನು ಸತತ ಕಾಲದಲ್ಲೂ ಕೂಡ ಸರ್ವಕಾಲದಲ್ಲೂ ಕೂಡ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ ಅಂದಮೇಲೆ ಕೃಷ್ಣನ ಮಹಿಮೆ ಎಷ್ಟಿರಬೇಕು. ಶ್ರೇಷು ಶ್ರಿಯ ಕಟಾಕ್ಷ ನಿಪಾತ ಆಕಾಂಕ್ಷಮಾಣ ಇತ್ಯರ್ಥ. ಶಾಸ್ತ್ರೋಕ್ತ ಪ್ರಕಾರೇಣ ಭಗವತ್ ಪ್ರಪನ್ನಾಹ ಬ್ರಹ್ಮಾದಯ ಬಹುತಿಥಂ ಬಹುಕಾಲಂ ಭಗವತೀಂ ಅಭಜನ್ನಿತಿ ಶೇಷೇಣ ಅನ್ವಯ. ಶಾಸ್ತ್ರೀ ಅನುರಕ್ತ ತದ್ಭಕ್ತಿಮತಿ ಸ್ವನಿವಾಸಂ ಅರವಿಂದವನಂ ಪದ್ಮವನಂ ವಿಹಾಯ ಯಶ್ಚ ಶ್ರೀಕೃಷ್ಣಸ್ಯ ಪಾದಯೋ ಸೌಭಗಂ ಸೌಭಾಗ್ಯಂ ಅಲಂ ಭಜತೆ ಇತ್ಯನ್ವಯ. ತಾನು ವಾಸ ಮಾಡ್ತಕ್ಕಂಥ ಕಮಲ ಪುಷ್ಪಗಳ ವನವನ್ನು ಬಿಟ್ಟು ಪರಮಾತ್ಮನ ಪಾದ ಕಮಲದಲ್ಲಿ ಭಕ್ತಿಯಿಂದ ವಾಸ ಮಾಡ್ತಾಳೆ ಎಂದ ಮೇಲೆ ನಾರಾಯಣ ಎಷ್ಟು ದೊಡ್ಡವನು ಅಂತೇಳಿ ಕೈಮುತ್ತಿದ್ದರಿಂದ ಹೇಳಿದರು. ತಸ್ಯಾಹಂ ಅಬ್ಜ ಕುಲಿಶಾಂಕುಶ ಕೇತು ಕೇತೈಹಿ ಶ್ರೀಮತ್ಪದೈಹಿ ಭಗವತಃ ಸಮಲಂಕೃತಾಂಗೀ ತ್ರೀನ್ ಅತ್ಯರೋಚಯಂ ಉಪಲಬ್ಧ ತಪೋ ವಿಭೂತಿ ಲೋಕಾನ್ ಸಮಾಂ ವ್ಯಸೃಜತ್ ಉತ್ಸ್ಮಯತೀಂ ತದಂತೆ. ನನಗೆ ಎಷ್ಟು ಭಾಗ್ಯ ಇತ್ತು ಮೊದಲು ಅಂತ ಹೇಳ್ತಾಳೆ. ತಸ್ಯ ಅಹಂ ಅಬ್ಜ ಕುಲಿಶ ಅಂಕುಶ ಕೇತು ಕೇತೈಹಿ ಶ್ರೀಮತ್ಪದೈಹಿ ಭಗವತಃ ಸಮಲಂಕೃತಾಂಗಿ. ಕೃಷ್ಣ ಓಡಾಡ್ಬೇಕಾದ್ರೆ ಹೇಗಿತ್ತು ನನ್ನ ಸೌಭಾಗ್ಯ ಅಂತ ಹೇಳ್ತಾಳೆ. ಕೃಷ್ಣ ಓಡಾಡ್ತಿದ್ದ ನನ್ನ ಮೇಲೆ ಅಹಂ ಅಬ್ಜಾ ಕುಲಿ, ಕೃಷ್ಣನ ಪಾದ ಎಂಥದ್ದು? ಅಬ್ಜಾ ಕುಲಿಶ ಅಂಕುಶ ಕೇತು ಕೇತೈ ಸಂಚಿಂತೆಯ ಭಗವತಶ್ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ. ಅದರ ಅರ್ಥ ಇದು, ಆತನ ಕಾಲಲ್ಲಿ ಕಮರದ ರೇಖೆ ಇದೆ, ವಜ್ರ ಕುಲಿಶ ಅಂದರೆ ವಜ್ರದ ರೇಖೆ ಇದೆ, ಅಂಕುಶದ ರೇಖೆ ಇದೆ, ಧ್ವಜಪತಾಕೆ ಇದೆ ಅಂತ. ಕೃಷ್ಣನ ಪಾದಗಳು ನನ್ನ ಮೇಲೆ ಓಡಾಡ್ತಾ ಇದ್ರೆ ಎಷ್ಟು ಆನಂದ ಆಗ್ತಿತ್ತೆ ನನಗೆ ಅಂತ ಹೇಳ್ತಾರೆ. ಈಗ ಭಾಗ್ಯ ನನಗಿಲ್ಲ, ಕೃಷ್ಣ ಪರಂಧಾಮ ಹೊರಟು ಬಿಟ್ಟನಲ್ಲ, ಅವಕಾಶ ಕಳ್ಕೊಂಡ್ಬಿಟ್ಟೆ ನಾನು, ಅದಕ್ಕೆ ದುಃಖ ಪಡ್ತೇನೆ. ಶ್ರೀಮತ್ಪದೈಹಿ ಭಗವತಃ ಸಮಲಂಕೃತಾಂಗಿ, ಕೃಷ್ಣನ ಪಾದದ ಚಿಹ್ನೆ ನನ್ನ ಮೇಲೆ ಬಿಡ್ತಾ ಇದ್ವು. ತ್ರೀರ್ ಅತ್ಯರೋಚಯಂ ಉಪಲಬ್ಧ ತಪು, ಅಲ್ಲಿವರೆಗೆ ನನ್ನ ಮಹಿಮೆ ಎಷ್ಟಾಗಿತ್ತು ಗೊತ್ತಾ? ಮೂರು ಲೋಕಕ್ಕಿಂತ ಭೂಮಿ ಶ್ರೇಷ್ಠ ಆಗಿಬಿಟ್ಟಿತ್ತು. ಕೃಷ್ಣ ಇರೋವರೆಗೆ ಏನು ಮಹತ್ವ ಇತ್ತು ಅದಕ್ಕೆ? ರಾಮಗಳು ಮನೆ ಬಂದ ಕಾಲ, ದೇವರು ಬಂದ ಕಾಲ, ಮಠ ನಮ್ಮ ಮನೆ ಆ ಮಟ್ಟಿ ಏನಾಗಿರುತ್ತಾಗ ಮಠ ಹೋದ ತಕ್ಷಣ ಬರ್ತದೆ. ಆ ಪ್ರಕಾರ ಶುರು, ಕೃಷ್ಣ ಇದ್ದಾಗಿರೋ ವಾತಾವರಣನೇ ಬೇರೆ, ಕೃಷ್ಣ ಬಿಟ್ಟು ಹೋದಿರೋ ವಾತಾವರಣನೇ ಬೇರೆ. ಮನುಷ್ಯ ಎಷ್ಟು ಆಕ್ಟಿವ್ ಆಗಿರ್ತಾನೆ, ಪ್ರಾಣ ಹೋಯ್ತು ಏನಿಲ್ಲ, ಅಸಹ್ಯಮಯ, ನೋಡ್ಲಿಕ್ಕಾಗೋದಿಲ್ಲ. ಯಾಕೆ? ಪ್ರಾಣದೇವರಿಂದ ಬಂದ ವರ್ಚಸ್ಸದು, ಅದು ಪ್ರೇತ ಗಡಿ ಅಂತ ಕರೀತಾರೆ. ಪ್ರಾಣದೇವರು ಬಿಟ್ಟು ಹೋದ್ರೆ ಏನಾಗ್ತಾನೋ, ಪ್ರೇತ ಆಗಿಬಿಡ್ತಾರೆ. ಸೊ ಅದು ಮುಖ್ಯ ಪ್ರಾಣ ಬಿಟ್ಟರೆ ಹೇಗಾಗುತ್ತೋ, ಕೃಷ್ಣ ಬಿಟ್ಟು ಹೋಗಿದ್ದ ಸ್ಥಿತಿ ಹೇಗಾಗಿಬಿಟ್ಟಿದೆ ಈಗ. ತ್ರೀನ್ ಲೋಕಾನ್ ಅತ್ಯರೋಚಯಂ, ಸ್ವರ್ಗಲೋಕ ಎಂಥದ್ದು, ಪಾತಾಳ ಎಂಥದ್ದು, ಎಂತೆಂಥ ವೈಭವದ ಲೋಕಗಳು, ನನ್ನ ಮುಂದೆ ಏನು ಇರಲಿಲ್ಲ ಅವೆಲ್ಲ ಕೂಡ, ಅಂಥ ಮಟ್ಟಕ್ಕೆ ಹೋಗಿದ್ದೆ ನಾನು. ಸಮಾಮ್ ವ್ಯಸರಜಂತ, ಅಂಥ ಕೃಷ್ಣ ಮಾಮ್ ವ್ಯಸರಜ ಬಿಟ್ಟು ಹೋಗಿಬಿಟ್ಟ ಈಗ. ಉತ್ಸ್ಮಯ ಅಂತ ಭಾರಿ ಗರ್ವ ಇತ್ತು ನನಗೆ, ಏನು ನನ್ನ ವೈಭವ ವೈಭವ ಅಂತೇಳಿ ಎಲ್ಲ ಹೊರಟೋಗ್ಬಿಡ್ತು ಅಂತ ಹೇಳ್ತಾರೆ. ಉತ್ಸ್ಮಯಂತಿ ತದಂತೆ, ಅವತಾರ ಮುಗಿಸಿದೆ ಹೊರಟೋಗಿಬಿಟ್ಟ. ಉಪಲಬ್ಧ ತಪೋಭೂತಿ ಯಶಮಯ ಸಾ ತಥಾ ತಪಸ ವಿವಿಧ ಫಲಂ ಪ್ರಾಪ್ತ ಸತಿ, ನಾನು ಎಷ್ಟೋ ತಪಸ್ಸಿನ ಫಲ ನಾನು ಕೃಷ್ಣ ಆಗಿದ್ದಿದ್ದು. ತಸ್ಯ ಭಗವತಃ ಅಬ್ಜಶ್ಚ ಕುಲಿಶಶ್ಚ ಅಂಕುಶಶ್ಚ ಕೇತು ಧ್ವಜಶ್ಚ. ಅಬ್ಜ ಕುಲಿಶಾಂಕುಶ ಕೇತವ ರೇಖಾರೂಪಃ ಏತೇ ಕೇತಃ, ಕೇತ ಅಂದರೆ ಚಿಹ್ನೆ, ಅಂತ ಚಿಹ್ನೆ ಹೊಂದಿದ್ದ ಕೃಷ್ಣನ ಪಾದಗಳು. ಯಶಾಂ ತಾನಿ ತಥೋಕ್ತಾನಿ ತೈಹಿ ಶ್ರೀಮದ್ಭಿ ಪದೈಹಿ ಸಮ್ಯಕ್ ಅಲಂಕೃತ ಸರ್ವಾಂಗಾಹಂ, ಕೃಷ್ಣನ ಪಾದದ ಅಲಂಕಾರ ನನ್ನ ಮೇಲೆಲ್ಲ ಇತ್ತು. ತ್ರೀನ್ಲೋಕಾನ್ ಅತಿಕ್ರಮ್ಯ ಅರೋಚಂ ಶೋಭಿತವತಿ, ಮೂರು ಲೋಕಗಳನ್ನು ಮೀರಿ ನಾನು ಮಾಡ್ತಾ ಇದ್ದೆ. ಮುಂದೆ ಬರುತ್ತೆ ಏಕಾಸ್ಕಂದ್ರೆ ಬ್ರಹ್ಮಾದಿಗಳು ಬಂದು ಪ್ರಾರ್ಥನೆ ಮಾಡ್ತಾರೆ, ಕೃಷ್ಣ ಈ ಲೋಕ ಬಿಟ್ಟು ಬರೋದು ಹೋದ್ರೆ ನಮ್ಮ ಲೋಕ ಕೇಳೋದಿರೋದು ಹಾಗಾಗಿಬಿಡುತ್ತೆ ಅಂತ ಹೇಳಿದ. ನಮ್ಮ ಲೋಕ ಕೇಳೋರೇ ಇಲ್ಲ ಈಗ, ನಮ್ಮ ಬ್ರಹ್ಮಲೋಕ ಬೇಕಂತ ಯಾರು ಅಂತ ಇಲ್ಲ, ಸ್ವರ್ಗಲೋಕ ಯಾರು ಅಂತ ಇಲ್ಲ. ಯಾತಕ್ಕೆ? ಭೂಲೋಕ ಮೀರಿಸಿಬಿಟ್ಟಿದೆ ಎಲ್ಲ ಈಗ, ಕರೆಕ್ಟ್ ಇದಾದ್ರೆ ಟ್ಯಾಲಿ ಆಗುತ್ತೆ. ಎಲ್ಲ ಲೋಕನೂ ಮೀರಿಸಿಬಿಟ್ಟಿದೆ ನಾನಾಗ. ಏ, ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇದ್ದಾಗ ಕೃಷ್ಣ ಮೇಲೆ ಯಾರು ಕೇರ್ ಮಾಡ್ತಾ ಇದ್ರು? ಅದಕ್ಕೆ ದಯವಿಟ್ಟು ಬಂದುಬಿಡು, ಇಲ್ಲವರಿಗೆ ಪಂಚಿತ ಆಗುತ್ತೆ ನಮಗೆ ಅಂತ ಹೇಳಿದ್ರು. ಅಲ್ಲಿ ತಮಾಷೆನೂ ಇದೆ, ತಿದು ಇದೆ. ಕೃಷ್ಣನ ವಾಸಸ್ಥಾನದಿಂದಾಗಿ ವೈಕುಂಠದ ವರ್ಚಸ್ಸು ಬಂದಿತ್ತು ಭೂಲೋಕಕ್ಕೆ. ಅದನ್ನು ನೀನು ವಾಪಸ್ ಬರದ ಹೊರತು ನಮ್ಮ ಲೋಕಕ್ಕೆ ಬೆಲೆ ಬರೋದಿಲ್ಲ, ನಿನ್ನ ಕೆಲಸ ಆಗೋಗ್ಬಿಟ್ಟಿದೆ, ದಯವಿಟ್ಟು ಬಾ ಅಂತ ಕರೀತಾರೆ. ಉಸ್ಮಯಂತಿ ಕಾನು ಕಾನು ಮತ್ ಸದೃಶಿ ಸ್ತ್ರೀ ಇತ್ಯ ಅಹಂಕಾರಂ ಕುರುವಾಣ, ನನ್ನಂಥವ್ರು ಯಾರಿದ್ದಾರೆ ಅಂತ ಭಾರಿ ಅಹಂಕಾರ ಬಂದುಬಿಟ್ಟಿದ್ದೆ ನನಗೆ. ಅದು ಹೊರಟೋಯ್ತು ಈಗ. ಮಾಂ ಹೆಸರ ಜತೆ ಇತ್ತೇ ಕಾನ್ವಯ ತದಂತೆ ಇತಿ ಇತರಾಪೇಕ್ಷೆಯ ಉಕ್ತಂ. ಅದು ಭೂಮೇ ಪುಣ್ಯಾವಸಾನಮಸ್ತಿ ಭಗವತ್ಪತ್ನಿತ್ವ ಒಂದು ನೋಟ್ ಕೊಡ್ತಾರೆ. ಇಷ್ಟಾದರೂ ಭೂಮಿ ಪುಣ್ಯ ಇದ್ದಿದ್ದೇನೆ. ಭೂವರಾಹ, ಭೂಪತಿ ಯಾರೋ ನಾರಾಯಣನೇ, ಒಂದು ಪುಣ್ಯ ಆಕೆಗೆ ಇದ್ದೇ ಇದೆ. ಬಟ್ ಏನು ತಪ್ಪಿದೆ ಈಗ? ಒಂದು ಸನ್ನಿಧಾನ ಯಾವಾಗಲೂ ಇರುತ್ತೆ ಭೂಮಿಯಲ್ಲಿ, ವಿಶೇಷ ಸನ್ನಿಧಾನ ತಪ್ಪಿ ಹೋಗಿದೆ ಅಷ್ಟೇ. ವಿಶೇಷ ಸನ್ನಿಧಾನ ತಪ್ಪಿದೆ ಹೊರತು ಪೂರ್ತಿ ಸನ್ನಿಧಾನ ಹೋಗಿದೆ ಅಂತ ಹೇಳಬಾರ್ದು. ಪೂರ್ತಿ ಸನ್ನಿಧಾನ ಹೋಗಿಬಿಟ್ರೆ ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ. ದೇವರು ಇಟ್ಟಿದ್ದಾನೆ ಅಂತ ಮನುಷ್ಯ ಬದುಕಿದ್ದಾನೆ, ಆದ್ದರಿಂದ ಪೂರ್ತಿ ಹೋಗಿದೆ ಅಂತ ಅರ್ಥ ಅಲ್ಲ. ಅದು ಭೂಮೇ ಪುಣ್ಯಾವಸಾನಂ ಅಸ್ತಿ, ಭೂಮಿಯ ಪುಣ್ಯಕ್ಕೆ ಕೊನೆ ಎಂಬುದಿಲ್ಲ. ಭಗವತ್ಪತ್ನಿತ್ವ, ಭೂಮಿ ಭಗವಂತನ ಪತ್ನಿ ಈಕೆ ಅಂತ ಕ್ಲಾರಿಫಿಕೇಶನ್ ಕೊಡ್ತಾರೆ. ಈಕೆ ಸಾಕ್ಷಾತ್ ಪತ್ನಿ ಅಲ್ಲ. ಈಕೆ ಒಳಗೆ ಯಾರಿದ್ದಾರೆ? ಶ್ರೀ ಭೂ ದುರ್ಗಾ, ಭೂ ಅಂತ ಮಹಾರ್ಷಿ ರೂಪ ಇದೆ, ಅದಕ್ಕೆ ಮುಖ್ಯ ಪತ್ನಿ. ಹೇಗೆ ಗೋಪಿಕಾಸ್ತ್ರೀಯರಲ್ಲಿ ರಮಾ ಸನ್ನಿಧಾನ ಇದ್ದಿದ್ದಕ್ಕೆ ನಾರಾಯಣ ಸ್ವೀಕಾರ ಮಾಡಿದ್ದೋ, ಭೂಮಿಯೊಳಗೆ ಶ್ರೀ ಭೂ ದುರ್ಗಾ ಭೂತ ಮೂರು ರೂಪಗಳಲ್ಲಿ ಭೂದೇವಿ ಇದ್ದಾಳೆ, ಆಕೆ ಮಹಾಲಕ್ಷ್ಮಿ. ಈಕೆ ಮಹಾಲಕ್ಷ್ಮಿ ಅಲ್ಲ. ಈ ಮಹಾಲಕ್ಷ್ಮಿ ಅಲ್ಲ, ಅದಕ್ಕೇನು ಗುರುತು? ಅಳೋದೇ ಗುರುತು. ಮಹಾಲಕ್ಷ್ಮಿ ಏನು ಮಾಡೋದಿಲ್ಲ, ದುಃಖ ಇರಲಿಲ್ಲ, ನಿತ್ಯ ಮುಕ್ತರು ಮಹಾಲಕ್ಷ್ಮಿ. ಈಗಿನ ಸನ್ನಿಧಾನ ಇದ್ದಾಗ ಮಹತ್ವ, ಇಲ್ಲದೆ ಹೋದಾಗ ಕಡಿಮೆ ಆಗುತ್ತೆ ಅಷ್ಟೆ. ಹೌದು ಹೌದು, ಅದೇ ರೀತಿನೇ ಎಲ್ಲ ಶಾಸ್ತ್ರ ಬಂದಿರೋದೇ ಹಾಗೆ. ಅದು ಬಿಟ್ಟು ಹೋಗ್ಬಿಟ್ಟಿದೆ ಅಷ್ಟೆ, ಎಲ್ಲ ಕೆಲಸ ಇಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಮುಂದೆ ಇದರಲ್ಲೂ ಭಾಗವತಲ್ಲೂ ಬರುತ್ತೆ ಎಷ್ಟೋ ಸರ್ತೆ, ಮುಂದೆ ಬರುತ್ತೆ, ಆಚಾರ್ಯ ಬರೀತಾರೆ ಮಾತು. ಲೋಕದಲ್ಲಿ ಎಷ್ಟೋ ವಿಷಯ ಮಾಡಿ ಬಿಟ್ಟು ಹೋಗ್ಬಿಟ್ಟಿದೆ. ತುಳಸಿನ ಸಮ ಲಕ್ಷ್ಮಿ ಅಂತ ತಿಳ್ಕೊಳ್ಳೋ ಜನಗಳು ಭಾಳ ಕಡಿಮೆ. ಅಲ್ಲ, ಲಕ್ಷ್ಮಿ ತುಳಸಿನ ಮೇಲೆ ಹಾಕ್ತೀವಿ ದೇವ್ರ ಮೇಲೆ, ಗೊತ್ತಾಯ್ತಾ? ದೇವ್ರ ಮೇಲೆ ಹಾಕೋದ್ರಿಂದಾಗಿನೇ ದೇವ್ರ ಪಾದಕ್ಕೆ ಹಾಕ್ತೀವಿ. ನಿರ್ಮಾಲ್ಯ ಯಾವಾಗ ಕೊಡ್ತೀರಿ? ನಿರ್ಮಾಲ್ ಯಾವಾಗ ಕೊಡೋಕ್ಕಲ್ಲ, ಲಕ್ಷ್ಮಿ ದೇವ್ರ ಜೊತೆಗೆ ಪೂಜೆ ಆಗ್ತಾನೆ ಇರುತ್ತೆ ಅವ್ರಿಗೆ, ಗೊತ್ತಾಯ್ತಾ? ಪ್ರತ್ಯೇಕ ಮಾಡೋ ಕಾರಣ ಇಲ್ಲ. ಎಲ್ಲಿ ಪ್ರತ್ಯೇಕ ಕೊಡ್ತೀವಲ್ಲ, ಜಾಂಬವತಿ ಅವಾಂತರ ಅಭಿಮಾನಿ, ಮುಖ್ಯಾಭಿಮಾನಿ ಮಹಾಲಕ್ಷ್ಮಿನೇ. ಅವಾಂತರ ಅಭಿಮಾನಿಯೇ ಮುಖ್ಯಾಭಿಮಾನಿ ಬೇರೆ. ಸುದರ್ಶನ ಚಕ್ರಕ್ಕೆ ಮುಖ್ಯಾಭಿಮಾನಿ ಯಾರು? ಸುದರ್ಶನಕ್ಕೆ ದುರ್ಗಾದೇವಿ. ಅನಂತರ ಅಭಿಮಾನಿ ದೇವತೆ ಕಾಮ. ಆ ಥರ ಮುಖ್ಯಾಭಿಮಾನಿ ಬೇರೆ ಅವಾಂತರ ಅಭಿಮಾನಿ ಬೇರೆ. ಅದನ್ನು ಸಂತಾನ ಮಾಡಿ ಆಮೇಲೆ ಕೊಡೋದು, ಮತ್ತು ಜೊತೆ ದೇವರ ಜೊತೆ ಎಲ್ಲ ಕೊಡೋದು. ಅದಕ್ಕೆ ಎಲ್ಲ ಇದ್ದು ತುಳಸಿ ಇರಲೇಬೇಕು ಅಂತ ಯಾತಕ್ಕೆ ಅಂತಾರೆ ಅಂದರೆ ಮಹಾಲಕ್ಷ್ಮಿ ಇರಲೇಬೇಕು ಅಂತ, ಇಲ್ಲೋದ್ರೆ ಪೂಜೆ ಇಲ್ಲ. ಸ್ಪಷ್ಟವಾಗಿ ಅದು ವಾಕ್ಯ. ದೇವ್ರ ತಲೆ ಮೇಲೆ ಕೊಡೋದು ಯಾತಕ್ಕೆ ಇಡೋದು ನಾವೀಗ, ಸಮರ್ಪಣೆ ಅಷ್ಟೇ, ಆಶೀರ್ವಾದ ಇರೋದಲ್ಲ. ಕಾಲಿಗಿಡೋದು ದೇವ್ರ ಕಾದ ಪಾದ ವ್ಯತ್ಯಾಸ ಇಲ್ಲೇ ಇಲ್ಲ. ಅದು ಎಲ್ಲಿಟ್ಟರು ದೇವ್ರ ಪಾದಕ್ಕೆ ಹಾಕಿದಾಗಲೇ, ದೇವರು ಎಲ್ಲ ಯಾವ ಭಾಗದಲ್ಲಿ ಹಾಕಿದ್ರು ಕೂಡ ದೇವ್ರ ಪಾದಕ್ಕೆ ಮುಟ್ಟೋದು, ಅನುಸಂಧಾನ ಇಟ್ಕೊಂಡು ಹಾಕಬೇಕು ಹೊರತು ಬೇರೆ ಅಲ್ಲ. ಕಾವಾ ಸಹೇತ ವಿರಹಂ ಪುರುಷೋತ್ತ ಯೋ ವೈ ಮಮಾತಿ ಭರ ಮಾಸುರ ವಂಶ ರಾಜ್ಞಾಂ ಅಕ್ಷೋಹಿಣಿ ಶತಮಪಾನುದ ಆತ್ಮತಂತ್ರ ತ್ವಾಂ ದುಸ್ಥಮೂನಂ ಮೂನಪದ ಆತ್ಮನಿ ಪೌರುಷೇಣ ಸಂಪಾದಯನ್ ಯದುಷು ರಮ್ಯಂ ಅವಿಭ್ರದಂಗಂ. ನಾಳೆ ಕಂಡೆ ಸರ್ವೇಂದ್ರಿಯ ಪ್ರೇರಕೇಣ ಸಂಪ್ರಾಣಪತಿನೇಹಿತ ಯದವೋಚಮಹಂ ತೇನಾ ಪ್ರಿಯತಾಂ ಕಮಲಾಲಯಃ.